सुमतिभिरनुमीम् शुक्रकायम् सखायम् सुखमयमनपायम् मुक्त्युपायम् विमायम् ग्रहयमहममीयम् धेयमाम्नायगेयम् सदयमसदजेयम् श्रीसहायम् भजेयम् वेदव्यासगुणावासविद्याधीशशतम् वश माम् निराशम् गतक्लेशम् कुर्वनाशम् हरेनिशम् लक्ष्मीम् लक्षणसम्पन्नाम् लक्ष्मणग्रजकाङ्क्षिणीम् लक्षयामि क्षणम् लक्षवित्तदात्रीम् कटाक्षतः सत्सङ्घमानससरोवरमध्यवर्ती कृष्णम् हिचारुकमलार्पितचित्तवृत्तिः शास्त्रातिमञ्जुपदरञ्जितरम्यसंसदास्माकहृत्सरसिजिस्तु समध्वहंसः तपोविद्याविरक्त्यादिसद्गुणोघाकरानहम् वादिराजगुरून्वन्दे हयग्रीवदयाश्रयान् श्रीवाजिवक्त्रविधसेवाम् विधित्सुरथ विश्वेषु वै हृदि गतो वृन्दावने स्वजनवृन्दम् ह्यवंससुरवृन्दे च वन्द्यमनिशम् विद्युत्कलापनिभमीक्षम् दयावपुषमर्चन् प्रभोनु गुरुराट् सद्ग्रन्थबोधमुरुदत्वाहयस्य पदभक्तिम् प्रवर्धय सदा चित्रैस्पदैश्च गम्भीरैर्वाक्यैर्मानैरखण्डितैः गुरुभावम् व्यञ्जयन्ती भाति श्रीजयतीर्थवाक् अर्थिकल्पितकल्पोऽयम् प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये दुर्वादिध्वान्तरवये वैष्णवेन्दीवरिन्दवे श्रीराघवेन्द्रगुरवे नमोऽत्यन्तदयालवे रक्षयित्रे पोषयित्रे विद्यादात्रे मनस्सते पित्रे मात्रे च मित्राय विश्वेशगुरवे रतिः आपादमूलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ॐ श्रीवेदान्तमहाचलम् हि परितः संयोज्य सूत्राहिपम् सद्वातागमसोचितात्महृदयम् तत्पूर्वपक्षासुरैः सिद्धान्तोक्तिसुरेश्वरैश्च मथितो यत्कृष्णबुद्धाम्बुधिः स्वीयानाम् अमृतम् प्रयच्छति समाम् पायाद्गुणोद्यन्मणिः ಪರಮಪೂಜ್ಯ ಶ್ರೀಪಾದಂಗಳವರ ಚರಣಾರ್ವಿಂದಗಳಲ್ಲಿ ಭಕ್ತಿಪೂರ್ವ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರ ಅನುಗ್ರಹ ಮತ್ತು ಆದೇಶಕ್ಕನುಗುಣವಾಗಿ ಶ್ರೀಕೃಷ್ಣನ ವಿಜಯದ ಮಹೋತ್ಸವವನ್ನು ಮಂಗಳ ಮಹೋತ್ಸವವನ್ನು ಮಾಡೋಣ. ಶ್ರೀಪಾದಂಗಳವರು ಒಳ್ಳೆಯ ತಪೋನಿರತರು, ವಿದ್ಯಾವಂತರು, ಒಳ್ಳೆಯ ಪ್ರವಕ್ತರು, ಒಳ್ಳೆಯ ಪ್ರವಚನಶೀಲರು, ಅಂಥವರು, ಒಳ್ಳೆಯ ವಾಗ್ಮಿತನ ಅವರಲ್ಲಿದೆ. ಅವರು ವಿಶೇಷವಾಗಿ ಕೃಷ್ಣನ ಆರಾಧಕರು. ಕೃಷ್ಣನ ಆರಾಧಕರಾದ ಶ್ರೀಪಾದಂಗಳವರ ಸಮ್ಮುಖದಲ್ಲಿ ಕೃಷ್ಣನ ಬಗ್ಗೆ ಹೇಳುವಂತಹ ವ್ಯಕ್ತಿತ್ವ ನಮ್ಮದಲ್ಲ. ಆದರೂ ಕೂಡ ಅವರ ಅನುಗ್ರಹದ ಮೇರೆಗೆ ಎರಡು ಮಾತುಗಳನ್ನು ಹೇಳಬೇಕು ಅಂತ, ಅವರೇ ಅನುಗ್ರಹ ಮಾಡಿ ನಮ್ಮಲ್ಲಿ ಹೇಳಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣನ ಮಹಿಮೆಯನ್ನ ಭಾವಿಸಮೀರರಾದ ವಾದಿರಾಜರು ಸೊಗಸಾಗಿ ಕಾವ್ಯದ ರೂಪದಲ್ಲಿ, ಅದೊಂದು ಅದ್ಭುತವಾದಂತಹ ಶಾಸ್ತ್ರವೂ ಹೌದು ಕಾವ್ಯವೂ ಹೌದು, ಅಂತಹ ಶ್ರೇಷ್ಠವಾದ ಕೃತಿ ರುಗ್ಮಿಣೀಶ ವಿಜಯ. ಭಗವಂತನ ಚರಿತ್ರೆಯನ್ನ ವೇದವ್ಯಾಸದೇವರು ಬಹಳ ವಿಸ್ತೃತವಾಗಿ ಹರಿವಂಶದಲ್ಲಿ ಹಾಗೂ ಭಾಗವತದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದನ್ನ ಸಾಧಾರಣ ಜನರ ಹೃದಯದಲ್ಲಿ ಅದು ನಿಂತುಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ರಾಜರು, ಅದಲ್ಲದೆ ಅಲ್ಲಿ ಬರುವ ಅನೇಕ ಗೊಂದಲಗಳು, ಸಮಸ್ಯೆಗಳು, ಅದನ್ನೆಲ್ಲವನ್ನು ಪರಿಹಾರ ಮಾಡ್ತಾ ರಾಜರು ರುಗ್ಮಿಣೀಶ ವಿಜಯ ಕೃತಿಯನ್ನ ಮಾಡಿದ್ದಾರೆ. ಇದು ಎಲ್ಲವನ್ನ ಮೀರಿಸಿದ ಕೃತಿಯಾಗಿದೆ. ಎಲ್ಲ ಕಾವ್ಯಗಳನ್ನ, ಮಹಾಕಾವ್ಯಗಳನ್ನ ಗೆದ್ದ ಮಹಾಕಾವ್ಯ. ಅಂತಹ ಶ್ರೇಷ್ಠವಾದ ರುಕ್ಮಿಣೀಶ ವಿಜಯ, ರಾಜರು ಸುಲಭವಾಗಿ ಯಾವುದೇ ಕ್ಲೇಶ ಇಲ್ಲದೆ 19 ದಿನಗಳಲ್ಲಿ 19 ಸ್ವರಗಳ ರಚನೆಯನ್ನ ಮಾಡಿದ್ದಾರೆ. ಶ್ರೀಕೃಷ್ಣ ಅವ ಸರ್ವೋತ್ತಮನಾದ ದೇವ, ಅವನು ಈ ಕಥಾನಾಯಕ. ಕಥಾನಾಯಕ ಸರ್ವೋತ್ತಮನಾದ ದೇವ ಒಬ್ಬನೇ. ಅವನನ್ನ ಮೊದಲಿಗೆ ಸ್ತೋತ್ರ ಮಾಡ್ತಾ ಭಗವಂತ, ಅವನು ಕ್ಷೀರ ಸಮುದ್ರವನ್ನ ಮಥಿಸಿ ದೇವತೆಗಳು ಹಾಗೂ ದೈತ್ಯರು ಸೇರಿ ಮಥನ ಮಾಡಿ ಮಂದರ ಪರ್ವತವನ್ನು ಕಡುಗೋಲನ್ನಾಗಿ ಇಟ್ಟು ದೇವತೆಗಳು ಒಂದು ಕಡೆ ದೈತ್ಯರು ಒಂದು ಕಡೆ ನಿಂತುಕೊಂಡು ವಾಸುಕಿ ಸರ್ಪವನ್ನ ಅದಕ್ಕೆ ಸುತ್ತಿ ಅದನ್ನು ಮಥನ ಮಾಡಿದರು. ಮಥನ ಮಾಡಿದಾಗ ಅಲ್ಲಿ ಬಂದದ್ದು ಅಮೃತ. ಅಮೃತವನ್ನ ತಂದವ ಧನ್ವಂತರಿ ಭಗವಂತ. ಅಮೃತವನ್ನ ತಂದು ಬಡಿಸಿದ. ಯಾರಿಗೆ ಬಡಿಸಿದ? ಸ್ವೀಯಾನ ದೇವತೆಗಳಿಗೆ ಅಮೃತವನ್ನು ಬಡಿಸಿದ್ದ. ಹಾಗೆ ಕೃಷ್ಣ ಅವನು ಕ್ಷೀರ ಸಮುದ್ರ. ಈ ಕ್ಷೀರ ಸಮುದ್ರದಿಂದ ನಮಗೆ ಅಮೃತ ದೊರೆಯುತ್ತೆ. ಕ್ಷೀರ ಸಮುದ್ರವನ್ನ ಮಥನ ಮಾಡಬೇಕು, ಆವಾಗ ಅಮೃತ ದೊರೆಯುತ್ತೆ. ಈ ಸಮುದ್ರವನ್ನು ಮಥನ ಮಾಡೋದು ಹೇಗೆ ಅಂದ್ರೆ, ಅದರ ಮೊದಲು ಪರ್ವತ ಇಡಬೇಕು, ಕಡುಗೋಲನ್ನು ಇಡಬೇಕು. ಯಾವುದು ಕಡುಗೋಲು? ವೇದ ಉಪನಿಷತ್ತುಗಳು, ಅದು ಕಡುಗೋಲು. ಭಗವಂತನನ್ನ ಹೊಂದಿದ ಕ್ಷಣ ಭಗವಂತನನ್ನು ಹೊಂದೋದು ಅಥವಾ ಭಗವಂತನಿಂದ ಅಮೃತವನ್ನು ಪಡೆಯೋದು ಹೇಗೆ ಅಂತಂದ್ರೆ, ಅಲ್ಲಿ ಕಡುಗೋಲನ್ನಿಟ್ಟು ಮಥನ ಮಾಡಬೇಕು. ಸಮುದ್ರದಿಂದಲೇನೆ ನೇರವಾಗಿ ಅಮೃತ ಬರೋದಿಲ್ಲ, ಅಲ್ಲಿ ಮಥನ ಮಾಡಿದಾಗ ಅಮೃತ ಬರಲಿಕ್ಕೆ ಸಾಧ್ಯ. ಕಡುಗೋಲನ್ನು ಇಡಬೇಕು. ಯಾವುದದು ಕಡುಗೋಲು? ವೇದ ಹಾಗೂ ಉಪನಿಷತ್ತುಗಳು ಕಡುಗೋಲು. ಆ ಕಡುಗೋಲನ್ನ ಕೃಷ್ಣನಲ್ಲಿ ಇಡಬೇಕು ಅಂದ್ರೆ ಕೃಷ್ಣನ ಪರವಾಗಿ ವೇದ ಉಪನಿಷತ್ತುಗಳನ್ನು ಚಿಂತನೆ ಮಾಡಬೇಕು. ಎಲ್ಲ ವೇದಗಳು ಉಪನಿಷತ್ತುಗಳು ಭಗವಂತರನ್ನು ಹೇಗೆ ಕೊಂಡಾಡತ್ತೆ ಅನ್ನುವ ಚಿಂತನೆ ಮಾಡ್ತಾ ಹೋಗಬೇಕು. ಕಡುಗೋಲನ್ನು ಇಟ್ಟ ಕ್ಷಣದಲ್ಲಿ ಅಮೃತ ಬರೋದಿಲ್ಲ, ಕಡುಗೋಲನ್ನು ಮಥಿಸಬೇಕಾಗತ್ತೆ. ಎರಡು ಕಡೆ ನಿಂತುಕೊಂಡು ದೇವತೆಗಳು ಒಂದು ಪಕ್ಷದಲ್ಲಿ, ಇನ್ನೊಂದು ಕಡೆ ದೈತ್ಯರು ನಿಂತುಕೊಂಡು ಕಡಿದರು, ಮಥನ ಮಾಡಿದರು. ಹಾಗೆ ಈ ಕಡುಗೋಲಿಗೆ ಒಂದು ಹಗ್ಗವನ್ನು ಸುತ್ತಿ ಅದನ್ನ ಎರಡು ಕಡೆ ಹಿಡಿದುಕೊಂಡು ಕಡಿಯಬೇಕು, ಮಥನ ಮಾಡಬೇಕು. ಆ ಕಡೆ ಈ ಕಡೆ ರಭಸವಾಗಿ ಮಥನ ಮಾಡಬೇಕು. ಇದಕ್ಕೆ ಹಗ್ಗ ಅಂತಂದ್ರೆ, ವೇದ ಉಪನಿಷತ್ತುಗಳ ಮುಖಾಂತರ ನೇರವಾಗಿ ಭಗವಂತನ ಚಿಂತನೆ ಮಾಡಲಿಕ್ಕೆ ಅಂತ ಹೊರಟ್ರೆ ಅಲ್ಲಿ ಹಲವಾರು ಸಮಸ್ಯೆಗಳು ಬರುತ್ತೆ, ವಿರುದ್ಧವಾದ ಮಾತುಗಳಂತೆ ತೋರುತ್ತೆ. ಅದಕ್ಕೆ ಬ್ರಹ್ಮಸೂತ್ರಗಳನ್ನ ಅದಕ್ಕೆ ಹಗ್ಗವಾಗಿ ಜೋಡಿಸಬೇಕು. ಬ್ರಹ್ಮಸೂತ್ರ ನಿರ್ಣಯ ಮಾಡುತ್ತೆ ಏನು ವೇದದ ಅರ್ಥ, ವೇದದ ಮರ್ಮ ಏನು ಅಂತನ್ನೋದನ್ನು ನಿರ್ಣಯ ಮಾಡೋದು ಬ್ರಹ್ಮಸೂತ್ರ. ಆದ್ದರಿಂದ ಬ್ರಹ್ಮಸೂತ್ರವನ್ನ ಈ ಕಡಗೋಲಿಗೆ, ವೇದ ಉಪನಿಷತ್ತುಗಳಿಗೆ ಸುತ್ತಿ ಅದರಿಂದ ಮಥನ ಮಾಡಬೇಕು. ಹಾಗೆ ವಾಸುಕಿಯ ಸರ್ಪವನ್ನು ಸುತ್ತಿದರು, ಸುತ್ತಿ ಮಂದರ ಪರ್ವತವನ್ನು ರಭಸವಾಗಿ ಕಡಿತಾ ಇದ್ದಾರೆ. ಪರ್ವತ ಮೊದಲೇ ಪರ್ವತ, ಅದಕ್ಕೆ ಹಿಡಿದು ಆ ಕಡೆ ಈ ಕಡೆ ಬಲಿಷ್ಠರಾದ ದೇವತೆಗಳು ದೈತ್ಯರು ಸೇರಿ ರಭಸವಾಗಿ ಕಡೆದಾಗ ಸರ್ಪ ಹಣ್ಣಾಯಿತು, ಅದಕ್ಕೆ ಮೈಯೆಲ್ಲ ಗಾಯ ಆಯಿತು, ಸರ್ಪಕ್ಕೆ ತಡಿಲಿಕ್ಕಾಗಲಿಲ್ಲ. ಆಗ ಮಂದವಾದ ಮಾರುತ ಬೀಸುತ್ತಾ ಇದೆ, ಗಾಳಿ ಬೀಸಿ ಸರ್ಪಕ್ಕೆ ಮತ್ತೆ ಪುಷ್ಟಿ ದೊರೆಯಿತು. ಸರ್ಪಕ್ಕೆ ಮತ್ತೆ ಯಾವ ಆಹಾರ ಬೇಕು ಅಂತಿಲ್ಲ, ಅದಕ್ಕೆ ಗಾಳಿ ಸಿಕ್ಕದ್ರೆ ಸಾಕು, ಮತ್ತೆ ಅದು ಬಲಿಷ್ಠ ಆಗುತ್ತೆ. ಹಾಗೆ ವಾಸುಕಿ ಸರ್ಪಕ್ಕೆ ಒಳ್ಳೆಯ ಪುಷ್ಟಿಯನ್ನು ಕೊಟ್ಟದ್ದು ಗಾಳಿ. ಗಾಳಿ ಬೀಸಿದಾಗ ವಾಸುಕಿ ಸರ್ಪ ಮತ್ತೆ ಬಲಿಷ್ಠವಾಗಿ ಮಥನಕ್ಕೆ ಅದು ಸಿದ್ಧವಾಯಿತು. ಹಾಗೆ ಬ್ರಹ್ಮಸೂತ್ರವನ್ನು ನಾವು ವೇದಗಳು ಹಾಗೂ ಉಪನಿಷತ್ತುಗಳಿಗೆ ಹಾಕಿ ನಾವು ಭಗವಂತನ ಪರವಾಗಿ ಚಿಂತನೆ ಮಾಡಬಹುದು, ಆದರೆ ಅದು ಹಣ್ಣಾಗತ್ತೆ. ಯಾಕೆಂತಂದ್ರೆ ಹಲವಾರು ಅಪವ್ಯಾಖ್ಯಾನಗಳೆಲ್ಲ ಬಂದು ಈ ಅಪವ್ಯಾಖ್ಯಾನಗಳಿಂದ ಬ್ರಹ್ಮಸೂತ್ರದ ನಿಜವಾದ ಮರ್ಮ ಏನು ಅಂತ ಗೊತ್ತಾಗೋದಿಲ್ಲ. ಆಗ ಸ್ವಲ್ಪ ಗಾಳಿ ದೇವರು ಬರಬೇಕು, ಪ್ರಾಣದೇವರ ಆಚಾರ್ಯರ ಭಾಷ್ಯವನ್ನ ಬ್ರಹ್ಮಸೂತ್ರಕ್ಕೆ ಜೋಡಿಸಬೇಕು. ಜೋಡಿಸಿದಾಗ ಆವಾಗ ಅಂತಹ ಬ್ರಹ್ಮಸೂತ್ರ ಒಂದು ಪುಷ್ಟವಾಗಿ ಅದು ನಮಗೆ ನಿಜವಾದ ತತ್ವವನ್ನು ತೋರಿಸಿಕೊಡಲು ಸಮರ್ಥವಾಗುತ್ತೆ. ಭಾಷ್ಯವನ್ನ ಬ್ರಹ್ಮಸೂತ್ರಗಳಿಗೆ ಜೋಡಿಸಿ ಅದರ ಮುಖಾಂತರ ವೇದಗಳನ್ನು ಚಿಂತನೆ ಮಾಡುತ್ತಾ ಪೂರ್ವ ಪಕ್ಷ ಮತ್ತು ಉತ್ತರ ಪಕ್ಷಗಳು ಅದೇ ದೇವತೆಗಳು ಮತ್ತು ದೈತ್ಯರು ಹೀಗೆ ಮಥನ ಮಾಡಿದಾಗ ಅಲ್ಲಿ ಧನ್ವಂತರಿ ಅಮೃತ ಕಲಶವನ್ನು ಹಿಡಿದು ಬಂದಂತೆ. ಈ ಕೃಷ್ಣನಿಂದ ನಮಗೆ ದೊರೆಯುವಂತಹ ಅಮೃತ ಅಂತಂದ್ರೆ ಜ್ಞಾನಾಮೃತ, ತತ್ವಜ್ಞಾನವೆಂಬುವಂತಹ ಅಮೃತ ದೊರೆಯುತ್ತೆ. ಅದನ್ನು ಭಗವಂತನೇ ಕರ್ಣಿಸ್ತಾನೆ. ಅಮೃತವನ್ನು ಹಿಡಿದುಕೊಂಡು ಬಂದವ ಭಗವಂತನೇ, ಹಾಗೆ ತತ್ವಜ್ಞಾನವನ್ನ ಭಗವಂತ ನಮಗೆ ಕರ್ಣಿಸುತ್ತಾನೆ. ಆ ತತ್ವಜ್ಞಾನದ ಅಮೃತ ಹಿಡಿದುಕೊಂಡು ಧನ್ವಂತರಿ ಬಂದ. ಸಾಲುಗಟ್ಟಿ ಕೂತಿದ್ದಾರೆ, ದೇವತೆಗಳು ಕೂತಿದ್ದಾರೆ, ದೈತ್ಯರು ಕೂತಿದ್ದಾರೆ. ಕೂತಾಗ ಅಲ್ಲಿ ಅಮೃತ ದೊರಕಿದ್ದು ಯಾರಿಗೆ? ಅಮೃತ ದೇವತೆಗಳಿಗೆ ಮಾತ್ರ ದೊರಕಿತು. ದೈತ್ಯರು ಕೂತಿದ್ರು, ಅಮೃತ ದೊರಕಿದ್ದು ಮಾತ್ರ ದೇವತೆಗಳಿಗೆ. ಹಾಗೆ ಈ ಕೃಷ್ಣನೆಂಬುವಂತಹ ಸಮುದ್ರದಿಂದ ಬಂದಂತಹ ತತ್ವಜ್ಞಾನ ಅಮೃತ, ಅದು ಚಿಂತನೆ ಮಾಡುವವರಿಗೆ, ವೇದಗಳನ್ನು ಓದ್ತೇನೆ ಅಂತ ಹೊರಟವರಿಗೆಲ್ಲ ಅಮೃತ ಸಿಗೋದಿಲ್ಲ. ವೇದಗಳನ್ನು ನಾನು ಓದ್ತೇನೆ, ನಾನು ಉಪನಿಷತ್ತನ್ನು ಓದ್ತೇನೆ ಅಂತಂದವರಿಗೆಲ್ಲ ತತ್ವಜ್ಞಾನ ಸಿಗೋದಿಲ್ಲ. ಆ ತತ್ವಜ್ಞಾನ ಯಾರಿಗೆ ಸಿಗುತ್ತೆ? ಸ್ವೀಯಾನ ಅಮೃತಂ ಪ್ರಯಕ್ಷತಿ, ತನ್ನವರಿಗೆ ಭಗವಂತ ಅಮೃತವನ್ನು ಕೊಡ್ತಾನೆ. ಯಾರಿಗೆ ಕೊಡ್ತಾನೆ? ಸ್ವೀಯಾನಂ, ತನ್ನವರಿಗೆ, ಅವನ ಭಕ್ತ ವರ್ಗಕ್ಕೆ. ಯಾರು ಅವನಿಗೆ ದಾಸರಾಗಿದ್ದಾರೆ, ಯಾರು ಅವನ ಭಕ್ತರಾಗಿದ್ದಾರೆ, ಅಂಥವರಿಗೆ ಅಮೃತ ದೊರೆಯುತ್ತೆ. ಅಂತಹ ಕೃಷ್ಣನೆಂಬುವಂತಹ ಸಮುದ್ರ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಕೃಷ್ಣನನ್ನ ಸ್ತುತಿಸುತ್ತ, ಹಯಗ್ರೀವ ಅವನೊಂದು ಕುದುರೆ, ಕುದುರೆಯನ್ನ ದೂರದ ಪ್ರಯಾಣಕ್ಕೆ ಬಳಸುವಂತೆ ನಾವು ಒಂದು ದೂರದ ಮಾರ್ಗವನ್ನು ನಾವು ದಾಟಬೇಕಾಗಿದೆ. ಕಾವ್ಯ ಮಾರ್ಗ ಸಮಾಪ್ತಯೇ ಅಂತ, ಶ್ರಾವ್ಯ ಕಾವ್ಯ ಮಾರ್ಗ ಸಮಾಪ್ತಯೇ ಅಂತ ರಾಜರು ಹೇಳ್ತಾ ಇದ್ದಾರೆ. ಶ್ರೇಷ್ಠವಾದಂತಹ ಕಾವ್ಯದ ಮಾರ್ಗ ಸಮಾಪ್ತಿಯಾಗಬೇಕಾದ್ರೆ ನಾವು ಅದಕ್ಕೆ ಈ ಹಯಗ್ರೀವನನ್ನ, ಈ ಹಯಗ್ರೀವನೆಂಬುವಂತಹ ಕುದುರೆಯನ್ನು ಆಶ್ರಯಿಸೋಣ. ಇದು ಒಳ್ಳೆಯ ಬಲಿಷ್ಠವಾದಂತಹ ಕುದುರೆ, ನಮ್ಮನ್ನು ಸುಖವಾಗಿ ದಡ ಸೇರಿಸುತ್ತೆ, ಇದನ್ನ ನಮ್ಮ ಗುರಿಯನ್ನ ತಲುಪಿಸುತ್ತೆ. ಆದರೆ ಈ ಕುದುರೆ ಅದನ್ನು ಹಾಗೆ ಇರಲಿಕ್ಕಾಗೋದಿಲ್ಲ, ಆ ಕುದುರೆಗೊಂದು ಕಡಿವಾಣ ಬೇಕು. ಆ ಕಡಿವಾಣ ಅಂತಂದ್ರೆ ಭಗವಂತನ ಭಕ್ತಿಯ ವರ್ಗ, ಭಕ್ತಿಯಿಂದ ಹಾಡಿದ ಪದ್ಯಗಳೇ ಅದು ನಮಗೆ ಕಡಿವಾಣ ಆಗತ್ತೆ. ದಾಸರು ಹಾಡಿದಂತಹ ಮಾತುಗಳೇನಿದೆ, ಜ್ಞಾನಿಗಳು ಏನು ನುಡಿದಿದ್ದಾರೆ, ಆ ಮಾತುಗಳು ನಮಗೆ ಈ ಕುದುರೆ ನಮ್ಮ ಕೈಗೆ ಸಿಗ್ಲಿಕ್ಕಿರುವಂತಹ ಕಡಿವಾಣ. ಅಂತಹ ಕಡಿವಾಣದಿಂದ ಈ ಕುದುರೆಯನ್ನ ಕಟ್ಟಿ ಹಾಕಿ ಅದನ್ನು ಹಿಡಿದುಕೊಂಡು ನಾವು ಅದರಲ್ಲಿ ಸಾಗಿದರೆ ನಾವು ಗುರಿಯನ್ನು ತಲುಪಬಹುದು ಅಂತ ಇಲ್ಲಿ ರಾಜರು ಶ್ರೇಯೇ ಹಯಮುಖಂ ಶ್ರಾವ್ಯ ಕಾವ್ಯ ಮಾರ್ಗ ಸಮಾಪ್ತಯೇ, ಕಾವ್ಯದ ಮಾರ್ಗವನ್ನ ಕೊನೆ ಮುಟ್ಟಬೇಕು ಅಂತಾದ್ರೆ ಈ ಕುದುರೆಯನ್ನು ಆಶ್ರಯಿಸಬೇಕು ಅಂತ. ಆದರೆ ಈ ಕುದುರೆಯನ್ನು ಆಶ್ರಯಿಸೋದಕ್ಕೆ, ಅದನ್ನು ಆಶ್ರಯಿಸಿದ್ದಕ್ಕೆ ಫಲ ಏನು? ಕಾವ್ಯ ಮಾರ್ಗ ಅದು ಒಂದು ಅವಾಂತರ, ಅಂದ್ರೆ ಈ ಗ್ರಂಥ ಸಮಾಪ್ತಿಯಾಗೋದು ಒಂದು ಅವಾಂತರ ಫಲ. ಆದರೆ ಪ್ರಧಾನ ಫಲ ಅದಾಗಲಿ ಸಾಧ್ಯ ಇಲ್ಲ. ಯಾಕೆ? ಕಾವ್ಯ ಎಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದಲೇ ಆಗಬೇಕು. ಆದರೆ ಇದಕ್ಕಿಂತ ಮಿಗಿಲಾದ ಫಲ ಆ ಹಯಗ್ರೀವನನ್ನು ಆಶ್ರಯಿಸಿಂದು ಬರುತ್ತೆ. ಅದಕ್ಕೆ ಶ್ರಾವ್ಯ ಕಾವ್ಯ ಮಾರ್ಗ ಸಮಾಪ್ತಿ ಅನ್ನೋದಕ್ಕೆ ಇನ್ನೊಂದು ರೀತಿಯ ಅರ್ಥ ಏನು ತೋರುತ್ತೆ ಅಂತಂದ್ರೆ, ಕಾವ್ಯ ಮಾರ್ಗ ಕವಿ ಅಂತಂದ್ರೆ ಜ್ಞಾನಿ ಅಂತ ಅರ್ಥ. ಕುಶಬ್ದೆ ಕವಿ ಅಂದ್ರೆ ಜ್ಞಾನಿ, ಕಾವ್ಯ ಅಂದ್ರೆ ಜ್ಞಾನಿಗಳು ಹೊಂದಲಿಕ್ಕೆ ಯೋಗ್ಯವಾದಂತಹ ಮಾರ್ಗ ಅಂದ್ರೆ ಅದು ಮೋಕ್ಷ ಮಾರ್ಗ. ಕಾವ್ಯ ಮಾರ್ಗ ಅಂತಂದ್ರೆ ಕವಿಗಳಿಂದ ಪ್ರಾಪ್ಯವಾಗುವಂತಹ ಮಾರ್ಗ ಅಂದ್ರೆ ಮೋಕ್ಷ ಮಾರ್ಗ. ಅದು ಎಂಥದ್ದು? ಶ್ರಾವ್ಯ. ಶ್ರಾವ್ಯ ಅಂತಂದ್ರೆ ಶ್ರವಣ ಜನ್ಯ. ಈ ಮೋಕ್ಷ ಮಾರ್ಗ ಏನಿದೆ ಅದು ಹೇಗೆ ಸಿಗತ್ತೆ ಅಂದ್ರೆ, ಅದರ ಮೊದಲನೇ ಮೆಟ್ಟಲು ಶ್ರಾವ್ಯ, ಶ್ರವಣದಿಂದ ಉಂಟಾಗುತ್ತೆ. ಭಗವಂತನ ಕಥಾ ಶ್ರವಣ ಮಾಡ್ತಾ ಮಾಡ್ತಾ ಶ್ರವಣ ಮನನ ನಿಧಿಧ್ಯಾಸನ, ನಿಧಿಧ್ಯಾಸನದ ಫಲವಾಗಿ ಭಗವಂತನ ಸಾಕ್ಷಾತ್ಕಾರ, ಹೀಗೆ ಸಾಕ್ಷಾತ್ಕಾರದ ಫಲವಾಗಿ ಮೋಕ್ಷ. ಆದ್ದರಿಂದ ಶ್ರಾವ್ಯ ಶ್ರವಣ ಜನ್ಯವಾದ ಕಾವ್ಯ ಜ್ಞಾನಿಗಳಿಂದ ಪ್ರಾಪ್ಯವಾದಂತಹ ಮೋಕ್ಷ ಮಾರ್ಗ ಅಂದ್ರೆ ಮೋಕ್ಷ ಮಾರ್ಗ. ಮೋಕ್ಷ ಮಾರ್ಗದ ಸಂ ಆಪ್ತಯೇ, ಚೆನ್ನಾಗಿ ಪ್ರಾಪ್ತಯೇ ಇತ್ಯರ್ಥ. ಚೆನ್ನಾಗಿ ಪ್ರಾಪ್ತ ಆಗಬೇಕು ಅಂದ್ರೆ ಅದಕ್ಕೆ ಹಯಮುಖಂ ಶ್ರೇಯೇ, ಹಯಗ್ರೀವನನ್ನ ಆಶ್ರಯಿಸ್ತೇವೆ. ಯಾಕೆಂತಂದ್ರೆ ಹಯಗ್ರೀವ ಜ್ಞಾನವನ್ನು ಕೊಡುವುದು. ಭಗವಂತ ಹಯಗ್ರೀವ ರೂಪದಿಂದ ಎಲ್ಲ ಋಜುಗಳಿಗೆ ವೇದಗಳನ್ನ, ಪಂಚರತ್ನವನ್ನ, ಎಲ್ಲವನ್ನು ಉಪದೇಶ ಮಾಡಿದವ ಹಯಗ್ರೀವ. ಆದ್ದರಿಂದ ಜ್ಞಾನವನ್ನ ಕೊಡುವ ಭಗವಂತ ಹಯಗ್ರೀವ ನಮಗೆ ಮೋಕ್ಷ ಮಾರ್ಗವನ್ನು ತೋರಿಸ್ತಾನೆ. ಆದ್ದರಿಂದ ಹಯಮುಖಂ ಶ್ರೇಯೇ, ಶ್ರಾವ್ಯ ಕಾವ್ಯ ಮಾರ್ಗ ಸಮಾಪ್ತೆಯೇ ಹಯಮುಖಂ ಶ್ರೇಯೇ ಅಂತ ಹಯಗ್ರೀವನನ್ನು ಚಿಂತಿಸ್ತಾ ಲಕ್ಷ್ಮೀದೇವಿಯನ್ನ, ಹಾಗೆ ಪ್ರಾಣದೇವರನ್ನ, ಆತ್ಮಾಕಹೃತ್ ಸರಸಿಜಸ್ತು ಸಮರ್ಥ ಹಂಸ, ಮಧ್ವರೆಂಬುವ ಪರಮಹಂಸ ನಮ್ಮ ಹೃದಯ ಕಮಲದಲ್ಲಿ ವಿರಾಜಮಾನವಾಗಿರಲಿ ಅಂತ ಹೇಳ್ತಾ, ವಾಣೀಮುಖಂ ಶ್ರೇಯಸೆ, ಸರಸ್ವತಿಯ ಅನುಗ್ರಹ ಓದುಗರಿಗೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ರಾಜರು ಗ್ರಂಥವನ್ನ ಪ್ರಾರಂಭ ಮಾಡಿದ್ದಾರೆ. ಅವರು ರಾಜರು ಹೇಳ್ತಾರೆ, ಹಯಸ್ಯ ನಾಸ ಪುಟ ಜಾತ ವಾತ ವಿಘಾತ ಧೂತಾಘ ಫಲಾಲ ಜಾತ ಮುನೀಶ ವಾಗೀಶ ಸುತ ಸ್ವರಮ್ಯ ಹರೇ ಕಥಂ ಶಂಸತಿ ವಾದಿರಾಜ. ಗ್ರಂಥವನ್ನು ರಚನೆ ಮಾಡುವ ಯಾರು, ಮಾಡೋರು ಯಾರು ಅಂತಂದ್ರೆ ವಾದಿರಾಜ ಕಥಾಂ ಶಂಸತಿ, ವಾದಿರಾಜ ನಾನು ಈ ಗ್ರಂಥವನ್ನು ಹೇಳ್ತಾ ಇರ್ತೇನೆ. ಎಂಥವರು? ಮುನೀಶ ವಾಗೀಶ ಸುತಃ, ಶ್ರೇಷ್ಠರಾದಂತಹ ವಾಗೀಶರ ಕರಕಮಲ ಸಂಜಾತರಾದ ವಾದಿರಾಜರು ನಾವು ಈ ಗ್ರಂಥವನ್ನು ರಚನೆ ಮಾಡುತ್ತೇವೆ ಅಂತ ರಾಜರು ಹೇಳ್ತಾ ಇದ್ದಾರೆ. ಮತ್ತೊಂದು ಮಾತನ್ನು ಹೇಳ್ತಾರೆ, ಎಂಥವರು ಅಂತಂದ್ರೆ, ಹಯಾಸ್ಯ ನಾಸಾಪುಟ ಜಾತ ವಾತ ವಿಘಾತ ಧೃತಾಗ ಫಲಾಲ ಜಾತಃ. ಹಯಗ್ರೀವನ ಮೂಗಿನ ಹರಳೆಯಿಂದ ಹೊರಹೊಮ್ಮುವಂತಹ ಗಾಳಿ ಮೈಗೆ ಸೋಕಿ ಯಾವ ಪಾಪವೂ ಕೂಡ ಇಲ್ಲ. ಹೇಗೆ ಆ ಕುದುರೆ ಅಥವಾ ಹಸು ಅದು ಹುಲ್ಲನ್ನು ತಿನ್ನುವಾಗ ಮೊದಲಿಗೆ ಉಸಿರಸತ್ತು, ಜೋರಾಗಿ ಗಾಳಿನ ಬಿಡುತ್ತೆ, ಯಾಕೆ ಅದರಲ್ಲಿರುವಂತಹ ಹೊಟ್ಟು ಇರುವೆ ಮೊದಲಾದಂಥದ್ದು ಕ್ರಿಮಿ ಎಲ್ಲ ದೂರ ಹೋಗಲಿ ಅಂತ ಅದು ಜೋರಾಗಿ ಉಸಿರಸತ್ತು, ಆಮೇಲೆ ಹುಲ್ಲಿಗೆ ಬಾಯನ್ನು ಹಾಕತ್ತೆ ಹಸು ಅಥವಾ ಕುದುರೆ ಇಂತಹ ಪ್ರಾಣಿಗಳು. ಹಾಗೆ ಈ ಕುದುರೆ ಮುಖದ ಆ ಮೂಗಿನಿಂದ ಹೊರಹೊಮ್ಮುವಂತಹ ಗಾಳಿ ನನ್ನ ಮೈಗೆ ತಾಗತಾ ಇದೆ, ತಾಗಿದಾಗ ಯಾವ ಪಾಪವೂ ಕೂಡ ಇಲ್ಲ. ಧೂತಾಗ ಫಲಾಲ ಜಾತಃ, ಅಲ್ಲಿ ಹೊಟ್ಟು ಹೋಯಿತು ಕ್ರಿಮಿ ಹೋಯಿತು, ಹಾಗೆ ನನ್ನಲ್ಲಿ ಯಾವ ಪಾಪವೂ ಕೂಡ ಇಲ್ಲದಂತಹ ನಾನು ವಾದಿರಾಜರು ಈ ಕೃತಿಯನ್ನು ಮಾಡ್ತಾ ಇದ್ದೇನೆ ಅಂತ ರಾಜರು ಹೇಳ್ತಾ ಇದ್ದಾರೆ. ಹೀಗೆ ಹಯಗ್ರೀವ ದೇವರ ಅತ್ಯಂತ ನಿಕಟದಲ್ಲಿ, ಹಯಗ್ರೀವ ದೇವರ ತೊಡೆ ಮೇಲೆ ವಿರಾಜಮಾನರಾದಂತಹ ರಾಜರು ನಾನು ಈ ಕೃತಿಯನ್ನು ಮಾಡುತ್ತೇನೆ ಅಂತ ರಾಜರು ಹೇಳ್ತಾ, ದೇವತೆಗಳು ಭೂದೇವಿಯ ಪ್ರಾರ್ಥನೆಯಂತೆ ಕ್ಷೀರ ಸಮುದ್ರಕ್ಕೆ ಹೋಗಿ ಭಗವಂತನ ಪ್ರಾರ್ಥನೆ ಮಾಡಿದಾಗ ಸಹಸ್ರ ಶೀರ್ಷ ಪುರುಷ ಅಂತ ಪುರುಷ ಸೂಕ್ತದಿಂದ ಬ್ರಹ್ಮದೇವರು ಕೊಂಡಾಡಿ, ಸಾವಿರಾರು ಕೆಲಸ ಮಾಡಲಿಕ್ಕೆ ಭಗವಂತ ಭೂಮಿ ಬರಬೇಕಾಗಿದೆ, ಅದಕ್ಕೋಸ್ಕರ ಸ್ವಾಮಿ ನಿನ್ನ ಕೈಲ ಸಾಮರ್ಥ್ಯ ಇದೆ, ಯಾಕೆ ನೀನು ಸಹಸ್ರ ಶೀರ್ಷ, ಅನಂತವಾದ ತಲೆಗಳು, ಅನಂತವಾದಂತಹ ಕಣ್ಣುಳ್ಳಂಥವ್ರು ನೀನು, ಆದ್ದರಿಂದ ನೀನು ಭೂಮಿಯ ಭಾರವನ್ನು ಇಳಿಸಬೇಕು, ಭೂಮಿಗೆ ಬಂದಂತಹ ವಿಪತ್ತನ್ನು ಪರಿಹಾರ ಮಾಡಬೇಕು ಅಂತ ಬ್ರಹ್ಮದೇವರು ಕೊಂಡಾಡಿದರು. ಭಗವಂತ ಪ್ರತ್ಯಕ್ಷನಾದ, ಕಂಡದ್ದು ಲಕ್ಷ್ಮೀದೇವಿಗೆ, ಮಾತು ಕೇಳಿದ್ದು ಬ್ರಹ್ಮದೇವರಿಗೆ, ಅಸ್ಪಷ್ಟ ಧ್ವನಿ ರುದ್ರದೇವರಿಗೆ, ಉಳಿದವರಿಗೆ ಅದೂ ಇಲ್ಲ. ಇಲ್ಲಿ ರಾಜರು ತೋರಿಸ್ತಾರೆ, ದೇವೇಶು ಧಾತ ಪ್ರಭುರಸ್ಯ ಲಕ್ಷ್ಮೀ ತಸ್ಯ ಪ್ರಭು ಸೋಹಮಿತಿ ವಶಂಸನ್ ಆಜ್ಞಾಮಜಸ್ಯೈವ ದದಾವ ದೃಶ್ಯ ವಿಜ್ಞೇಯ ಮೂರ್ತಿ ಸ್ಫುಟ ಮಂದಿರಾಯಃ. ಭಗವಂತ ಆ ಪ್ರತ್ಯಕ್ಷನಾಗಿ ವರವನ್ನು ಕೊಡುವ ದೃಷ್ಟಿಯಿಂದಲೇ ತಾರತಮ್ಯವನ್ನು ತೋರಿಸಿದ, ಯಾರು ಸರ್ವೋತ್ತಮರು ಅನ್ನೋದನ್ನು ಪ್ರತಿಪಾದನೆ ಮಾಡಿದ. ಹೇಗೆ ಪ್ರತ್ಯಕ್ಷನಾದವ ನಾರಾಯಣ, ಮೂರ್ತಿಯನ್ನು ಕಂಡವಳು ಲಕ್ಷ್ಮೀದೇವಿ, ಮೂರ್ತಿ ಕಾಣಿಸಿದ್ದು ಧ್ವನಿ ಕೇಳಿಸಿದ್ದು ಲಕ್ಷ್ಮೀದೇವಿಗೆ. ಅಸ್ಪಷ್ಟವಾದ ಮೂರ್ತಿ ಸ್ಪಷ್ಟವಾದ ಧ್ವನಿ ಅದು ಚತುರ್ಮುಖ ಬ್ರಹ್ಮದೇವರು, ಮೂರ್ತಿ ಇಲ್ಲವೇ ಇಲ್ಲ, ಕೇವಲ ಧ್ವನಿ ಮಾತ್ರ, ಅದು ಸ್ವಲ್ಪ ಧ್ವನಿ ರುದ್ರದೇವರಿಗೆ, ಉಳಿದವರಿಗೆ ಅದೂ ಇಲ್ಲ. ಇದರಿಂದಲೇನೆ ಅನುಗ್ರಹ ಮಾಡಿದವ ಅವನು ಸರ್ವೋತ್ತಮ. ಮೂರ್ತಿಯನ್ನ ಕಂಡು ಧ್ವನಿಯನ್ನ ಕೇಳಿಸಿಕೊಂಡಂತಹ ಲಕ್ಷ್ಮೀದೇವಿ ನಂತರದಲ್ಲಿ, ಹಾಗೆ ಭಗವಂತನ ಧ್ವನಿಯನ್ನ ಮಾತ್ರ ಕೇಳಿಸಿಕೊಂಡಂಥವರು ಬ್ರಹ್ಮದೇವರು ಅದರ ನಂತರದಲ್ಲಿ, ಅಸ್ಪಷ್ಟವಾದ ಧ್ವನಿ ಕೇಳಿಸಿದಂತಹ ರುದ್ರದೇವರು ಅವರ ನಂತರದಲ್ಲಿ. ಹೀಗೆ ಆ ತಾರತಮ್ಯ ಅದರಿಂದ ಸಿದ್ಧ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಹೀಗೆ ಆ ತಾರತಮ್ಯವನ್ನು ತೋರಿಸ್ತಾ ಭಗವಂತ ಅಲ್ಲಿ ಆದೇಶವನ್ನು ಮಾಡಿದ್ದಾನೆ, ಎಲ್ಲರ ಅವತಾರ ಮಾಡಿದ್ದಾರೆ. ಶೇಷದೇವರ ಮೊದಲಿಗೆ ಬಲರಾಮನಾಗಿ, ನಂತರ ಅಷ್ಟಮಿ ಅರ್ಧರಾತ್ರಿಯಲ್ಲಿ ಕೃಷ್ಣ ಭೂಮಿಯಲ್ಲಿ ಜಯಂತಿಯ ಸಂದರ್ಭದಲ್ಲಿ ಕೃಷ್ಣ ಪ್ರಾದುರ್ಭೂತನಾಗಿದ್ದಾನೆ. ಕೃಷ್ಣ ಅವತರಿಸಿದಾಗ ಎಲ್ಲ ದಿಕ್ಕು ಪ್ರಸನ್ನವಾಗಿತ್ತು, ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ, ಅಗ್ನಿ ತಾನಾಗಿ ಉರಿತಾ ಇದೆ ಅಂತೆ, ಪ್ರಸನ್ನವಾಗಿ ಉರಿತಾ ಇದೆ, ಹೀಗೆ ಎಲ್ಲವೂ ಕೂಡ ಪ್ರಸನ್ನವಾಗಿದೆ. ಅಂತಹ ಸಂದರ್ಭದಲ್ಲಿ ಕೃಷ್ಣನ ಅವತಾರವಾಗಿದೆ, ಎಲ್ಲರೂ ಕೂಡ ಉರ್ವಶಿ ಮೊದಲಾದಂತಹ ಅಪ್ಸರಾಸ್ತ್ರ ನರ್ತನ ಮಾಡ್ತಾ ಇರ್ತಾರೆ, ಗಂಧರ್ವ ದಾನ ಮಾಡ್ತಾ ಇದ್ದಾರೆ. ಯಾಕೆ ಚಿಕ್ಕ ಮಕ್ಕಳನ್ನು ಒಡಿಸ್ಕೊಳ್ಳೋದು ಬಹಳ ಸುಲಭ, ಚಿಕ್ಕ ಮಕ್ಕಳಿಗೆ ಏನೋ ಒಂದು ಕಥೆಯನ್ನು ಹೇಳೋ ಏನೋ ಒಂದು ಮಾಡಿದ ತಕ್ಷಣ ಮಕ್ಕಳಿಗೆ ಭಾರಿ ಖುಷಿ ಆಗತ್ತೆ, ಏನೋ ಒಂದನ್ನು ಕೈಯಲ್ಲಿ ಕೊಟ್ಟ ತಕ್ಷಣ ಮಕ್ಕಳಿಗೆ ಖುಷಿ ಆಗತ್ತೆ, ಅವರು ತಮ್ಮನ್ನೇ ತಾವು ಕೊಟ್ಕೊಂಡ್ಬಿಡ್ತಾರೆ, ಅವ ಮಕ್ಕಳನ್ನು ಕರೆದ್ರೆ ಬರ್ತಾರೆ. ಹಾಗೆ ಭಗವಂತ ಇವತ್ತು ಚಿಕ್ಕ ಮಗುವಾಗಿದ್ದಾನೆ, ಚಿಕ್ಕ ಮಗುವಾಗಿದ್ದಾಗಲೇ ಭಗವಂತ ಒಲಿಸಿಕೊಳ್ಳೋಣ ಅಂತ ತಮ್ಮಲ್ಲಿರುವಂಥದ್ದನ್ನು ನೀಡುತ್ತಾ ಅಪ್ಸರಾಸ್ತ್ರೀ ನರ್ತನ ಮಾಡ್ತಾ ಇದ್ದಾರೆ, ಗಂಧರ್ವರ ಗಾನ ಮಾಡ್ತಾ ಇರ್ತಾರೆ. ಅಂತಹ ಕೃಷ್ಣನನ್ನು ಹೊತ್ತುಕೊಂಡು, ಅಜಾತನಾದ ಹುಟ್ಟಿಲ್ಲದ ಭಗವಂತನನ್ನು ಹೊತ್ತುಕೊಂಡು ಆ ವಸುದೇವ ಬಂದಿದ್ದಾನೆ, ನಂದ ಗೋಕುಲಕ್ಕೆ ಬರ್ತಾ ಇದ್ದಾನೆ. ಆ ಹೊತ್ತಿನಲ್ಲಿ ಭಗವಂತ ಅವತರಿಸಿದಂತೆ ದುರ್ಗೆ ಅಲ್ಲಿ ಅವತರಿಸಿದ್ದಾಳೆ, ಹುಟ್ಟಿಲ್ಲದಂಥಳು ಲಕ್ಷ್ಮೀದೇವಿ. ಅವಳು ಪ್ರಕೃತಿ ತತ್ವಕ್ಕೆ ಅಭಿಮಾನಿ, ಪ್ರಕೃತಿ ತತ್ವಕ್ಕೆ ಅಭಿಮಾನಿಯಾದ ಲಕ್ಷ್ಮೀದೇವಿ ಪ್ರಾಕೃತಳಾಗಲಿಕ್ಕೆ ಸಾಧ್ಯ ಇಲ್ಲ, ಅವಳಿಗೆ ಪ್ರಾಕೃತವಾದ ಶರೀರ ಪಂಚಭೌತಿಕವಾದ ಶರೀರ ಅವಳಿಗಿಲ್ಲ. ಅಂತಹ ದುರ್ಗೆ ಅವತಾರ ಅಲ್ಲಿ ಆಗಿದೆ. ಅಂತಹ ದುರ್ಗೆಯನ್ನು ಕರೆದುಕೊಂಡು ಗೋಕುಲಕ್ಕೆ, ಗೋಕುಲದಿಂದ ದುರ್ಗೆಯನ್ನು ಕರೆದುಕೊಂಡು ಬರ್ತಾ ಇದ್ದಾನೆ ವಸುದೇವ. ದಾರಿಯಲ್ಲಿ ಹೋಗುವಾಗ ತುಂಬಿ ಹರಿಯುವ ಯಮುನೆ ದಾರಿಯಲ್ಲಿ ಬಿಡ್ತಾ ಇದ್ದಾಳೆ. ಯಾಕೆ? ಕರಸ್ಥ ಕೃಷ್ಣಸ್ಯ ಕುತಂತರಾಯ, ಕೃಷ್ಣನನ್ನು ಹೊತ್ತುಕೊಂಡು ಸಾಗುತ್ತಾ ಇದ್ದಾನೆ ವಸುದೇವ. ಕೃಷ್ಣನನ್ನು ಹೊತ್ತುಕೊಂಡು ಸಾಗುವಾಗ ಅವನಿಗೆ ಯಾವ ತೊಂದರೆಯೂ ಕೂಡ ಇಲ್ಲ. ಯಾಕೆ? ಕೈಯಲ್ಲಿ ಯಾರಿಗೆ ಭಗವಂತ ಇದ್ದಾನೋ ಅವನಿಗೆ ಅಲ್ಲಿ ವಿಘ್ನ ಬರಲಿಕ್ಕೆ ಸಾಧ್ಯ. ಆದ್ದರಿಂದ ಯಾರು ಭಗವಂತನನ್ನ ಪ್ರತಿನಿತ್ಯ ಪೂಜಿಸ್ತಾರೋ ಅವರಿಗೆ ವಿಘ್ನ ಇಲ್ಲ. ಯಾಕೆ? ವಸುದೇವ ಕೃಷ್ಣನ ಹೊತ್ತುಕೊಂಡು ಹೋಗ್ತಾ ಇದ್ದ. ಮಳೆಗಾಲದ ಆ ಅವಧಿಯಲ್ಲಿ ತುಂಬಿ ಹರಿಯುವ ಯಮುನೆ ಅದು ದಾರಿ ಬಿಡ್ತಾ ಇದೆ. ದಾರಿ ಬಿಟ್ಟು ಸುಲಭವಾಗಿ ವಸುದೇವ ನಡೆದು ಹೋಗುವಂತೆ ಆಗಿದೆ. ಆದ್ದರಿಂದ ಅದು ತೋರಿಸ್ತಾ ಇದೆ, ಕರಸ್ಥ ಕೃಷ್ಣಸ್ಯ ಕುತಂತರಾಯ, ಭಗವಂತ ಯಾರ ಕೈಯಲ್ಲಿದ್ದಾನೋ ಅವನಿಗೆ ವಿಘ್ನ ಇಲ್ಲ ಅಂತ. ಹೀಗೆ ಕೃಷ್ಣ ಗೋಕುಲಕ್ಕೆ ಹೋದ, ತನ್ನ ಮಡದಿಯನ್ನು ನೋಡಬೇಕು ಅಂತ ಕೃಷ್ಣ ಹೋದ. ದುರ್ಗೆ ಮಾತ್ರ ಇದೆ ಎದ್ದು ಬರ್ತಾ ಇದ್ದಾಳೆ. ಯಾಕೆ ಅಂತಂದ್ರೆ ಅವಳಿಗೆ ನಾಚಿಕೆ ಆಯ್ತಂತೆ. ಅದಲ್ಲದೇನೆ ಶಿಶು ರೂಪದಲ್ಲಿದ್ದಂತಹ ಅವಳಿಗೆ ನಾಚಿಕೆ ಆಯ್ತು ಕೃಷ್ಣನ ನೋಡ್ಲಿಕ್ಕೆ. ಅದಲ್ಲದೇನೆ ಅವಳಂತಾಳೆ, ನಾನು ತಂಗಿಯಾಗಿವತ್ತು ಹೇಗಿರಲಿ ಕೃಷ್ಣನೊಟ್ಟಿಗೆ ಅಂತ. ಯಾಕೆ? ಈ ಅವತಾರದಲ್ಲಿ ಕೃಷ್ಣನ ತಂಗಿಯಾಗಿದ್ದಾಳೆ, ಸಹೋದರಿ ಆಗಿದ್ದಾಳೆ ದುರ್ಗೆ. ತಂಗಿಯಾಗಿರಲಿಕ್ಕೆಲ್ಲ ಸಹಿಸದೇನೆ ದುರ್ಗೆ ವಸುದೇವನೊಟ್ಟಿಗೆ ಹಿಂತಿರುಗಿ ಬಂದಿದ್ದಾಳೆ ಮಧುರಾನಗರಿಗೆ ಅಂತ ಮಧುರವಾದ ಮಾತಲ್ಲಿ ರಾಜರು ಹೇಳ್ತಾ ದುರ್ಗೆ ಆ ವಸುದೇವ ಆ ಕಂಸನನ್ನ ಉದ್ದೇಶಿಸಿ ಹೇಳಿದ್ದಾಳೆ, ನಿನ್ನ ಅಂತಕ ಹುಟ್ಟಿದ್ದಾನೆ ಅಂತ. ಇತ್ತ ನಂದಗೋಪ ಬೆಳಗ್ಗೆ ಎದ್ದಾಕ್ಷಣದಲ್ಲಿ ಕೃಷ್ಣನನ್ನು ನೋಡಿ ಬಹಳ ಸಂತೋಷದಲ್ಲಿ ಅನೇಕ ಜನರಿಗೆ ಬೇಕಾದಷ್ಟು ಗೋಗಳನ್ನ ದಕ್ಷಿಣ ದಾನ ಕೊಡ್ತಾ ಇದ್ದಾನಂತೆ. ಯಾಕೆ ದಾನ ಕೊಡ್ತಾ ಇದ್ದಾನೆ? ನಾಳೆ ಜನ ಆಕ್ಷೇಪ ಮಾಡಬಾರದು ನೋಡಿ. ಸನಂದ ಗೋಪ ಪ್ರದದೋ ದ್ವಿಜೇಭ್ಯ ಬಹೂನಿ ಗೋರೂಪ ಧನಾನಿ ವಿಷ್ಣೋ, ಬೇಕಾದಷ್ಟು ಗೋಗಳನ್ನು ಎಲ್ಲವನ್ನು ದಾನ ಕೊಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ನಾಳೆ ಯಾರಪ್ಪ ಇವರು ಅಂತ ಕೇಳಿದರೆ ನಂದ ಗೋಪ ಹೇಳ್ತಾನೆ ಏನಂತ, ಇವ್ ನನ್ನ ಮಗ ಅಂತ. ಬ್ರಾಹ್ಮಣರು ವಿದ್ವಾಂಸರು ತಿಳಿದಂತಹ ಜ್ಞಾನಿಗಳು ಆಕ್ಷೇಪಡು, ಏನಪ್ಪ ಯಾಕೆ ಹೇಳ್ತಾ ಇದ್ದೆ ಹಾಗೆ ಅಂತ. ನಿನ್ನ ಮಗನವನು ಅಂತ ನಾಳೆ ನಾಲ್ಕು ಜನರ ಮಧ್ಯದಲ್ಲಿ ಆಕ್ಷೇಪ ಮಾಡಿ ಅದು ಅವಮಾನ ಆಗಬಾರದಲ್ಲ, ಅದಕ್ಕೋಸ್ಕರ. ಯಾಕೆ? ಜಗತ್ಪಾಲಕ, ಜಗತ್ತಿನ ಪಿತ ಅವನು, ಯಾರಿಗೂ ಮಗನಲ್ಲ. ಯಾರಿಗೂ ಮಗನಲ್ಲದ ಆ ವ್ಯಕ್ತಿಯನ್ನ ನನ್ನ ಮಗ ಅಂತ ನಂದಗೋಪ ನಾಳೆ ಹೇಳುವಾಗ ನಾಳೆ ಜ್ಞಾನಿಗಳು ಆಕ್ಷೇಪ ಮಾಡಬಾರದು ಅಂತ ಅವ್ರ ಕೈ ಸ್ವಲ್ಪ ಬಿಸಿ ಮುಟ್ಟಿಸಿದ್ದಾನೆ. ಅವರಿಗೆಲ್ಲ ಬೇಕಾಟು ಗೋಗಳನ್ನ ದಕ್ಷಿಣ ದಾನ ಕೊಟ್ಟಿದ್ದಾನೆ ನಂದಗೋಪ ಅಂತ ರಾಜರು ಹೇಳ್ತಾ ಇದ್ದಾರೆ. ಅಂತಹ ಕೃಷ್ಣ ಸ್ತನ್ಯಪಾನವನ್ನು ಮಾಡಿದ, ಕ್ಷೀರ ಸಮುದ್ರದಲ್ಲೇ ಮಲಗಿದ ಕೃಷ್ಣ, ಹಾಲಿನ ಅವಶ್ಯಕತೆ ಅವನಿಗಿಲ್ಲ. ನಿತ್ಯ ತೃಪ್ತನಾದ ಕೃಷ್ಣ ಹಾಲನ್ನ ಪಾನ ಮಾಡಿದ್ದಂತೆ, ಸ್ತನ್ಯಪಾನ ಮಾಡ್ತಾ ಇದ್ದಾನೆ. ಯಾಕೆ? ಒಂದೇನಾದ್ರೂ ತುಂಬಬೇಕಾದ್ರೆ ಜಾಗ ಖಾಲಿ ಇರಬೇಕು ನೋಡಿ. ಹಾಗೆ ಯಶೋದೆಗೆ ಬೇಕಾದಷ್ಟು ಪುಣ್ಯ ಮಾಡ್ತಾ ಇದ್ದಾಳೆ ಅವಳು. ಕೃಷ್ಣನ ಎತ್ತೋದು, ಮುದ್ದಾಡೋದು, ದರ್ಶನ ಮಾಡೋದು, ಅವನಿಗೆ ಅಲಂಕಾರ ಮಾಡೋದು, ಸ್ನಾನ ಮಾಡಿಸೋದು, ಒಂದೊಂದು ಪುಣ್ಯ ಫಲ ಪ್ರದಾಯಕ ಅಂಥದ್ದು. ಅಷ್ಟೆಲ್ಲ ಪುಣ್ಯ ತುಂಬಿಸಲಿಕ್ಕೆ ಜಾಗ ಬೇಕು, ಸ್ಥಳ ಬೇಕು. ಅದಕ್ಕೆ ಕೃಷ್ಣ ಸ್ತನ್ಯಪಾನವನ್ನು ಮಾಡಿ ಆ ಸ್ತನ್ಯ ಇದ್ದ ಸ್ಥಳದಲ್ಲೆಲ್ಲ ಪುಣ್ಯವನ್ನು ತುಂಬಾ ಇದ್ದಾನೆ ಅಂತ ರಾಜರು ಹೇಳ್ತಾ ಇದ್ದಾರೆ. ಹೀಗೆ ಕೃಷ್ಣ ಅವನು ಜಗತ್ತಿನಂತೆ ನಟನೆ ಮಾಡ್ತಾ, ಜಗತ್ತಿನ ಶಿಶುಗಳಂತೆ ನಟನೆ ಮಾಡ್ತಾ ಅವನು ಅಂಬೆಗಾಲಿಡ್ತಾ ಇದ್ದಾನೆ. ಪೂತನ ಸಂಹಾರ ಮಾಡಿದ, ಹಾಗೆ ಶಕಟನ ಭಂಜನ ಮಾಡಿದ. ಯಾಕೆ ಭಂಜನ ಮಾಡಿದ ಶಕಟನನ್ನ? ಕಂಸ ಮಹಾ ಲೋಭಿ, ಲೋಭಿಯಾದ ಕಂಸ ಭೂಮಿಯನ್ನು ಬಿಟ್ಟು ಹೋಗುವಾಗ ಅವನಿಗೆ ಲೋಭ ಸ್ವಲ್ಪ ಜಾಸ್ತಿ. ಆದ್ದರಿಂದ ಇಲ್ಲಿದ್ದು ಬಿಟ್ಟು ಹೋಗಬೇಕಾದ್ರೆ ಇಲ್ಲಿ ಸಂಪಾದನೆ ಮಾಡಿದ ಇಷ್ಟೆಲ್ಲ ಹೇಗೆ ಬಿಟ್ಟು ಹೋಗೋದು, ಅದು ಸ್ವಲ್ಪ ಅಲ್ಲಿಗೂ ತಗೊಂಡು ಹೋಗೋಣ ಅಂತ ಪರಲೋಕಕ್ಕೆ ತಮಸ್ಸಿಗೆ ಹೋಗಬೇಕಾದ್ರೆ ಬಂಡಿಯಲ್ಲೆಲ್ಲ ತನ್ನ ಸಾಮಾನು ತುಂಬಿಕೊಂಡು ಹೋದ್ರೆ ಅದಕ್ಕೆ ಬೇಡ ಬೇಡ, ಆ ಬಂಡಿನೇ ಬೇಡ ಅಂತ ಕೃಷ್ಣ ಮೊದಲೇ ಆ ಶಕಟನನ್ನ ಭಂಜನೆ ಮಾಡಿದ್ದಾನೆ. ತೃಣನನ್ನ ಭಂಜನೆ ಮಾಡಿದ, ತೃಣಾವರ್ತನನ್ನ ಭಂಜನೆ ಮಾಡಿದ್ದಾನೆ ಕೃಷ್ಣ. ಕೃಷ್ಣ ಅಂತ ಗರ್ಗಾಚಾರ ಬಂದು ಅವನಿಗೆ ನಾಮಕರಣ ಮಾಡಿದರು. ಅದರ ಮೊದಲಿಗೆ ಬೇಕಾದ ಹೆಸರನ್ನು ಇಟ್ಟುಕೊಂಡಿದ್ದ ಕೃಷ್ಣ. ಪೂತನಾಸುರ ಸಂಹಾರಿ ಶಕಟಾಸುರ ಭಂಜನ, ಇದೆಲ್ಲ ಹೆಸರನ್ನು ಮೊದಲೇ ಬಂದಿತ್ತು. ಆ ಕಳಿಸಿ ಒಮ್ಮೆ ತಾಯಿಗೆ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿ ವಿಶ್ವಂಭರ ಎಲ್ಲ ಹೆಸರುಗಳನ್ನು ಮೊದಲೇ ತೆಗೆದುಕೊಂಡಿದ್ದಾನೆ. ಆ ಹೆಸರುಗಳನ್ನು ಇಡಬೇಕಾಗಿಲ್ಲ, ಅವನೇ ಹೆಸರುಗಳನ್ನು ತೆಗೆದುಕೊಂಡಿದ್ದಾನೆ, ಇಟ್ಟುಕೊಂಡಿದ್ದಾನೆ ಕೃಷ್ಣ. ಗರ್ಗಾಚಾರ್ಯ ಬಂದರು. ಗರ್ಗಾಚಾರ್ಯ ಬಂದು ಅವರು ಕೃಷ್ಣ ಕೃಷ್ಣ ಅಂತ ಇವನಿಗೆ ಹೇಳಿದರು, ಅಣ್ಣನಿಗೆ ರಾಮ ಬಲರಾಮ ಅಂತ ಹೇಳಿದರು. ಅದಕ್ಕೆ ಕೃಷ್ಣಾರಾಮ ಅಂತ ಹೆಸರಿಟ್ಟದ್ದಲ್ಲ ಅದು, ಮತ್ತಿನ್ನೇನು ತಾವು ಇವರು ಕುಲಪುರೋಹಿತರು ಅಂತ ಹೇಳಿದಾಗ ಅದಕ್ಕೆ ಇಲ್ಲಪ್ಪ ನಾವು ಕುಲಪುರೋಹಿತರಲ್ಲ, ಇವರು ಆಚಾರ್ಯರು ಅಲ್ಲ, ಕೃಷ್ಣ ಕೃಷ್ಣ ರಾಮ ರಾಮ ಅಂತ ಭಗವಂತನ ನಾಮಸ್ಮರಣೆ ಮಾಡಿ ತಮ್ಮ ಕುಲಪುರೋಹಿತರು ಅಂತ ಹೇಳಿದಾಗ ಏನು ಪಾಪ ಬಂದಿತ್ತು ಆ ಪಾಪವನ್ನು ಪರಿಹಾರ ಮಾಡಿಕೊಳ್ತಾ ಇದ್ದಾರಂತೆ. ಆದರೆ ಕೃಷ್ಣ ಅಂತ ಹೆಸರನ್ನೇ ಅವನು ಭಗವಂತ ಪ್ರಸಿದ್ಧ ಮಾಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಪ್ರಿಯೇರಿತ ಪ್ರೀತಿ ಕರೋ ಹಿ ಲೋಕೆ, ಯಾವತ್ತು ನಮ್ಗೆ ಏನು ಹೆಸರಿರಬಹುದು ನಮ್ಮ ಬಂಧುಗಳು, ಆತ್ಮೀಯರು, ನಮ್ಮ ಆತ್ಮೀಯ ಮಿತ್ರರು ನಮ್ಮನ್ನು ಯಾವ ಹೆಸರಿನಿಂದ ಕರೀತಾರೆ ಆ ಹೆಸರಿನ ಮೇಲೆ ನಮಗೆ ಪ್ರೀತಿ ಇರುತ್ತೆ. ಹಾಗೆ ಗರ್ಗಾಚಾರ ಭಗವಂತನಿಗೆ ಭಕ್ತರು, ಆದ್ದರಿಂದ ಭಕ್ತರಾದ ಗರ್ಗಾಚಾರ ಕೃಷ್ಣ ಅಂತ ಕರೆದ್ರು. ಕೃಷ್ಣ ಅಂದ, ಇದೇ ಹೆಸರು ಚಂದ ಇದೆ, ಇದೇ ಹೆಸರು ನನಗಿರಲಿ ಅಂತ ಕೃಷ್ಣ ಕೃಷ್ಣ ಹೆಸರಿನಿಂದಲೇ ಪ್ರಸಿದ್ಧನಾಗಿದ್ದಾನೆ ಕೃಷ್ಣ ಅಂತ ಅನಿಸಿಕೊಂಡ. ಅಂಬೇಗಾಲಲ್ಲಿ ಪ್ರಾರಂಭ ಮಾಡಿದ, ಇವನೆಲ್ಲ ತುಂಟಾಟ ಮಾಡ್ತಾ ಇದ್ದಾನೆ, ಮನೆ ಮನೆಗಳಿಗೆ ಹೋಗಿ ಬೆಣ್ಣೆ ಕದ್ದ. ಬೆಣ್ಣೆ ಕದಿಯುವಂಥದ್ದು ಇರಲಿಲ್ಲ ಅವನಿಗೆ, ಆದರೂ ಕೂಡ ಹಾಲನ್ನ ಕದ್ದ, ಬೆಣ್ಣೆಯನ್ನು ಕದ್ದ. ಯಾಕೆ ಹಾಲನ್ನ ಕದ್ದ? ನಾಳೆ ಮೋಕ್ಷಕ್ಕೆ, ಮೋಕ್ಷಕ್ಕೆ ಇವರೆಲ್ಲ ಬರ್ತಾರೆ. ಯಾರು ಬರ್ತಾರೆ? ಅನೇಕ ಜನ ಗೋಪಿಕಾಷ್ಟ್ರೇಳು ಬರ್ತಾರೆ, ಎಲ್ಲರೂ ಕೂಡ ಮೋಕ್ಷವನ್ನ, ಸಜ್ಜೀವರೆಲ್ಲ ಮೋಕ್ಷಕ್ಕೆ ಬರ್ತಾರೆ. ಮುಕ್ತರಾದವರಲ್ಲಿ ಈ ತಪಸ್ವಿಗಳು, ಮುನಿಗಳು ಏನಿರ್ತಾರೆ, ಋಷಿಗಳು, ಅವ್ರು ನಾಳೆ ಆಕ್ಷೇಪ ಮಾಡಬಹುದು, ಸ್ವಾಮಿ ನಾವು ಸಾವಿರಾರು ವರ್ಷ ಕಷ್ಟಪಟ್ಟು ಅನ್ನಾರಿಯನ್ನು ಬಿಟ್ಟು ನಾವು ಕಾಡಿನಲ್ಲಿದ್ದು ಚಳಿ ಮಳೆ ಗಾಳಿ ಬಿಸಿಲು ಅದನ್ನೆಲ್ಲ ಸಹಿಸಿಕೊಂಡು ತಪಸ್ಸನ್ನ ಮಾಡಿ ಯಾವುದನ್ನು ಮೋಕ್ಷವನ್ನು ಪಡೆದಿದ್ದೇವೆ, ಅದೇ ಮೋಕ್ಷವನ್ನು ನೀನು ಸುಖವಾಗಿ ಮನೆಯಲ್ಲಿದ್ದು ತಿಂದು ಒಂದು ಆರಾಮಾಗಿರುವಂತಹ ಹೆಂಗಸರು ಕೊಟ್ಟಿದ್ದೀಯಲ್ಲ, ಎಂತಹ ಸ್ತ್ರೀ ಪಕ್ಷಪಾತಿ ನೀನು ಅಂತ ನಾಳೆ ಕೃಷ್ಣನ ಬಗ್ಗೆ ಆಕ್ಷೇಪ ಮಾಡಿದರೆ ಅದಕ್ಕೆ ಸ್ವಲ್ಪ ಉತ್ತರ ಕೊಡಬೇಕಲ್ಲ. ಕೃಷ್ಣ ಸ್ತ್ರೀ ಪಕ್ಷಪಾತಿ ಹೌದೋ ಅಲ್ಲೋ ಆ ಮಾತು ಬೇರೆ, ಆದರೆ ಉತ್ತರ ಕೊಡಲಿಕ್ಕೆ ಅಂತಲೂ ಸಿದ್ಧತೆ ಮಾಡ್ಕೊಳ್ಬೇಕು. ಅದಕ್ಕೆ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಮನೆ ಮನೆಗಳಿಗೆ ಹೋಗಿ ಹಾಲನ್ನು ಕದ್ದಿದ್ದಾರೆ. ಹಾಲನ್ನು ಕದ್ದಾಗ ಅವರಿಗೆ ಕೃಷ್ಣನಿಗೆ ಉತ್ತರ ಸಿದ್ಧ ಆಯ್ತು. ಅವನ ಬತ್ತಳಕ್ಕೆ ಒಂದು ಉತ್ತರದ ಬಾಣ ಇದೆ. ಏನದು ಬಾಣ ಅಂತಂದ್ರೆ ಕೃಷ್ಣ ಹೇಳ್ತಾನೆ, ಹೌದು ಅವ್ರೇನು ಕೊಟ್ರು ನನಗೆ, ನನ್ನ ಮನೆಗೆ ಹೋದೆ ಹಾಲನ್ನು ಕೊಟ್ಟರು, ಹಾಲನ್ನು ಕೊಟ್ಟರು, ನನ್ನೊಂದು ಪ್ರತಿಜ್ಞೆ ಇದೆ. ಏನು ಕೊಟ್ಟು? ನಾನು ಅನಂತ ಮಡಿ ಮಾಡಿ ಯಾರು ನನಗೇನು ಕೊಡ್ತಾರೋ ಅದನ್ನು ಅನಂತ ಪಟ್ಟು ಮಾಡಿ ಕೊಡ್ತಾ ಇರೋ ನನ್ನ ಪ್ರತಿಜ್ಞೆ ಇದೆ. ನನಗೆ ಅವರು ಹಾಲನ್ನು ಕೊಟ್ಟರು, ನಾನು ಆ ಹಾಲನ್ನೇ ಅನಂತ ಪಟ್ಟು ಮಾಡಿದೆ. ಆ ಹಾಲು ಅನಂತ ಪಟ್ಟಾದಾಗ ಏನಾಯ್ತು? ಅದೇ ಕ್ಷೀರ ಸಮುದ್ರ ಆಯ್ತು. ಆದ್ದರಿಂದ ಕ್ಷೀರ ಸಮುದ್ರದಲ್ಲಿ ಅವರನ್ನು ಇಟ್ಟಿದ್ದೇನೆ ಅಂತ ಕೃಷ್ಣ ಉತ್ತರವನ್ನು ಸಿದ್ಧತೆ ಮಾಡಿಕೊಳ್ಳಕ್ಕೋಸ್ಕರ ಅವರ ಮನೆಯಲ್ಲಿ ಬೆಣ್ಣೆಯನ್ನ ಹಾಲನ್ನ ಕದ್ದಿದ್ದಾನೆ. ಅದೇ ಅವನಂದ, ನಿಮ್ಮ ಮನೆಯ ಬೆಣ್ಣೆಯು ಒಂದೇ, ನನಗೆ ಮಣ್ಣು ಒಂದೇ, ಯಾವುದೇ ಒಂದು ಏನಾಗಬೇಕಾದ್ರೂ ಒಂದು ಹಿಡಿ ಮಣ್ಣನ್ನು ತಿಂದ. ತಾಯಿ ಕೇಳಿದಾಗ ಬಾಯಿನ ಬ್ರಹ್ಮಾಂಡ ತೋರಿಸಿದ. ಅಲ್ಲೂ ಅಷ್ಟೇ, ಒಂದು ಹಿಡಿ ಮಣ್ಣನ್ನು ಭೂದಿಗೆ ಕೊಟ್ಟಿದ್ದಾಳೆ, ಹಿಡಿಯ ಮಣ್ಣು ಅನಂತ ಪಟ್ಟಾಯಿತು. ಅದೇ ಮಣ್ಣು ಅನಂತ ಪಟ್ಟಾದಾಗ ಏನಾಯ್ತು? ಅದೇ ಬ್ರಹ್ಮಾಂಡ ಆಯ್ತು. ಅಂತ ಬ್ರಹ್ಮಾಂಡವನ್ನ ತಾಯಿಗೆ ಬಾಯಲ್ಲಿ ತೋರಿಸಿದ ಕೃಷ್ಣ ಅಂತ ರಾಜರು ಹೇಳ್ತಾ ಇದ್ದಾರೆ. ಅಂತಹ ಕೃಷ್ಣ ಮನೆ ಮನೆಗಳಲ್ಲಿ ತುಂಟಾಟ ಮಾಡುವುದು, ತನ್ನ ಮನೆಯಲ್ಲಿ ತುಂಟಾಟ ಮಾಡಿದ. ಆ ಬೆಣ್ಣೆಯ ಪಾತ್ರೆ, ಮಜ್ಜಿಗೆ, ಅದರಿಂದ ಆಗಲೇ ಬೆಣ್ಣೆ ಬಂದಿದೆ, ಅಂತಹ ಗಡಿಗೆಯನ್ನು ಒಡೆದ. ಕೃಷ್ಣ ತೋರಿಸ್ತಾನೆ, ಯಾರಲ್ಲಿ ಸಂಪತ್ತು ಜಾಸ್ತಿ ಇರುತ್ತೆ ಅವ್ರು ಲೋಭ ಮಾಡಿ ಇನ್ನೊಬ್ರಿಗೆ ಯಾರು ಕೊಡೋದಿಲ್ಲ, ಅವ್ನು ತೋರಿಸ್ತಾನೆ ಲೋಭದಿಂದ ಯಾರು ಇನ್ನೊಬ್ರಿಗೆ ಕೊಡೋದಿಲ್ಲ ಅವ್ರದ್ದೇನು ಗತಿಯಾಗತ್ತೆ, ಇದೇ ಗತಿಯಾಗತ್ತೆ, ಅದೆಲ್ಲ ಮಣ್ಣು ಪಾಲಾಗತ್ತೆ ಅಂತ ಕೃಷ್ಣ ತೋರಿಸ್ತಾ ಅದನ್ನು ಒಡೆದು ಆ ಬೆಣ್ಣೆಯನ್ನೆಲ್ಲ ನೆಲಕ್ಕೆ ಹರಿಯುವಂತೆ ಕೃಷ್ಣ ಮಾಡಿದ್ದಾನೆ. ತಾಯಿಯಿಂದ ಕಟ್ಟಿಸಿಕೊಂಡ, ಮೊದಲು ಕಟ್ಟಿಸಿಕೊಳ್ಳಿಲ್ಲ, ನಂತರದಲ್ಲಿ ಭಕ್ತಿ ಪಾಶದಿಂದ ಜ್ಞಾನ ವಿರಕ್ತಿಗಳ ಜೊತೆಗೆ ಸೇರಿದಾಗ ಅದರಿಂದ ಕಟ್ಟಿಸಿಕೊಂಡ. ಅಂಗಳಕ್ಕೆ ಹೋದ, ಒರಳು ಕಲ್ಲನ್ನು ಎಳ್ಕೊಂಡು ಹೋದ. ಯಾಕೆ? ಅಲ್ಲಿ ಹೊರಗಡೆ ಇಬ್ಬಿದ್ದಾರೆ ನಲಕೊಬ್ಬರ ಮತ್ತು ಮಣಿಗ್ರೀವ, ಅವರಲ್ಲಿ ಸ್ವಲ್ಪ ಅನಿಷ್ಟ ತುಂಬಿಕೊಂಡಿದೆ, ಧ್ವನಿ ಚಮ್ಮು ಅಂತನ್ನು ಅನಿಷ್ಟ ಅವರಲ್ಲಿದೆ. ಅದರೆಲ್ಲ ಹೋಗಲಾಡಿಸಿ ಅವರಿಗಿರುವಂತಹ ವೃಕ್ಷತ್ವವನ್ನು ಪರಿಹಾರ ಮಾಡಿ ಅವರಿಗೆ ದೇವತ್ವವನ್ನು ಕೊಡಬೇಕು. ಈ ವರ್ಣಕಲನ್ನು ಪೇಸೋದೆ ಯಾಕೆ? ಅದನ್ನು ಕುಟ್ಟಿ, ಅದರಿಂದ ಭತ್ತವನ್ನ ಕುಟ್ಟಿ, ಅದರಿಂದ ಎಲ್ಲವನ್ನು ಬೇಡಾದ್ದನ್ನೆಲ್ಲ ಬೇರೆ ಮಾಡಿ ನಮಗೆ ಬೇಕಾದ ಅಕ್ಕಿಯನ್ನ ಸ್ವೀಕಾರ ಮಾಡುವಂತೆ ಕೃಷ್ಣ ವರ್ಣಕಲನ್ನು ಎಳ್ಕೊಂಡು ಹೋದ. ನಲಕೂಬರ ಮಣಿಗ್ರೀವರಲ್ಲಿರುವ ಅನಿಷ್ಟವನ್ನು ಕುಟ್ಟಿ ಹೊರಹಾಕಿ ಅವ್ರಿಗೆ ಇಷ್ಟವನ್ನು ಕೊಡಬೇಕು ಅಂತ ವರ್ಣಕಲವನ್ನ ಕೃಷ್ಣ ಎಳೆದುಕೊಂಡು ಹೋಗಿದ್ದಾರೆ. ಎಳೆದುಕೊಂಡು ಹೋದ, ವೃಕ್ಷಗಳನ್ನು ಕೆಳಗೆ ಕೆಡುವಿದ, ಆ ಧ್ವನಿ ಚುಮ್ಮರನ್ನ ಸಂಹಾರ ಮಾಡಿದ, ನಲಕೂಬರ ಮಣಿಗ್ರೀವರನ್ನು ಉದ್ಧಾರ ಮಾಡಿದ. ಯಾಕೆ? ನಲಕೂಬರ ಮಣಿಗ್ರೀವರು ಏನು ಮಾಡಿದ್ದಾರೆ? ಕೃಷ್ಣ ವರ್ಣಕಲನ್ನು ಎಳೆದುಕೊಂಡು ಬಂದಾಗ ಕೃಷ್ಣ ವೃಕ್ಷಗಳ ಮಧ್ಯದಲ್ಲಿ ದಾಟಿದ, ವರ್ಣಕಲು ಸಿಕ್ಕು ಹಾಕೊಂಡಿತು. ಅಂದ್ರೆ ಈ ನಲಕೂಬರ ಮಣಿಗ್ರೀವರು ತಡೆದರಂತೆ. ಕೃಷ್ಣ ಅಂದ, ಎಂತ ಭಕ್ತಿಯಪ್ಪ ಇವರಿಗೆ, ನನಗೆ ಆ ಯಶೋದ ಕಟ್ಟೆ ಹಾಕಿಬಿಟ್ಟಿದ್ದಾಳೆ, ಆದರೆ ಆ ಕಟ್ಟನ್ನ ಇವರು ಸಹಿಸ್ತಾ ಇಲ್ಲ, ನನಗೆ ಕಟ್ಟಿದ ಕಟ್ಟನ್ನ ಸಹಿಸೋದಿಲ್ಲ ಇವರು, ನನ್ನ ಮೇಲೆ ಭಾರಿ ಭಕ್ತಿ ಇದೆ ಅಂತ ಕೃಷ್ಣ ಅಂದ. ಹೋದಪ್ಪ, ನನ್ನ ಮೇಲೆ ಭಕ್ತಿ ಇದೆ ತಾನೆ, ನಿಮಗೂ ನಿಮ್ಮ ಕಟ್ಟನ್ನು ನಾನು ಬಿಡಿಸ್ತೇನೆ ಅಂತ ಕೃಷ್ಣ ಏನ್ ಮಾಡಿದ? ಅವರ ಕಟ್ಟನ್ನು ಬಿಡಿಸಿದ, ವೃಕ್ಷತ್ವದಿಂದ ಅವರನ್ನು ಮೋಚನೆ ಮಾಡಿದ. ಹೀಗೆ ಧ್ವನಿ ಚಮು ಅವರನ್ನ ಸಂಹಾರ ಮಾಡಿ ನಲಕೂಬರ ಮಣಿಗ್ರೀವರಿಗೆ ದೇವತ್ವ ಗಂಧರ್ವತ್ವವನ್ನು ಕೊಟ್ಟ. ಕೃಷ್ಣ ಅಲ್ಲಿದ ವೃಂದಾವನಕ್ಕೆ ಹೋದ. ಗೋಕುಲ ಸಾಕಾಯ್ತು. ಯಾಕೆ? ಎಲ್ಲಿ ನೋಡಿದಲ್ಲೂ ಕೂಡ ಎತ್ತರದ ಸೌಧಗಳು, ಎಲ್ಲಿ ನೋಡಿದಲ್ಲೂ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು. ಕೃಷ್ಣ ಅಂದ, ಪ್ರಕೃತಿ ಪ್ರಿಯ ಕೃಷ್ಣ, ವನ ಪ್ರಿಯೋಸು, ವನ ಅಂದ್ರೆ ಭಾರಿ ಪ್ರೀತಿ ಅವನಿಗೆ. ಈ ಎಲ್ಲಿ ನೋಡಿದಲ್ಲೂ ಕೂಡ ಇಂತಹ ಕಾಂಕ್ರೀಟಿನ ಬಿಲ್ಡಿಂಗ್ಗಳು ಕೃಷ್ಣನಿಗೆ ಸಹನೆ ಆಗಲಿಲ್ಲ, ಅದಕ್ಕೆ ಬೇಡ ಅಂತಂದ. ಗೋಕುಲ ಬಿಟ್ಟು ಅಲ್ಲಿದೆ ವೃಂದಾವನಕ್ಕೆ ಅಂತ ತೆರಳತಾ ಇದ್ದಾರೆ. ವೃಂದಾವನ ಕಾಡು, ಅದಕ್ಕೆ ವೃಂದಾವನಕ್ಕೆ ಅಂತ ತೆರಳಿದ ಕೃಷ್ಣ. ವೃಂದಾವನದಲ್ಲಿ ಅದು ವೃಂದಾವನ, ನಿಜವಾದ ವೃಂದಾವನ. ಯಾಕೆ? ವೃಂದ ಅಂತಂದ್ರೆ ಸಮೂಹ, ಗೊಲ್ಲರ ಸಮೂಹ. ಭಕ್ತರ ಸಮೂಹ, ಗೋಪಿಕಾಸ್ತ್ರೀಯರ ಸಮೂಹ, ಗೋಗಳ ಸಮೂಹ, ಆ ಸಮೂಹಕ್ಕೆ ರಕ್ಷಣೆಯನ್ನು ಕೊಡ್ತಾ ಇದೆ. ಇವತ್ತು ಹೇಗೆ ರಾಯರ ವೃಂದಾವನ, ವ್ಯಾಸರಾಯರ ವೃಂದಾವನ, ವಾದಿರಾಜರ ವೃಂದಾವನ, ಭಕ್ತರ ಸಮೂಹವನ್ನು ರಕ್ಷಣೆ ಮಾಡ್ತಾ ವೃಂದಾವನ ತನಿಸಿಕೊಂಡಿದೆಯೋ, ಅದು ಹೆಸರು ಬಂದದ್ದು ಈ ವೃಂದಾವನದ ಹೆಸರು ಬರಲಿಕ್ಕೆ ಕಾರಣ ಆ ಕೃಷ್ಣನ ವೃಂದಾವನದ ಇದೆಲ್ಲ ವೃಂದಾವನ. ಆ ಕೃಷ್ಣನ ವೃಂದಾವನ ಮೊದಲಿಗೆ ಭಕ್ತರ ಸಮೂಹನ ರಕ್ಷಣೆ ಮಾಡ್ತಾ ಇದೆ, ಅದು ವೃಂದಾವನ. ಅಲ್ಲಿ ಕೃಷ್ಣ ನಡೆಸ್ತಾ ಅಲ್ಲಿರುವಂತಹ ಬಕಾಸುರನನ್ನ ಸಂಹಾರ ಮಾಡಿದ್ದಾನೆ. ಪಕ್ಷಿ ರೂಪದಲ್ಲಿ ಬಂದಂತಹ ಬಕನ ನಿಗ್ರಹ ಮಾಡಿದ ಅವನು. ಬಕ ಬರ್ತಾನೆ, ಬಾಯನ್ನು ತೆರೆದು, ಕೃಷ್ಣ ನಿನ್ನ ದ್ವೇಷಿ, ನಾನು ನಿನ್ನ ಹೆಸರನ್ನು ಹೇಳಲಿಲ್ಲ ಹೇಳಲಿಲ್ಲ ಅಂತ ಬಂದ. ನಾನು ಬಕ ಪಕ್ಷಿ, ಮೀನನ್ನು ನುಂಗ್ತೇನೆ ಅಂತ ಬಂದ. ಹೌದಪ್ಪ, ನೀನು ಮೀನನ್ನ ನುಂಗ್ಲಿಕ್ಕೆ ಯೋಗ್ಯನಾದವ, ಮೀನನ್ನು ನುಂಗು ಅಂತ ಯಾತನಾ ಮೀನನ್ನು ಅನುಭವಿಸುವಂತ ನರಕಕ್ಕೆ ಕೃಷ್ಣ ಹಾಕಿದ. ಬಕಪಕ್ಷಿ ತಾನೆ ಮೀನನ್ನು ನುಂಗಬೇಕು, ಮೀನನ್ನ ತಿನ್ನಬೇಕು, ಅದಕ್ಕೆ ನರಕದಲ್ಲಿದ್ದಂತಹ ಸರೋವರಗಳಲ್ಲಿರುವ ಯಾತನೆ ಮೀನನ್ನ ನುಂಗು, ಅದನ್ನು ಅನುಭವಿಸುವಂತ ಕೃಷ್ಣ ನರಕಕ್ಕೆ ಅವನನ್ನು ನಟ್ಟಿದ. ಕೃಷ್ಣ ತೋರಿಸ್ತಾನೆ, ಕೃಷ್ಣನ ನಾಮ ಯಾರಿಗಿರೋದಿಲ್ಲ ಅವರನ್ನು ಹೀಗೆ ನಿಗ್ರಹ ಮಾಡ್ತೇನೆ ಅಂತ. ಕೃಷ್ಣನ ನಾಮ ಇರಬೇಕು, ಎರಡು ನಾಮ. ಒಂದು ನಮ್ಮ ಈ ಶರೀರಕ್ಕೆ ಹಚ್ಚಿಕೊಂಡು ಬರುವಂತಹ ನಾಮ ಊರ್ಧ್ವಪುಂಡ್ರ, ಆ ನಾಮ. ಮತ್ತೊಂದು ನಾಮ ನಮ್ಮ ನಾಲಿಗೆ ಮೇಲೆ ನುಡಿಯುವಂತಹ ನಾಮ, ಕೃಷ್ಣನ ನಾಮ. ಈ ನಾಮ ಯಾರಿಗಿರೋದಿಲ್ಲ ಅವರಿಗೆ ನರಕ ಕಟ್ಟಿಟ್ಟ ಬುತ್ತಿ ಅಂತ ಕೃಷ್ಣ ತೋರಿಸ್ತಾ ಬಕಾಸುರನನ್ನ ಸಂಹಾರ ಮಾಡಿದ್ದಾನೆ. ಅಂತಹ ಕೃಷ್ಣ ಕಾಳಿಂಗನ ಮರ್ದನ ಮಾಡಿದ, ಕಾಳಿಂಗನ ಮಡುವಿನಲ್ಲಿ ಧುಮುಕಿ ಅವನ ಮೇಲೆ ನರ್ತನ ಮಾಡಿ ಆಗ ಭಗವಂತ ತನ್ನ ಸರ್ವೋತ್ತಮತ್ವವನ್ನು ಸಮರ್ಥನೆ ಮಾಡಿದ್ದಾನೆ. ಕೃಷ್ಣ ನರ್ತನ ಮಾಡಿದ, ಬ್ರಹ್ಮದೇವರ ಮೃದಂಗವನ್ನು ನುಡಿಸಿದರು, ರುದ್ರದೇವರ ತಾಳ ಹಾಕಿದರು, ಹನುಮಂತೇವರ ಗಾನ ಮಾಡಿದರು. ಯಾವತ್ತು ಭರತನಾಟ್ಯ ವಿಶಾರದರು ಅಂತ ಮೊದಲಿಗೆ ಅವರು ಪ್ರಶಸ್ತಿ ನಾಟ್ಯ ಮಾಡುವವರಿಗೆ, ನಂತರದಲ್ಲಿ ಹಾಡು ಹೇಳುವವರು, ಹಾಗೆ ಮೃದಂಗ ತಬಲ ಅವರಿಗೆ ಪಕ್ಕವಾದ್ಯದವರಿಗೆ, ತಾಳ ಹಾಕೋರು ಕೊನೆಯಲ್ಲಿ ಕೂತಿರ್ತಾರೆ. ಹಾಗೆ ತಾಳ ಹಾಕುವ ರುದ್ರದೇವರು ಈ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಕೊನೆಯವ, ಬ್ರಹ್ಮದೇವರು ಹಾಗೆ ಹಾಡುವ ಹನುಮಂತ ದೇವರು ಅವರಿಬ್ಬರು ಒಂದು ಕಕ್ಷೆ, ಅವರಿಗಿಂತ ಎತ್ತರದಲ್ಲಿ ನರ್ತನ ಮಾಡುವ ಕೃಷ್ಣ ಅಂತ ತನ್ನ ಸರ್ವೋತ್ತಮತ್ವನ್ನ ತನ್ನ ನರ್ತನದಿಂದಲೇ ತೋರಿಸಿದ ಕೃಷ್ಣ ಅಂತ ಹೇಳ್ತಾ ಹೀಗೆ ಕಾಳಿಂಗನ ವರ್ಧನ ಮಾಡಿ ಕ್ರೋಧೋಪಿ ದೇವಸ್ಯ ತುಳಿದ, ಅವನ ರಕ್ತವನ್ನು ಕಾರಿಸಿದ, ಇಷ್ಟೆಲ್ಲ ಮಾಡಿದ. ಕೊನೆಗೆ ಅವನಿಗೆ ಯಾವತ್ತಿಗೂ ಕೂಡ ಮರಣ ಇಲ್ಲ ಅಂತ ಮಾಡಿದ, ಗರುಡನಿಂದ ಭೀತಿ ಇಲ್ಲ ಅಂತ ಮಾಡಿದ. ಅವನ ಹೆಡೆ ಮೇಲೆ ನರ್ತನ ಮಾಡಿ ತನ್ನ ಪಾದದ ಚಿಹ್ನೆಯನ್ನು ಮೂಡಿಸಿ, ಶಂಖ ಚಕ್ರ ಗದಾ ಪದ್ಮಗಳನ್ನು ಮೂಡಿಸಿ ಗರುಡನ ಭೀತಿ ಇಲ್ಲದಂತೆ ಮಾಡಿದ ಭಗವಂತ. ಹೀಗೆ ಭಕ್ತರ ಮೇಲೆ ತೋರಿಸುವ ಕೋಪವು ಕೂಡ ಅದು ವರವಾಗ್ತದೆ ಅಂತ ಕೃಷ್ಣ ತೋರಿಸಿದ್ದಾನೆ. ಅಷ್ಟೆಲ್ಲ ಬೆಳಗಿನಿಂದ ಸಾಯಂಕಾಲ ತನಕ ಆ ಮಡುವಿನಲ್ಲಿ ಇದ್ದು ಅಲ್ಲೆಲ್ಲ ನೀರಿನಲ್ಲಿ ಆಟಾಡಿ ಆ ಮಗುವಿಗೆ, ಪಾಪ 7 ವರ್ಷದ ಹುಡುಗ, ಅದು 6 ವರ್ಷದ ಹುಡುಗ ಕೃಷ್ಣ, ಪಾಪ ಚಳಿಯಾಗಿತ್ತು, ರಾತ್ರಿ ಚಳಿಯಾಗಿದೆ ಚಳಿಯಾಗಿದೆ ಅಂತ ಕೂತಿದ್ದಾನೆ ಕೃಷ್ಣ. ಎಲ್ಲ ಅಂದಿದ್ದಾರೆ, ಕೃಷ್ಣ ಸುತ್ತಲೂ ಕಾಡಿಗೆ ಚತ್ತಿದೆ ಅಂತ. ಹೌದಾ, ಒಳ್ಳೇದಾಯ್ತು, ಸ್ವಲ್ಪ ಚಳಿಯಾಗಿತ್ತು, ಸ್ವಲ್ಪ ಮೈ ಕಾಯಿಸಿಕೊಳ್ಳೋಣ ಅಂತ ಏನು ಮಾಡಿದಾಗ ಕೃಷ್ಣ ಆ ಬೆಂಕಿಯನ್ನು ಪಾನ ಮಾಡಿದ ಅಂತ. ಚಳಿಯಾದ ಕೃಷ್ಣ ಬೆಂಕಿಯನ್ನು ಪಾನ ಮಾಡಿದ. ಹೀಗೆ ದಾವಾಗ್ನಿಯನ್ನು ಕಾಡಗಿಚ್ಚನ್ನು ಕುಡಿದ ಕೃಷ್ಣ, ಅವನು ಉಗ್ರನೆಂಬುವಂತಹ ಅಸುರ ವೃಕ್ಷರೂಪನಾದ ಅಸುರನನ್ನ ಸಂಹಾರ ಮಾಡಿದ. ಭಗವಂತ ಆ ಗೋವರ್ಧನ ಗಿರಿಯನ್ನು ಎತ್ತಿದ, ಮುಂದೆ ಯುದ್ಧಕ್ಕೆ ಹೋಗ್ತಾನೆ. ಚಾಣೂರ ಮುಷ್ಟಿಕರೊಟ್ಟಿಗೆ ಯುದ್ಧಕ್ಕೆ ಅಂತ ಹೋಗ್ತಾನೆ. ಯುದ್ಧಕ್ಕೆ ಹೋಗ್ಬೇಕಾದ ಸ್ವಲ್ಪ ಮೊದಲಿಗೆ ಅಭ್ಯಾಸ ಮಾಡಲಿ. ಹಾಗೆ ನೇರವಾಗಿ ಯುದ್ಧಕ್ಕೆ ಹೋಗ್ತೇನೆ ಅಂತಂದ್ರೆ ಯುದ್ಧ ಸೋಲಬೇಕಾಗುತ್ತೆ, ಅದಕ್ಕೋಸ್ಕರ ಯುದ್ಧಕ್ಕೆ ಅಭ್ಯಾಸ ಮಾಡಬೇಕು ಅಂತ ಸ್ವಲ್ಪ ದೇಹವನ್ನು ಪುಷ್ಟೀಕರಿಸೋಣ ಅಂತ ಭಾರದ ಪರ್ವತವನ್ನು ಎತ್ತಿ ತಾನು ಅಭ್ಯಾಸವನ್ನು ಮಾಡ್ತಾ ಇದ್ದಾನೆ ಕೃಷ್ಣ. ಆ ಸಭಾಸುರ ಶ್ರೀಶ ಕಪೋಲ ಲಕ್ಷ್ಮಣ ಕೊಲ್ಲಸ ರತ್ನಕರ ಅಗ್ರ ಸಂಸ್ಥ ಬಿಭರ್ತಿ ಕೂರ್ಮಾಶ್ರಿತ ನಾಗರಾಜ ಫಣಸ್ಥ ಪೃಥ್ವೀ ಶ್ರೀ ಮಂತ್ರಿ ರಾಜ. ಕೃಷ್ಣ ಪರ್ವತವನ್ನು ಎತ್ತಿ ಹಿಡಿದಿದ್ದ, ಆ ತೋಳು ನೀಳವಾದ ತೋಳು, ನೇರವಾಗಿ ಎತ್ತಿಡಿದಂತಹ ಭುಜ ಅದು ಕೆನ್ನೆಗೆ ತಾಗಿದೆ. ಆ ತೋಳಿನ ಬೆರಳುಗಳ ಮಧ್ಯದಲ್ಲಿ ಒಂದು ಬೆರಳಿನಿಂದ ದೊಡ್ಡ ಪರ್ವತವನ್ನು ಹಿಡಿದಿದ್ದಾನೆ ನೋಡ್ಲಿಕ್ಕೆ. ಆ ಬೆರಳುಗಳು ಒಳ್ಳೆ ಶೇಷನ ಹೆಡೆಗಳಂತೆ, ಹೆಡೆಗಳ ಮಧ್ಯದಲ್ಲಿ ಶೇಷದೇವರು ಒಂದು ಹೆಡೆಯಲ್ಲಿ ಸಹಸ್ರ ಮೂರ್ಧ್ನೋಸ್ಯ ಬತೈಕ ಮೂರ್ಧಿ ಸಸಪ್ತ ಪಾತಾಲ ಗಿರೀಂದ್ರ ಸಾಗರ ಧರಾಖಿಲೇಯಂ ನನು ಸರಷಪಾಯತಿ. 1000 ಹೆಡೆಗಳ ಮಧ್ಯದಲ್ಲಿ ಒಂದು ಹೆಡೆಯಲ್ಲಿ ದೊಡ್ಡ ಬ್ರಹ್ಮಾಂಡವನ್ನು ಸಾಸುವೆ ಕಾಳಿನಂತೆ ಹೊತ್ತವ ಶೇಷದೇವರು. ಹಾಗೆ ಅನೇಕ ಬೆರಳುಗಳ ಮಧ್ಯದಲ್ಲಿ ಒಂದು ಬೆರಳಿನಲ್ಲಿ ದೊಡ್ಡ ಪರ್ವತವನ್ನ ಹೊತ್ತಿರುವ ಕೃಷ್ಣ ಒಳ್ಳೆ ಶೇಷದೇವರು ಬ್ರಹ್ಮಾಂಡವನ್ನು ಹೊತ್ತಂತೆ ತೋರುತ್ತಾ ಇದೆ. ಅದು ನೀಳವಾದ ತೋಳು ಶೇಷನ ಶರೀರದಂತೆ ತೋರುತ್ತಾ ಇದೆ. ಆ ತೋಳು ತಾಗಿದ್ದು ಅವನ ಕಪೋಲಕ್ಕೆ ತುಂಬಿದ, ಬಾಲಕೃಷ್ಣ ತುಂಬಿದ ಕಪೋಲ ಒಳ್ಳೆಯ ಆಮೆಯ ಡುಬ್ಬಲಂತೆ ತೋರ್ತಾ ಇದೆ, ಬೆನ್ನಿನಂತೆ ತೋರ್ತಾ ಇದೆ, ಕುರುಮನ ಪೃಷ್ಠದಂತೆ ತೋರ್ತಾ ಇದೆ. ಅಂದ್ರೆ ಕುರುಮದ ಪೃಷ್ಠವನ್ನು ಆಶ್ರಯಿಸಿಕೊಂಡಿರುವ ಶೇಷದೇವರು ತಮ್ಮ ಹೆಡೆಗಳ ಮಧ್ಯದಲ್ಲಿ ಬ್ರಹ್ಮಾಂಡವನ್ನು ಹತ್ತಂತೆ ಆ ಪರ್ವತವನ್ನು ಧಾರಣೆ ಮಾಡಿದ್ದು ತೋರ್ತಾ ಇದೆ. ಹೀಗೆ ಕೃಷ್ಣ ಗೋವರ್ಧನ ಗಿರಿಯನ್ನ ಎತ್ತಿ ಭಕ್ತರ ಸಮೂಹವನ್ನು ರಕ್ಷಣೆ ಮಾಡಿದವ, ತಾನು ನಿಜವಾಗಿ ಭೂಧರ ಅಂತ ತೋರಿಸಿಕೊಟ್ಟವ ಅಂತಹ ಕೃಷ್ಣ ವರುಣಲೋಕಕ್ಕೆ ತನ್ನ ತಂದೆಯನ್ನ ಒಮ್ಮೆ ವರುಣದೇವರು ಎಳೆದುಕೊಂಡು ಹೋದಾಗ ಅಲ್ಲಿಂದ ರಕ್ಷಣೆ ಮಾಡಿದ. ಹಾಗೆ ತಾನು ವೃಂದಾವನದ ಮಧುರವಾದಂತಹ ಸ್ಥಳಗಳಲ್ಲಿ ಕೃಷ್ಣ ವೇಣುನಾದವನ್ನ ಮಾಡುತ್ತಾ ಹೃದ್ಗಂ ಹೃದ್ಯನುರಂಜಯನ್ ಸವಯಸಃ ಸಂಹರ್ಷಯನ್ ಕರಶಯನ್ ಗೋಪಸ್ತ್ರೀ ಹೃದಯ ಪಶು ಋಷಿಗಣನ್ ನಿಶ್ಚೇಷ್ಟಯನ್ ಸ್ಪಷ್ಟಯನ್. ಕೃಷ್ಣನ ಆ ಕೊಳಲಿನ ಧ್ವನಿಗೆ ಎಲ್ಲರಿಗೂ ಮನಸ್ಸು ಕರಗುತ್ತಾ ಇದೆ, ಎಲ್ಲರೂ ಧಾವಿಸಿ ಬರ್ತಾ ಇದ್ದಾರೆ. ಅಲ್ಲಿರುವಂತಹ ಪಶುಗಳು, ಯಮುನೆ ಹರಿಯುವ ನದಿ ಯಮುನೆ ಕ್ಷಣ ಸುಮ್ಮನೆಯಾಗಿ ಆ ವೇಣುನಾದವನ್ನು ಕೇಳ್ತಾ ಇದ್ದಾಳಂತೆ. ಅಂದ್ರೆ ರಭಸವಾಗಿ ಹರಿದ್ರೆ ಅದು ಕೇಳೋದಿಲ್ಲ ಅಂತ ಯಮುನೆ ಕ್ಷಣ ನಿಂತುಕೊಂಡು ಆ ಯಮುನೆ ಆ ಕೃಷ್ಣನ ಕೊಳಲಿನ ಧ್ವನಿಯನ್ನು ಕೇಳ್ತಾ ಇದ್ದಾಳೆ. ಪಶುಗಳು, ಅದು ಹಸು ತನ್ನ ಕರುವಿಗೆ ಕೆಚ್ಚಲಿನ ಹಾಲನ್ನು ಕುಡಿಸ್ತಾ ಇರಲಿಲ್ಲಂತೆ. ಯಾಕೆಂತಂದ್ರೆ ಕೃಷ್ಣನಿಗೆ ಕೃಷ್ಣನ ಕೊಳಲಿನ ಧ್ವನಿಯನ್ನು ಕೇಳುವ ಅಲ್ಲಿ ಲಕ್ಷ್ಯ ಆ ಹಸುವಿಗೆ, ತನ್ನ ಕರುವಿಗೆ ಹಾಲನ್ನು ಕುಡಿಸ್ತಾ ಇರಲಿಲ್ಲಂತೆ. ಜಿಂಕೆಗಳು ತನ್ನ ಬಾಯಲ್ಲಿಟ್ಕೊಂಡಿರುವಂತಹ ಹುಲ್ಲನ್ನು ಹಾಗೆ ಹಿಡಿದುಕೊಂಡು ಅದನ್ನ ಚೆಲ್ಲದೇನೆ ತಿನ್ನದೇನೆ ಹಾಗೆ ಬಾಯಲ್ಲಿ ಇಟ್ಟುಕೊಂಡು ಯಾಕೆ ಮುರಿಸ್ತಾ ಇದ್ರೆ ಬಾಯಲ್ಲಿ ಆಗುವಂತ ಧ್ವನಿಯಿಂದ ಕೊಳಲಿನ ಧ್ವನಿಯನ್ನು ಕೇಳಲಿಕ್ಕೆ ಆಗೋದಿಲ್ಲ ಅಂತ ಅದನ್ನ ಬಾಯಲ್ಲಿ ಹಾಗೆ ಹಿಡ್ಕೊಂಡಿವೆ ಅಂತ ಜಿಂಕೆಗಳು. ಹೀಗೆ ಕೃಷ್ಣ ವೇಣುಗಾನವನ್ನು ಮಾಡ್ತಾ ಸಿದ್ಧಾನ್ ಸಂತ್ರಪಯನ್, ಸಿದ್ಧರು ಏನಿದ್ದಾರೆ ಅವರನ್ನು ನಾಚಿಸ್ತಾ ಇದ್ದಾನಂತೆ ಕೃಷ್ಣ, ತೋರಿಸ್ತಾ ಇದ್ದಾನೆ. ಇವನಲ್ಲಿರುವಂತಹ ರಾಗಗಳು ಆಲಾಪಗಳು ಆ ಸರಿಯಾದಂತಹ ನುಡಿಗಳು, ಅಂತಹ ನುಡಿಗಳನ್ನು ನುಡಿಸಲಿಕ್ಕೆ ಆ ಸಿದ್ಧರಿಗೂ ಗಂಧರ್ವರು ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಅವರು ತಲೆಬಾಗಿ ನಾಚುತ್ತಾ ಇದ್ದಾರೆ, ಸ್ವಾಮಿ ನಿನ್ನಲ್ಲಿರುವ ಕಲಾ ವಿಧತೆ ಅದು ನಮ್ಮಲ್ಲಿ ಇಲ್ಲ ಅಂತ ಅವರು ತಲೆಬಾಗಿ ನೋಡಿ ಭಗವಂತನಿಂದ ಅನೇಕ ವಿದ್ಯೆಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಹೀಗೆ ಕೃಷ್ಣ ಕೊಲಲು ಧ್ವನಿಯನ್ನು ಮಾಡ್ತಾ ಇದ್ದಾನೆ. ಗೋಪಿಕಾಸ್ತ್ರೀಯರೆಲ್ಲ ಓಡಿ ಬಂದಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಕೃಷ್ಣ ನೀನು ವೃಂದಾವನಕ್ಕೆ ಹೋಗುವಂತ ಕಳಿಸ್ತಿ, ವೃಂದಾವನವಾಗಿ ವೃಂದಾವನ ಆಗಿರೋದಿಲ್ಲ. ಇವತ್ತು ನಾವು ನಿನ್ನ ಸೇವೆಗೆ ಅಂತ ಬಂದವರು. ಅನೇಕ ಜನ್ಮಗಳಲ್ಲಿ ಅನೇಕ ಜನ ತಂದೆ ತಾಯಂದಿರನ್ನ ಅತ್ತೆ ಮಾವಂದಿರನ್ನ ಪತಿಯನ್ನ ಸೇವೆ ಮಾಡಬೇಕು ಅಂತ ಹೇಳ್ತೀವಿ. ಆದ್ರೆ ಎಲ್ಲ ಕಡೆ ಸೇವೆ ಮಾಡೋದು ನಿನಗೋಸ್ಕರ, ನಿನ್ನ ಪ್ರೀತಿ ಆಗಬೇಕು ಅಂತ ಸೇವೆ ಮಾಡ್ತೇವೆ. ನೀನೇ ಪ್ರತ್ಯಕ್ಷನಾಗಿ ಬಂದಿರುವಾಗ ನಾವು ಮುತ್ತಿನೇನು ಮಾಡಬೇಕಾಗಿದೆ. ಅದಲ್ಲದೇನೆ ಅನೇಕ ಜನ ತಂದೆ ತಾಯಂದಿರು, ಎಷ್ಟು ಜನ್ಮಗಳಲ್ಲಿ ಎಷ್ಟು ಜನ ತಂದೆಯಂದಿರು, ಎಷ್ಟು ಜನ ತಾಯಂದಿರು, ಅವರೆಲ್ಲ ಎಷ್ಟೋ ಬಾರಿ ನಾವು ದೇಶನ ಮಾಡ್ತೇವೆ. ನೀನು ಹಾಗಲ್ಲ, ಎಲ್ಲ ಜನ್ಮಗಳಲ್ಲೂ ತಂದೆಯೂ ಆಗಿದ್ದಿ, ತಾಯಿಯೂ ಆಗಿದ್ದಿ, ಅಣ್ಣನೂ ಆಗಿದ್ದಿ, ಬಂಧುವೂ ಆಗಿದ್ದಿ, ಎಲ್ಲವೂ ಆಗಿರುವಂತಹ ನಿನ್ನ ಸೇವೆಯನ್ನು ಮಾಡ್ತಾ ಇದೆ ಅಂತ ಗೋಪಿಕಾಸ್ತ್ರೀಯರು ಅಲ್ಲಿಗೆ ಬಂದಿದ್ದಾರೆ. ಹೀಗೆ ಮೊದಲಿಗೆ ಹೇಳಿ ಬಂದಂತಹ ಗೋಪಿಕಾಸ್ತ್ರೀಯರು ಕೃಷ್ಣನೊಟ್ಟಿಗೆ ವಿಹಾರಕ್ಕೆ ಮುಂದಾದಾಗ ಆಗ ಅಹಂಕಾರ ಬಂತು. ನಾವು ಸುಂದರಿಯರು, ನಮ್ಮ ಸೌಂದರ್ಯಕ್ಕೆ ಮರುಳಾದ ಕೃಷ್ಣ ಅಂತ ಕೃಷ್ಣ ಅದೃಶ್ಯನಾಗ್ತಾ ಇದ್ದಾನೆ. ಅವನು ತೋರಿಸ್ತಾನೆ, ಯಾರಿಂದಲೂ ನನಗೇನಾಗಬೇಕಾಗಿಲ್ಲ, ಲಕ್ಷ್ಮಿಯಿಂದಲೇ ನನಗೇನಾಗಬೇಕಾಗಿಲ್ಲ, ಹಾಗಿರುವಾಗ ನಿಮ್ಮ ಸೌಂದರ್ಯಕ್ಕೆ ಮರುಳಾಗಬೇಕೆ ಅಂತ ಕೃಷ್ಣ ಅದೃಶ್ಯನಾದ. ಹುಡುಕಿದರು ಋಷಿಗಳಂತೆ ಮುನಿಗಳಂತೆ ಕಾಡಿನಲ್ಲಿ, ಅವರು ಎಲ್ಲ ತಮ್ಮ ಬಂಧು ಬಳಗ ಮನೆ ಎಲ್ಲವನ್ನು ಬಿಟ್ಟು ಬಂದಂತಹವರು ಅವರು ಹುಡುಕ್ತಾ ಇದ್ದಾರೆ. ಕೃಷ್ಣನ ಎಲ್ಲ ಕಡೆ ಹುಡುಕಿದರು. ಹೇಳ್ತಾರೆ ಈ ಪ್ರಾಣದೇವನನ್ನ, ಹೇಳ್ತಾ ಪ್ರಾಣದೇವ ನಿನಗೆ ಕೃಷ್ಣನ ಭಾರಿ ಪ್ರೀತಿ, ಯಾವಾಗ ನಿಮ್ ಜೊತೆಗಿರ್ತಾನೆ ಭಗವಂತ. ಆ ಕೃಷ್ಣನ್ ತೋರಿಸ್ತು, ಇಲ್ಲ ತೋರಿಸೋದಿಲ್ಲ, ನಿನ್ನ ಸಮಾನವಾದಂಥದ್ದು ಏನಿದೆ ನಿನ್ನ ಗುಂಪು ನಮ್ಮ ಒಳಗಡೆ ಇರುವಂಥದ್ದು ಅದನ್ನು ಕರೆದುಕೊಂಡು ಹೋಗಿಬಿಡುವಂತ. ಆ ಪ್ರಾಣನ ಗುಂಪು ಯಾವುದು? ಪ್ರಾಣ ಅಪಾನ ವ್ಯಾನೋದ ಸಮಾನ ಅಂತಂದ್ರೆ ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರು ಕೃಷ್ಣ ನಮಗೆ ಬೇಕು, ಕೃಷ್ಣನನ್ನ ತೋರಿಸುವಂತ ಕಾಲಿಂದಿಯನ್ನ ಯಮುನೆಯನ್ನ ಕೇಳ್ತಾ ಇದ್ದಾರೆ. ಹೀಗೆ ಎಲ್ಲ ಕಡೆ ಕೇಳುತ್ತಾ, ಎಲ್ಲ ಕಡೆ ವೃಕ್ಷಗಳಲ್ಲಿ ಪಕ್ಷಿಗಳಲ್ಲಿ ಪಶುಗಳಲ್ಲಿ ಎಲ್ಲ ಕಡೆ ಹುಡುಕ್ತಾ ಹುಡುಕ್ತಾ ಕೃಷ್ಣನನ್ನ ಕೇಳುತ್ತಾ ಅರಸ್ತಾ ಅರಸ್ತಾ ಬಂದಿದ್ದಾರೆ. ಎಲ್ಲ ಕಡೆ ಕೃಷ್ಣ ಹುಡುಕಿದ್ರು, ಕೃಷ್ಣ ಕೂಡಲೇ ಪ್ರತ್ಯಕ್ಷನಾಗಲಿಲ್ಲ, ಇನ್ನೊಂದು ಸ್ವಲ್ಪ ಅವರನ್ನು ಮಾತನ್ನು ಕೇಳೋಣ ಅಂತ. ಹಾಗೆ ಅದೃಶ್ಯನ ಅಂತ ಕೃಷ್ಣ ಇನ್ನೂ ಅವನನ್ನ ಚಿತ್ರವಾಗಿ ಸ್ತೋತ್ರ ಮಾಡಿದ್ದಾರೆ. ಆವಾಗ ಕೃಷ್ಣ ಅಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ಕೃಷ್ಣ ಉದಯಿಸಿದ, ಪ್ರತ್ಯಕ್ಷನಾದ, ಪ್ರತ್ಯಕ್ಷನಾಗಿದ್ದಾನೆ. ಅಲ್ಲಿ ಭಗವಂತನ ರಾಸಕ್ರೀಡೆ, ಭಗವಂತ ವಿಹರಿಸ್ತಾ ಇದ್ದಾನೆ. ರಾಸ ಪಂಚಕ ಅಂತ ಐದು ಅಧ್ಯಾಯಗಳಲ್ಲಿ ಶುಕಾಚಾರ್ಯ ನಿರೂಪಣೆ ಮಾಡ್ತಾರೆ. ಎರಡು ಸ್ವರ್ಗಗಳಲ್ಲಿ ರಾಜರು ಅದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಅದು ಆ ಭಗವಂತನ ಆ ರಾಸದ ಚಿಂತನೆ ಯಾರು ಮಾಡ್ತಾರೆ, ಭಗವಂತನ ವಿಹಾರವನ್ನು ಯಾರು ಚಿಂತನೆ ಮಾಡ್ತಾರೆ, ಅವರಿಗೆ ಭಗವಂತ ಮೋಕ್ಷವನ್ನು ಕರುಣಿಸ್ತಾನೆ. ಯಾಕೆ ಅಂತಂದ್ರೆ ಮೋಕ್ಷದ ಸಾಧನೆ ಎಲ್ಲವನ್ನು ಮಾಡಿಸುವಂಥದ್ದು ಅದು ರಾಸ. ಯಾಕೆ ಭಗವಂತನ ವಿಹಾರವನ್ನು ನೋಡ್ತಾ ಒಂದು ಒಂದ್ ಕಡೆ ಹುಲಿ ನಿಂತಿದೆ, ಅದರ ಪಕ್ಕದಲ್ಲಿ ಹಸು ನಿಂತ್ಕೊಂಡಿದೆ, ಅದರಲ್ಲಿ ಜಗಳ ಇಲ್ಲ. ಹಾಗೆ ಒಂದು ಹಾವು, ಅದರ ಪಕ್ಕದಲ್ಲಿ ಮುಂಗುಸಿ, ಅದರ ಪಕ್ಕದಲ್ಲಿ ಇನ್ನೊಂದು ನವಿಲು, ಹೀಗೆ ಎಲ್ಲವೂ ಕೂಡ ಸಾಲು ಸಾಲುಗಟ್ಟಾಗಿ ನಿಂತ್ಕೊಂಡಿವೆ. ಕಪ್ಪೆ, ಅದರ ಪಕ್ಕದಲ್ಲಿ ಹಾವು, ಅದರ ಪಕ್ಕದಲ್ಲಿ ಇದ್ದಂತಹ ಇನ್ನೊಂದು ನವಿಲು, ಹೀಗೆ ತಮ್ಮ ಎಲ್ಲ ಪರಸ್ಪರ ವೈರಗಳನ್ನು ಮರೆತು ಕೃಷ್ಣ ಆ ವಿಹಾರವನ್ನು ನೋಡ್ತಾ ಇದ್ದಾರೆ. ಅದು ತೋರಿಸ್ತಾ ಇದೆ ನಮ್ಮ ಒಳಗಿರುವಂತಹ ದೋಷಗಳನ್ನು, ವೈರ, ಸಿಟ್ಟು ಮೊದಲಾದ ಎಲ್ಲವನ್ನೂ ಪರಿಹಾರ ಮಾಡುತ್ತೆ. ಮೋಕ್ಷದ ಸಾಧನವಾಗಿದೆ ಆ ಭಗವಂತನ ವಿಹಾರ ಅಂತ ರಾಜರು ಅದನ್ನ ತೋರಿಸ್ತಾ ಜಯತಿ ಮುನಿಗಣಂ ಜಾರವಾರ್ತಾ ಕೃತಸ್ಯ. ಕೃಷ್ಣನ ವಿಹಾರ ನೋಡುವಾಗ ಅವನು ಮುನಿಗಳನ್ನ ಗೆದ್ದಂತೆ ತೋರ್ತಾ ಇದೆ, ಅವನನ್ನು ಜಾರ ಅಂತ ತಿಳಿಯಬಾರದು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಅವರು ಗೋಪಿಕಾಸ್ತ್ರೀ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾ, ಜಿಹ್ವಾ ದರ್ದುರ ತತ್ ಕಥಾಸು ಜಲಧಿಂ ವಕ್ಷಃ ಕವಾಟಂ ಸದಾ ಹೃದ್ಗೇಹ ಶ್ರುತಿ ಪಂಜರಂ ಪ್ರತಿದಿನಂ ಹೃದ್ಯಂ ಸುತಸ್ಯೋದಿತಂ. ನಮ್ಮ ಕೈಗಳು ಯಾವತ್ತೂ ಕೂಡ ಭಗವಂತನ ಪಾದವನ್ನು ಪೂಜಿಸಲಿ. ಜಿಹ್ವಾ ದರ್ದುರ, ಈ ನಾಲಿಗೆ ಇದು ಒಟಗುಟ್ಟುವಂತೆ ಕಪ್ಪೆ ಅಂತ ಹೇಳುವಂಥದ್ದು, ಕಪ್ಪೆ ಯಾವತ್ತೂ ಕೂಡ ಒಟಗುಟ್ತಾ ಇರಬೇಕು. ಸಮುದ್ರದಲ್ಲಿ ಇದು ಒಟಗುಟ್ಟೋದೇ ಅದರ ಸ್ವಭಾವ. ಹಾಗೆ ನಮ್ಮ ನಾಲಿಗೆ ಇದು ಕಪ್ಪೆ ಅಂತ ಇರುವಂತಹ ನಾಲಿಗೆ, ಇದು ಭಗವಂತನ ಕಥಾ ಸಮುದ್ರದಲ್ಲಿ ಮುಳುಗಿ ಅದರಲ್ಲಿ ಯಾವತ್ತೂ ಕೂಡ ಗಾನ ಮಾಡ್ತಾ ಇರಲಿ, ಒಟಗುಟ್ತಾ ಇರಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ಕಿವಿ, ಈ ಕಿವಿ, ಈ ಕಿವಿ ಒಳ್ಳೆ ಪಂಜರದಂತೆ ಇದೆ. ಪಂಜರದಂತಿರುವಂತಹ ಈ ಕಿವಿಯಲ್ಲಿ ಯಾವತ್ತೂ ಕೂಡ ಒಂದು ಗಿಳಿ ಕೂಗುತ್ತಾ ಇರಲಿ. ಯಾವುದು ಗಿಳಿ? ಶುಕಾಚಾರ್ಯ ಎಂಬಂತಹ ಗಿಳಿ ಯಾವತ್ತೂ ಕೂಡ ಪಂಜರದಂತಿರುವಂತಹ ನಮ್ಮ ಕಿವಿಯಲ್ಲಿ ಕೂಗುತ್ತಾ ಇರಲಿ ಅಂತ ಹೀಗೆ ಆ ಗೋಪಿಕಾ ಸ್ತ್ರೀಯರು ಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಕೃಷ್ಣ ಶಂಖಚೂಡನನ್ನ ಗೆದ್ದ, ಶಂಖಚೂಡನನ್ನ ಸಂಹಾರ ಮಾಡಿ ಆ ಶಂಖಚೂಡನ ತಲೆ ಮೇಲೊಂದು ಮಣಿ ಇತ್ತು, ಆ ಮಣಿಯನ್ನು ಕಿತ್ತುಕೊಂಡಂತೆ, ಆ ಮಣಿಯನ್ನು ತಾನು ಹಿಡ್ಕೊಳ್ಳಿಲ್ಲಂತೆ, ಆ ಮಣಿಯನ್ನ ಬಲರಾಮನೇ ಕೊಟ್ಟನಂತೆ. ಅಲ್ಲ, ಕೃಷ್ಣ ಶಂಖಚೂಡಾಸನ ಸಂಹಾರ ಮಾಡಿ ಆ ಮಣಿಯನ್ನು ತಾನು ಹಿಡ್ಕೊಳ್ಳದೇನೆ ಬಲರಾಮನೇ ಕೊಟ್ಟಲ್ಲ ಅಂತಂದ್ರೆ, ಮಣಿಯನ್ನ ಆ ಶಿರೋಮಣಿಯನ್ನ ಬಲರಾಮನೇ ಕೊಟ್ಟ, ಯಶೋಮಣಿಯನ್ನು ತಾನು ಹಿಡಿದುಕೊಂಡ ಅಂತ ಹೇಳ್ತಾ ಇರ್ತಾರೆ. ಆ ಕೀರ್ತಿಯನ್ನು ತಾನು ಪಡೆದಿದ್ದಾನೆ, ಅಣ್ಣನಿಗೆ ಕೊಟ್ಟ ಕೀರ್ತಿ, ಶಂಖಚೂಡಾಸನ ಸಂಹಾರ ಮಾಡಿದ ಕೀರ್ತಿ ಅದನ್ನು ಕೃಷ್ಣ ಪಡೆದ. ಅವನ ಬಳಿಗೆ ಅಕ್ರೂರ ಬರ್ತಾ ಇದ್ದಾನೆ, ಅಕ್ರೂರ ಬಂದು ಪ್ರಾರ್ಥನೆ ಮಾಡಿದ್ದಾನೆ. ಕೃಷ್ಣನ ಬಳಿಗೆ ಬಂದು ಪ್ರಾರ್ಥನೆ ಮಾಡಿದ್ದಾನೆ. ಕೃಷ್ಣನನ್ನ ಚಿಂತನೆ ಮಾಡ್ತಾ ಅವನು ಆ ಧೂಳಿನಲ್ಲಿ ಹೊರಳಾಡಿ ಕೃಷ್ಣನ ಹತ್ತಿರ ಬಂದಾಗ ಕೃಷ್ಣ ಹಾಲನ್ನು ಕರೀತಾ ಇದ್ದಾನಂತೆ. ಕೃಷ್ಣ ಆ ಅಕ್ರೂರ ಅವನ ಮನೆಗೆ ಬಂದಾಗ ಹಾಲನ್ನು ಕರೀತಾ ನಿಂತಿದ್ದಾನೆ. ತೋರಿಸ್ತಾನೆ ಭಕ್ತರಿಗೆ, ನಾನು ಬೇಕಾದ ವಿಷ್ಣುಗಳನ್ನು ಪೂರೈಸ್ತೇನೆ, ಅವರಿಗೆ ಬೇಕಾದ್ದನ್ನು ಕರೀತೇನೆ ಅಂತ ತೋರಿಸಲಿಕ್ಕೆ ಅಂತ ಕರೀಲಿಕ್ಕೆ, ಹಾಲನ್ನು ಕರೀಲಿಕ್ಕೆ ಅಂತ ನಿಂತ್ಕೊಂಡಿದ್ದಾನೆ ಕೃಷ್ಣ. ಅಂತಹ ಕೃಷ್ಣ ಅಕ್ರೂರ ನಮಸ್ಕಾರ ಮಾಡಿದಾಗ ಯತ್ಯವನ್ನು ಆಲಿಂಗನ ಮಾಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಹೇಳ್ತಾ ಇದ್ದಾರೆ, ಕಟ್ಟನ್ನು ಕಟ್ಟಿದಾಗ ಅದನ್ನು ಬಿಡಿಸಬೇಕು ಅಂತಂದ್ರೆ ಅದನ್ನು ಒತ್ತಿದಾಗ ಕಟ್ಟು ಸಡಿಲಾಗತ್ತೆ, ಗಂಟು ಸಡಿಲಾಗತ್ತೆ, ಅದನ್ನು ಸುಲಭವಾಗಿ ಬಿಡಿಸಬಹುದು. ಹಾಗೆ ಅಕ್ರೂರನ್ನು ಗಾಢವಾಗಿ ಆಲಿಂಗನ ಮಾಡ್ಕೊಂಡಂತೆ ಕೃಷ್ಣ. ಯಾಕೆ? ಅವನಿಗಿರುವ ಸಂಸಾರ ಬಂಧನವನ್ನ ಸಡಿಲು ಮಾಡಬೇಕು ಅಂತ ಕೃಷ್ಣ ಗಾಢವಾಗಿ ಆಲಿಂಗನ ಮಾಡಿಕೊಂಡು ಸಂಸಾರದ ಬಂಧನವನ್ನು ಸಡಿಲು ಮಾಡಿದ್ದಾನೆ. ಅಕ್ರೂರನ ಪ್ರಾರ್ಥನೆಗೆ ಮನ್ನಿಸಿ ಕಂಸನ ಮನೆಗೆ ಬಂದು ಆ ಮಧುರಾನಗರಿಗೆ ಬಂದು ಬಿಲ್ಲನ್ನು ಮುರಿದ. ಸರ್ವೋತ್ತಮನ ತಾನಿರಬೇಕಾದ್ರೆ ಜಡವಾದ ಬಿಲ್ಲಿಗೆ ಬಲಿಯನ್ನು ಹಾಕ್ತಾ ಇದ್ದಾರಲ್ಲ ಅಂತ ಕೃಷ್ಣನ ಸಹನೆ ಆಗಲಿಲ್ಲ. ಜಡವಾದ ಬಿಲ್ಲಿಗೆ ಬಲಿಯನ್ನು ಹಾಕ್ತಾ ಇದ್ದಾರಲ್ಲ ಅಂತ ಸಹನೆ ಆಗದೆ ಕೃಷ್ಣ ಬಿಲ್ಲನ್ನು ಮುರಿದ. ಆ ಕುಬ್ಜೆ ಡೊಂಕನ ತಿದ್ದಿದ. ತೋರಿಸ್ತಾರೆ, ಗಂಧರ್ಪಣ ರುಚಿರವೇಶ ಕೃತೇರ್ ಮನುತ್ಯ ಕುಂದ ಪ್ರಸೂನ ರಚಿತಾಮರ ಮಾಲ್ಯದಾನ ಕುಬ್ಜಾದಯ ಸ್ತಮಲಭಂತ ಮಹಾಪ್ರಸಾದಂ ಖಿನ್ನಾಮ ಸರ್ವ ವಿಧಿ ವಿಹಿ ವಿಭುಮರ್ಚಯಂತಹ. ಕೃಷ್ಣ ತೋರಿಸ್ತಾನೆ, ಆ ಮಾಲಾಕಾರ ಹಾರವನ್ನು ಅರ್ಪಣೆ ಮಾಡಿದಾಗ ಅವನೇ ಮೋಕ್ಷವನ್ನು ಕೊಟ್ಟ. ನಾಪಿತ ಕೃಷ್ಣನ ಅಲಂಕಾರ ಮಾಡಿದ, ಅವನ ಕೇಶಾಲಂಕಾರ ಮಾಡಿದ, ಅವನಿಗೆ ಅನುಗ್ರಹವನ್ನು ಮಾಡಿದ. ಹಾಗೆ ಕುಬ್ಜೆ ಭಗವಂತನ ಗಂಧನದಿಂದ ಅಲಂಕಾರ ಮಾಡಿದ್ದಾಳೆ, ಅವಳಿಗೆ ಕೃಷ್ಣ ಅನುಗ್ರಹ ಮಾಡಿದ, ಮೋಕ್ಷವನ್ನು ಕರುಣಿಸಿದ. ಒಂದೊಂದು ಸೇವೆಯನ್ನು ಒಬ್ಬೊಬ್ಬರು ಸಲ್ಲಿಸಿದ್ದಾರೆ. ಒಂದೊಂದು ಸೇವೆಯನ್ನು ಒಮ್ಮೆ ಸಲ್ಲಿಸಿದಂತಹ ಒಬ್ಬೊಬ್ಬರಿಗೆ ಕೃಷ್ಣ ಮೋಕ್ಷವನ್ನೇ ಕರುಣಿಸುವಂತಹ ಭಗವಂತ. ಪ್ರತಿನಿತ್ಯ ಯಾರು ಭಗವಂತನನ್ನು ಷೋಡಶೋಪಚಾರ ಪೂಜೆಗಳಿಂದ ಅರ್ಚನೆ ಮಾಡ್ತಾರೆ ಅವರಿಗೆ ಅನುಗ್ರಹ ಮಾಡ್ತಾನೆ ಅಂತ ಇನ್ನೇನು ಹೇಳಬೇಕು, ಅದು ಕೈಮುಚ್ಚಿ ಸಿದ್ಧ ಅಂತ ರಾಜರು ತೋರಿಸ್ತಾ ಹೀಗೆ ಅಂತಹ ಕೃಷ್ಣ ಧನುಸ್ಸನ್ನು ಮುರಿದ. ಕಂಸನಿಗೆ ಭಯ ಹುಟ್ಟಿತು, ಕಂಸನಿಗೆ ಭಯ ಹುಟ್ಟಿದೆ. ಮರುದಿವಸ ಬೆಳಿಗ್ಗಾಗಿದೆ. ಕೃಷ್ಣ ಕೋಲಯಾ ಪೀಡನ ನಿಗ್ರಹ ಮಾಡಿ 10,000 ಆನೆ ಬಲವುಳ್ಳಂತಹ ಕೋಲಯಾ ಪೀಡವನ್ನ ಬಾಲರೂಪದ ಕೃಷ್ಣ ಸುಲಭವಾಗಿ ನಿಗ್ರಹ ಮಾಡ್ತಾನೆ, ತೋರಿಸ್ತಾನೆ. ಆನೆ ನಿಂತುಕೊಂಡಿದೆ, ಆನೆಯ ಕಾಲುಗಳ ಮಧ್ಯದಲ್ಲಿ ನಿಂತುಕೊಂಡು ಆಟಾಡ್ತಾ ಇದ್ದಾನೆ. ಆನೆ ಸುತ್ತಲೂ ಕೃಷ್ಣ ಹುಡುಕ್ತಾ ಇದೆ ಎಲ್ಲಿ ಕೃಷ್ಣ ಇದ್ದಾನೆ ಅಂತ. ಆನೆಯ ಕಾಲಿನ ಮಧ್ಯದಲ್ಲಿ ನಿಂತಿದ್ದಾನೆ ಕೃಷ್ಣ, ಅದು ಎಲ್ಲಿ ಹುಡುಕಿದ್ರು ಕೂಡ ಕೃಷ್ಣ ಸಿಗ್ತಾ ಇಲ್ಲ. ತೋರಿಸ್ತಾನೆ ಎಂಥೆಂಥವ್ರನ್ನ ಹೇಗೆ ನಿಗ್ರಹ ಮಾಡಬೇಕು, ನಿಮಗಿಂತ ಬಲಿಷ್ಠರಾಗಿದ್ದಾರೋ ಅವ್ರನ್ನ ತಂತ್ರದಿಂದ ಗೆಲ್ಲಬೇಕು ಅನ್ನೋದನ್ನು ಕೃಷ್ಣ ತೋರಿಸ್ತಾ ಆನೆಯ ಕಾಲುಗಳ ಮಧ್ಯದಲ್ಲಿ ನಿಂತುಕೊಂಡು ಹೊಟ್ಟೆಯ ಕೆಳಗೆ ನಿಂತುಕೊಂಡು ಆನೆಯನ್ನೇ ಆಟಾಡಿಸಿದ. ಸುಸ್ತಾಯ್ತು ಆನೆಗೆ, ಬಾಲ ಹಿಡಿದು ಹಿಂದಿನಿಂದ ದರದರನೆ ಎಳೆದ, ತನ್ನ ಅದ್ಭುತ ಬಲವನ್ನು ತೋರಿಸಿದ. ಓಡಿ ಬಿದ್ದಂತೆ ನಟನೆ ಮಾಡಿ ಹಾರಿ ಅದರ ಹಲ್ಲುಗಳನ್ನು ಕಿತ್ತು ಹಾಕಿ ಕೋಲೆಯ ಪೀಡನನ್ನ ಅದರ ಮಾವುತನನ್ನ ಸಂಹಾರ ಮಾಡಿದ. ಚಾಣೂರ ಮುಷ್ಟಿಕನನ್ನ ನಿಗ್ರಹಿಸಿದ. ಚಾಣೂರನನ್ನ ಎತ್ತಿ ತಲೆ ಒಡೆದು ಹೋಳು ಮಾಡಿದ. ಯಾಕೆ ತೋರಿಸ್ತಾನೆ, ಅವನು ಕಂಸ ಅವನು ಹೋಗ್ತಾ ಇದ್ದಾನೆ, ಯಾತ್ರೆ ಹೋಗ್ತಾ ಇದ್ದಾನೆ, ದೊಡ್ಡ ಯಾತ್ರೆ ನಡೆಯಬೇಕಾಗಿದೆ. ಯಾತ್ರೆ ನಡೆಯುವ ಮೊದಲಿಗೆ ತೆಂಗಿನಕಾಯಿ ಹೊಡಿಬೇಕಾನೆ, ಆದ್ರೆ ತೆಂಗಿನಕಾಯಿ ಹೊಡೆಯೋಣ ಅಂತ ಕೃಷ್ಣ ಚಾರ್ಣೂರನ ಕೈಗಳನ್ನ ಹಿಡಿದು ಎತ್ತಿ ತಿರುಗಿಸಿ ಅವನನ್ನ ನೆಲಕ್ಕೆ ಅಪ್ಪಳಿಸಿ ಅವನ ತಲೆಯನ್ನು ಒಡೆದು ಆ ಕಾಯನ್ನ ಹೊಡಿತಾ ಇದ್ದಾನೆ. ಕಾಯನ್ನು ಹೊಡೆದು ಕಂಸನ ಯಾತ್ರೆ ನಿರ್ವಿಘ್ನವಾಗಿ ಆಗಲಿ ಅಂತ ಬಯಸಿದ ಕೃಷ್ಣ. ಮುಷ್ಟಿಕನನ್ನ ತಲಘಾತೇನ, ಮುಷ್ಟಿಕ ಹೆಸರು ಮುಷ್ಟಿಕ, ಆದ್ರೆ ಮುಷ್ಟಿಯ ಗುದ್ದನ್ನು ಅಪೇಕ್ಷೆ ಪಡದೇನೆ ಬಲರಾಮ ಅಂಗೈ ಹೊಡೆತದಿಂದಲೇ ಮುಷ್ಟಿಕನನ್ನು ಸಂಹಾರ ಮಾಡಿದ. ಇಬ್ಬರು ಕೂಡ ಏಕದಂತರು, ಕೋಲೆಯ ಪೀಡದ ದಂತಗಳನ್ನ ಹಿಡಿದುಕೊಂಡಂತಹ ಆ ಇಬ್ಬರು ಕೃಷ್ಣರಾಮರು ಏಕದಂತರಂತೆ ಶೋಭಾಯಮಾನರಾಗಿ ನೇರವಾಗಿ ಕಂಸನ ಮಂಚಕ್ಕೆ ಹಾರಿ ಕೃಷ್ಣ ಕಂಸನನ್ನ ಕೆಳಗೆ ಉರುಳಿಸಿ ಅವರನ್ನು ಸಂಹಾರ ಮಾಡಿದ. ಕಂಸ ಸೋದರಮಾವ, ಸೋದರಮಾವನಿಗೆ ವಿಚಾರ ಮಾಡಬೇಕು ಅಂತ ಕೃಷ್ಣ ಸೋದರಮಾವ ಅಲ್ಲಿ ಹೋದಾಗ ಇನ್ನೊಂದು ಲೋಕ ಹೋಗ್ತಾ ಇದ್ದಾನೆ, ತಮಸ್ಸಿಗೆ ಹೋಗ್ತಾನೆ. ತಮಸ್ಸಿಗೆ ಹೋದಾಗ ಅಲ್ಲಿ ಇವನು ಆರೈಕೆ ಮಾಡಬೇಕು ಅಂತ ಸಾಕು ತಾಯಿ ಅದ ಪೂತಿನ ಮಗಳು ಕಳಿಸಿದ. ಆಮೇಲೆ ಅಲ್ಲಿ ಇವನು ಹೋಗಬೇಕಾದ್ರೆ ದಾರಿಯಲ್ಲಿ ಒಳ್ಳೆ ವಾಹನ ಬೇಕು, ಅದಕ್ಕೆ ಸರಿಯಾದಂತಹ ಕುದುರೆಗಳಲ್ಲೂ ಕೂಡ ಬೇಕು ಅಂತ ಕೃಷ್ಣ ಶಕಟಾಸುರನ ಮೊದಲು ಭಂಜನ ಮಾಡಿದ. ಹಾಗೆ ಅವನಿಗೆ ವಾಹನಗಳು ಆ ಕುದುರೆಗಳಲ್ಲೂ ಕೂಡ ಬೇಕು ಅಂತ ಅದಕ್ಕೆ ಕೇಶಿ ಧೇನುಕ ವತ್ಸ ಅರಿಷ್ಟ ಇವರನ್ನೆಲ್ಲ ಸಂಹಾರ ಮಾಡಿದ. ಹೀಗೆ ಅವರನ್ನೆಲ್ಲ ಸಂಹಾರ ಮಾಡಿ ಅದನ್ನು ಜೋಡಿಸಿದ, ಆ ಬಂಡಿಗೆ ಜೋಡಿಸಿ ಆ ಆ ವಾಹನ ಏನಿದೆ ರಥ ಏನಿದೆ ಆ ರಥಕ್ಕೆ ಧ್ವಜ ಯಾವುದು ಬಕ ಬಕಧ್ವಜನನ್ನಾಗಿ ಮಾಡಿ ಅದನ್ನ ಕೃಷ್ಣ ಕಳಿಸ್ತಾ ಇದ್ದಾನೆ. ಅದಲ್ಲದೇನೆ ಅಲ್ಲಿ ನರಕದಲ್ಲಿದ್ದಾಗ ತಮಸ್ಸಿನಲ್ಲಿದ್ದಾಗ ಪಾಪ ಕಂಸನಿಗೆ ಸೋದರಮಾವ ಅವನ ಬಟ್ಟೆಗಳು ಕೊಳೆಯಾಗತ್ತೆ, ಅದಕ್ಕೆಲ್ಲ ಸ್ವಲ್ಪ ಶುದ್ಧ ಮಾಡಲಿಕ್ಕೆ ಒಗೆದು ಸ್ವಚ್ಛವಾಗಿ ಇಡಲಿಕ್ಕೆ ಬೇಕು ಅಂತ ಅಗಸ ಬೇಕು ಅಂತ ಅಗಸರನ್ನ ರಜಕರನ್ನ ಕೃಷ್ಣ ಕೊಟ್ಟು ಕಳಿಸಿದ. ಹೀಗೆ ಕಳುಹಿಸಿ ಮಾವನಿಗೆ ಸೋದರಮಾವನ ಸರಿಯಾದ ವಿಚಾರ ಮಾಡಿದ್ದಾನೆ. ಅದು ರಾಜ ಇವನು ಸುಮ್ಮನೆ ಹಾಗಿರಬಾರದು, ಇವನಿಗೆಲ್ಲ ಒಳ್ಳೆಯ ರೀತಿಯಲ್ಲಿ ಉಪಚಾರ ನಡೀಬೇಕು, ಇವರು ಅಂಗಮರ್ದನ ಅದೆಲ್ಲ ಕೂಡ ನಡೀಬೇಕು ಅಂತ ಜಟ್ಟಿಗಳು ಅಂತ ಚಾಣೂರ ಮಸ್ತಿಕರನ್ನ ಮೊದಲೇ ಕಟ್ಟು ಕಳಿಸಿದ. ಹೀಗೆ ಎಲ್ಲರನ್ನ ಕಳುಹಿಸಿ ಕೊನೆಗೆ ಕಂಸರನ್ನ ಕಳುಹಿಸ್ತಾ ಇದ್ದಾನೆ ಕೃಷ್ಣ. ಅವನ ಮೇಲೆ ಕೃಷ್ಣ ಅವನ ಮುಡಿಗೆ ಕೈ ಹಾಕಿ ಅವನ ಕೆಳಗುರುಳಿಸಿ ಅವನ ಮೈ ಮೇಲೆ ಗುದ್ದನ್ನು ಕೊಟ್ಟು ಅವನನ್ನು ಸಂಹಾರ ಮಾಡಿದ. ಹೀಗೆ ಕೃಷ್ಣ ಸಂಹರಿಸಿ ಯಮುನೆಗೆ ಹೋಗಿದ್ದಾನೆ. ಇಷ್ಟು ಜನ ಎಲ್ಲ ದುಷ್ಟರೆಲ್ಲ ಯಮುನೆಗೆ ಹೋಗಿ ಹೋಗಿ ಯಮುನೆಯಲ್ಲೆಲ್ಲ ಪಾಪ ಸೇರ್ಕೊಂಡಿದೆ, ಅದಕ್ಕೆ ಯಮುನೆ ಪಾಪವನ್ನು ಪರಿಹಾರ ಮಾಡಬೇಕು ಅಂತ ಕೃಷ್ಣ ಯಮುನಾ ನದಿಗೆ ಹೋಗಿದ್ದಾನೆ. ಹೊರತುನು ಅಷ್ಟು ಜನರನ್ನು ಸಂಹಾರ ಮಾಡಿ ಅವನಿಗೆಲ್ಲ ಸ್ವಲ್ಪ ಮೈ ಕೊಳೆಯಾಗಿತ್ತು ಅಂತ ಯಮುನೆಗೆ ಹೋಗಿ ತಾನು ಶುದ್ಧನಾಗಲಿಕ್ಕೆ ಹೋಗಿದ್ದಲ್ಲ, ಆ ಯಮುನೆಯ ಕೊಳೆಯನ್ನು ಪರಿಹಾರ ಮಾಡಲಿಕ್ಕೆ ಯಮುನೆಗೆ ಹೋದಂತಹ ಕೃಷ್ಣ ಅವರನ್ನು ಸಂಹಾರ ಮಾಡಿದ್ದಾನೆ. ದುಷ್ಟ ನಿಗ್ರಹ ಮಾಡಿದ್ದಾನೆ, ಯಮುನೆಯನ್ನು ಸ್ವಚ್ಛಗೊಳಿಸಿದ್ದಾನೆ, ಉಗ್ರಸೇನೆಗೆ ಪಟ್ಟವನ್ನು ಕಟ್ಟಿದ್ದಾನೆ, ಉಗ್ರಸೇನನ್ನ ಪಟ್ಟದಲ್ಲಿ ಕುಡಿಸಿ ತಾನು ಸೇನೆ ಮಧ್ಯದಲ್ಲಿದ್ದಾನೆ. ಹೇಳ್ತಾನೆ ನಾನು ಸೇನೆ ಮಧ್ಯದಲ್ಲಿದ್ದೇನೆ ಅಂತ. ಯಾಕೆ ಅವನು ಜಗತ್ತಿನ ಎಲ್ಲದರ ಮಧ್ಯದಲ್ಲಿರುವಂತಹ ಕೃಷ್ಣ ಸೇನೆ ಮಧ್ಯದಲ್ಲಿದ್ದೇನೆ ಅಂತ ಹೇಳ್ತಾನೆ. ನಿನ್ನ ಮಾತನ್ನು ಕೇಳ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ಯಾಕೆ ಭಕ್ತರು ಹೇಳುವ ಮಾತನ್ನು ಕೇಳುವ ಕೃಷ್ಣ ನಿನ್ನ ಮಾತನ್ನು ಕೇಳ್ತೇನೆ ಅಂತ ಅವನ ಆದೇಶಾನುಸಾರ ಇದ್ದೇನೆ ಅಂತ ಕೃಷ್ಣ ಹೇಳ್ತಾ ಅಲ್ಲಿದ್ದಾನೆ. ಕೃಷ್ಣನಿಗೆ ಉಪನಯನಾಯಿತು. ಆ ಒಳ್ಳೆಯ ರೀತಿಯಲ್ಲಿ ಉಪನಯನಾಗಿ ಅಲ್ಲಿ ಅಗ್ನಿ ಇವರಾಗಿ ಉರಿತಾ ಇದೆ. ಅಲ್ಲಿ ಅಗ್ನಿಯಲ್ಲಿ ಆಹುತಿಗಳನ್ನು ಕೊಟ್ಟಿದ್ದಾರೆ, ಸಮಿತಿಗಳನ್ನೆಲ್ಲ ಆಹುತಿಯನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ತನ್ನ ಹೊಟ್ಟೆ ತುಂಬಿಕೊಳ್ಳಬೇಕು ಅಂತ ಕೃಷ್ಣ ಮಾಡ್ತಾ ಇದ್ದಾನೆ. ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟಾಗ ಸಲ್ಲೋದು ಎಲ್ಲಿಗೆ, ಅದು ತನಗೆ ಸಲ್ಲದು. ಆದ್ದರಿಂದ ಆ ಭಗವಂತ ತನಗೆ ಆಹುತಿಯನ್ನು ಸಲ್ಲುವಂತೆ ಅಲ್ಲಿ ಅದನ್ನ ಭಗವಂತ ಆ ಅಗ್ನಿ ಕಾರ್ಯಾದಿಗಳನ್ನ ಮಾಡ್ತಾ ಇದ್ದಾನೆ. ನಂತರದಲ್ಲಿ ಕೃಷ್ಣ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿ ಅವರ ಮಗನನ್ನ ತಂದು ಕೊಟ್ಟಿದ್ದಾನೆ. ಪಂಚಜನ ಸಪಂಚಜನ ದೇಹಸ್ಥಾನ್ ಪ್ರಾಣನ್ ನಿಷ್ಕಾಶ್ಯ ಪಂಚಚ ಅಪಂಚಜನ ಮಾತೇನೆ ಸಾಕಂ ತೇನ ಪಯೋನಿಧಿಂ. ಸಮುದ್ರಕ್ಕೆ ಬಂದು ಪ್ರಭಾಸ ಕ್ಷೇತ್ರಕ್ಕೆ ಬಂದು ಅಲ್ಲಿ ಪಂಚಜನ ಎಂಬುವಂತಹ ಅಸುರನಿದ್ದಾನೆ, ಅವನನ್ನ ಸಂಹಾರ ಮಾಡಿದ. ಇಬ್ಬರನ್ನು ನಿಷ್ಪಂಚಜನನ್ನಾಗಿ ಮಾಡಿದ. ಯಾರನ್ನ? ಪಂಚಜನ ಎಂಬುವಂತಹ ಶಂಖಕ್ಕೆ ಅಲ್ಲಿ ಪಂಚಜನ ಎಂಬುವಂತಹ ಅಸುರ ಇದ್ದ, ಸಮುದ್ರದಲ್ಲಿ ಪಂಚಜನ ಎಂಬಂತಹ ಅಸುರ ಇದ್ದ. ಅವನನ್ನ ಸಂಹಾರ ಮಾಡಿದ. ಸಮುದ್ರದಲ್ಲಿ ಇನ್ನು ಮುಂದೆ ಪಂಚಜನ ಇಲ್ಲ. ಹಾಗೆ ಪಂಚಜನ ಎಂಬುವಂತಹ ಅಸುರನಲ್ಲಿ ಪಂಚಜನರಿದ್ದರು. ಯಾರು? ಪ್ರಾಣಾದಿ ಪಂಚಜನರಿದ್ದರು. ಆ ಪ್ರಾಣಾದಿ ಪಂಚಜನರನ್ನ ಹೊರಹಾಕಿದ ಕೃಷ್ಣ ಅಂತ ಅವರನ್ನ ಆ ಪಂಚಜನ ಅಸುರನ ಸಂಹಾರ ಮಾಡಿ ಪಂಚನ ಶಂಖವನ್ನು ಹಿಡಿದುಕೊಂಡು ಯಮನ ಆಲಯಕ್ಕೆ ಹೋಗಿ ಅಲ್ಲಿದ ಆ ಮಗನನ್ನ ಕರೆದುಕೊಂಡು ಬಂದಿದ್ದಾನೆ ಕೃಷ್ಣ. ರಾಜನೀತಿಯನ್ನ ರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಉದ್ಧವನನ್ನ ಕೃಷ್ಣ ಕಳುಹಿಸಿದ, ವೃಂದಾವನಕ್ಕೆ ಸಂದೇಶವನ್ನ ಕೊಟ್ಟು ಕಳುಹಿಸಿದ. ವೃಂದಾವನದಲ್ಲಿದ್ದ ಗೋಪಿಕಾ ಸ್ತ್ರೀಯರು ನಿರಂತರ ಕೃಷ್ಣನ ಚಿಂತನೆಯಲ್ಲಿರುವಂಥವ್ರು. ಪ್ರತಿನಿತ್ಯ ಕೃಷ್ಣ ಬರ್ತಾನೆ ಅಂತ ವಿಚಿತ್ರವಾಗಿ ಅಲಂಕಾರ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಹೊಸ ಹೊಸ ರಂಗೋಲಿಗಳನ್ನು ಹಾಕ್ತಾರೆ. ಒಂದು ಕಲಶ ತುಂಬಿಡ್ತಾರೆ ಕೃಷ್ಣ ಬರ್ತಾನೆ ಅಂತ. ರಾತ್ರಿ ತನಕ ನೋಡ್ತಾರೆ ಕೃಷ್ಣ ಬರಲಿಲ್ಲ ಅಂತ. ತಕ್ಷಣ ಮರುದಿವಸ ಮತ್ತೊಂದು ಹೊಸ ಕಲಶವನ್ನು ಸಿದ್ಧಗೊಳಿಸ್ತಾ ಇದ್ದಾರೆ. ಆ ನೀರನ್ನು ಚೆಲ್ಲಿ ಬೇರೆ ಕಲಶವನ್ನು ಸಿದ್ಧಗೊಳಿಸ್ತಾರೆ. ಮನೆ ಮುಂದೆ ತೋರಣ ಕಟ್ಟಿರ್ತಾರೆ ಕೃಷ್ಣ ಬರ್ತಾನೆ ಅಂತ. ರಾತ್ರಿ ಆಚೆ ಕೃಷ್ಣ ಬರಲಿಲ್ಲ. ಮರುದಿವಸ ಬೆಳಗ್ಗೆ ಎದ್ದಾಗ ಆಲೋಚನೆ ಮಾಡ್ತಾರೆ, ತೋರಣ ಬಾಡಿ ಹೋಗಿದೆ. ಕೃಷ್ಣ ಬಂದಾಗ ಈ ತೋರಿದ ಬಾಡಿದ ತೋರಣದಿಂದ ಕೃಷ್ಣನನ್ನ ಸ್ವಾಗತ ಮಾಡಬಾರದು ಅಂತ ಮತ್ತೆ ಹೊಸ ತೋರಣನ್ನ ಅದು ಕಟ್ತಾ ಇದ್ದಾರೆ. ಹೀಗೆ ಪ್ರತಿನಿತ್ಯ ಹೊಸ ಹೊಸ ರೀತಿಯಲ್ಲಿ ಅಲಂಕಾರ ಮಾಡ್ತಾ ಕೃಷ್ಣ ಬರ್ತಾನೆ ಅಂತ ಸ್ವಾಗತಕ್ಕೆ ಸಿದ್ಧಗೊಳಿಸ್ತಾ ಇದ್ದಂಥವ್ರು ಗೋಪಿಕಾಸ್ತ್ರೀಯರು. ತ್ರಿಕಾಲ ಚಿರಣ ದ್ವಿಜ ದೇವತಾರ್ಚನೈ, ಮೂರು ಕಾಲದಲ್ಲಿ ಭಗವಂತನ ಪೂಜೆಯನ್ನು, ವಿಶೇಷ ಪೂಜೆಯನ್ನು, ತ್ರಿಕಾಲ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ ಅಂತ ಗೋಪಿಕಾಸ್ತ್ರೀಯರಿಗೆ ಉದ್ಧವ ಸಂದೇಶವನ್ನು ತಲುಪಿಸಿದ್ದಾನೆ. ಜರಾಸಂಧನ ಸೇನೆ 18 ಬಾರಿ ಬಂದಾಗ ಅದನ್ನೆಲ್ಲೂ ನಿಗ್ರಹ ಮಾಡಿದ್ದಾನೆ. ದ್ವಾರಕಾಪಟ್ಟಣದಲ್ಲಿ ಕೃಷ್ಣ ನೆಲೆಸಿದ್ದಾನೆ. ಅಲ್ಲಿಗೆ ಬಂದಂತಹ ಬ್ರಾಹ್ಮಣರು ಕೃಷ್ಣನಿಗೆ ರುಕ್ಮಿಣಿಯ ಸಂದೇಶವನ್ನು ತೆಗೆದುಕೊಂಡು ಬಂದಿದ್ದಾರೆ. ಕೃಷ್ಣ ವಾಚನ ಮಾಡಿಸಿದ. ಕೃಷ್ಣನಿಗೆ, ಸರ್ವೋತ್ತಮನಾದ ದೇವದೇವನಿಗೆ ರುಕ್ಮಿಣಿ ದೇವಿ ಪತ್ರವನ್ನು ಬರೆದಿದ್ದಾಳೆ. ಆ ಪತ್ರವನ್ನ ಓದಿದ್ದಾರೆ. ಆ ಸುಂದರವಾದ ಪತ್ರವನ್ನು ನೋಡಿ ಕೃಷ್ಣ ಹೊರಟು ಅಂತ. ಪತ್ರಕ್ಕೆ ಉತ್ತರ ಬರಲಿಲ್ಲ, ಉತ್ತರವನ್ನು ತೋರಿಸಿಬಿಟ್ಟ ಅಂತ ಹೇಳ್ತಾರೆ. ಏನದು ಅಂತಂದ್ರೆ, ಕೃಷ್ಣ ರುಕ್ಮಿಣಿಯ ಪಾಣಿಗ್ರಹಣ ಮಾಡ್ತೇನೆ ಅಂತ ಉತ್ತರ ಬರೆದು ಕಳಿಸಲಿಲ್ಲ. ಪಾಣಿಗ್ರಹಣ ಮಾಡ್ತಾನೆ ಅಂತ ಜನತೆಗೆ ಸಿದ್ಧ ಆಯ್ತು. ಹೇಗೆ ಸಿದ್ಧ ಆಯ್ತು ಅಂದ್ರೆ, ಕೃಷ್ಣನಿಗೆ ಪತ್ರವನ್ನು ತೆಗೆದುಕೊಂಡು ಬಂದವರು ಬ್ರಾಹ್ಮಣರು. ಪತ್ರವನ್ನು ಹಿಡಿದುಕೊಂಡು ಬಂದಂತಹ ಬ್ರಾಹ್ಮಣರ ಕೈಯನ್ನು ಹಿಡಿದುಕೊಂಡು ಕೃಷ್ಣ ಬಾ ಬ್ರಾಹ್ಮಣ ಹೋಗೋಣ ಅಂತ ಆ ಕೈಯನ್ನು ಹಿಡಿದುಕೊಂಡು ಕೃಷ್ಣ ಹೋಗ್ತಿದ್ದಾನಂತೆ. ಪತ್ರವನ್ನು ಹಿಡಿದುಕೊಂಡು ಬಂದಂತಹ ಬ್ರಾಹ್ಮಣರ ಕೈಯನ್ನೇ ಹಿಡಿದಂತಹ ಕೃಷ್ಣ ಪತ್ರವನ್ನು ಬರೆದವರ ಕೈಯನ್ನು ಹಿಡಿತಾನೆ ಅಂತ ಮತ್ತೆ ಪ್ರತ್ಯೇಕ ಉತ್ತರ ಕೊಡಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಅಲ್ಲಿಗೆ ಹೋದಾಗ ಇಡೀ ಊರಿನ ಜನತೆ ಹೇಳ್ತಾ ಇದ್ದಾನೆ, ನಾವೇನಾದರೂ ಪುಣ್ಯ ಮಾಡಿದ್ರೆ ಅದರ ಫಲವಾಗಿ ಇವತ್ತು ನಮ್ಮ ರಾಜಕುಮಾರಿ ಈ ಕೃಷ್ಣನ ಪಾಣಿಗ್ರಹಣ ಮಾಡಬೇಕು ಅಂತ ಅವರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ರುಕ್ಮಿಣಿ ದೇವಿ ಶಿವಾಲಯಕ್ಕೆ ಬರ್ತಾ ಅಲ್ಲಿ ತನ್ನ ತಂದೆಯ ಮನೆ ದೇವರು ಅರ್ಚನೆ ಮಾಡಲಿಕ್ಕೆ ಅಲ್ಲಿಗೆ ಬರ್ತಾ ರಥದಲ್ಲಿ ಕುಳಿತುಕೊಂಡು ಬಂದಂಥವಳು. ಹಾಗೆ ಪೂಜೆಯನ್ನು ಮುಗಿಸಿ ಹೊರಬರಬೇಕಾದ್ರೆ ರಥ ಬಂತಂತೆ. ರಥವನ್ನು ಸರಿಸಿ ಕಾಲ್ನಡೆಗಿಂದ ಬರ್ತಾ ಇದ್ದಾಳೆ. ಯಾಕೆ? ಇಲ್ಲಿ ತನಕ ಹೋಗಿದ್ದು ತನ್ನ ಅಪ್ಪನ ಮನೆ ದೇವರು, ಈಗ ಹೋಗ್ತಾರೆ ತನ್ನ ಮನೆ ದೇವರ ಹತ್ರ ಹೋಗ್ತಾ ಇದ್ದಾಳೆ. ತನ್ನ ಮನೆ ದೇವರು ಕೃಷ್ಣ, ಅವರ ಹತ್ರ ಹೋಗುವಾಗ ರಥವನ್ನು ಏರ್ಕೊಂಡು ಹೋಗದೇನೆ ಕಾಲ್ನಡೆಗಿಂದ ಬಂದಿದ್ದಾಳೆ. ಕೃಷ್ಣ ಅವಳನ್ನ ಹಿಡಿದುಕೊಂಡು ರಥದಲ್ಲಿ ಏರಿಸಿಕೊಂಡು ಹೋಗ್ತಿದ್ದಾನೆ. ಅದೇ ನಿಜವಾದ ಪಾಣಿಗ್ರಹಣ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕೃಷ್ಣ ಕರೆದುಕೊಂಡು ಹೋಗಿದ್ದಾನೆ ಸಿಂಹದಂತೆ. ತನ್ನ ಸೊತ್ತನ್ನ ಕೃಷ್ಣ ಸಾವಿರಾರು ನರಿಗಳ ಮಧ್ಯದಲ್ಲಿರುವಂತಹ ಆ ರುಕ್ಮಿಣಿಯನ್ನು ಹಿಡಿದುಕೊಂಡು ಕರೆದುಕೊಂಡು ಹೋಗಿದ್ದಾನೆ. ಹೀಗೆ ಕೃಷ್ಣ ಹೋದ. ಯುದ್ಧಕ್ಕೆಂತೆಲ್ಲ ಬಂದರು, ರುಕ್ಮಿ ಬಂದ. ರುಕ್ಮಿಯನ್ನು ಕೃಷ್ಣ ತಲೆ ಮಾಡಿಸಿದ. ರುಕ್ಮಿಣಿಯ ಕೃಷ್ಣ ತಲೆ ಮಾಡಿಸಿದ್ದಲ್ಲಂತ. ಯಾಕೆ? ಲಕ್ಷ್ಮೀದೇವಿ ಮನೆ ಬಿಟ್ಟು ಹೋದಾಗ ಅವನ್ ತಲೆ ಬೋಳಿಸ್ತು ಅಂತ ಹೇಳ್ತಾ ಇರ್ತಾರೆ. ಹೀಗೆ ಅಚೀಕ್ಲ ತತ್ ಮುಂಡಿತ ಮೂರ್ಧ ಜಂತಂ ಶಚೀಪತಿಸ್ತುತ್ಯರ ಮುರಾರಿಹಿ ಉಪೇಕ್ಷೆ ಯದ್ಗೇಹ ಮಗಾಧ್ಯ ಲಕ್ಷ್ಮೀಹಿ ತದೇ ತದಸ್ಯಾನುಗುಣಂ ಖಲಸ್ಯ. ಹೀಗೆ ರುಕ್ಮಿಣೀದೇವಿ ಇವನ ಮನೆ ಬೇಡ ಅಂತ ತಿರಸ್ಕರಿಸಿ ಹೋಗಿದ್ದು. ತಾನಾಗಿ ಇವನ ಮನೆಯಲ್ಲಿ ತಾನು ಇರಬೇಕು ಅಂತ ಬಯಸಿ ಹೋಗಿದ್ದಲ್ಲ. ಇವನ ಮನೆಯಲ್ಲಿ ತಿರಸ್ಕರಿಸಿ ಹೋಗಿದ್ದರಿಂದ ಲಕ್ಷ್ಮೀದೇವಿ ಮನೆ ಬಿಟ್ಟದ್ದರಿಂದ ತಲೆ ಒಂದು ತಲೆ ಮೊದಲೇ ಬೋಳಿಸಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆ ರುಕ್ಮಿಣಿಯನ್ನು ಕರೆದುಕೊಂಡು ನೇರವಾಗಿ ಕೃಷ್ಣ ಬಂದ. ಮೂಲ ಮಾಧವ ಅಂತ ಪ್ರದೇಶಕ್ಕೆ ಹೆಸರು. ಯಾಕೆ ಮೂಲ ಮಾಧವ? ಮಾ ಅಂದ್ರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಗೆ ಧವಾಪತಿ ಕೃಷ್ಣ. ಅವನು ಸಿಗಲಿಕ್ಕೆ ಯಾವುದು ಪ್ರದೇಶ ಮೂಲ ಆಯಿತು ಅದು ಮೂಲ ಮಾಧವ. ಅಂತಹ ಮೂಲ ಮಾಧವಕ್ಕೆ ಬಂದಿದ್ದಾರೆ. ವಿವಾಹದ ಮಂಟಪ ಸಿದ್ಧವಾಗ್ತಾ ಇದೆ. ಮೊದಲಿಗೆ ಮಾತುಕತೆ ಆಗ್ತಾ ಇದೆ. ಕೃಷ್ಣ ಪಕ್ಷದವರು, ರುಕ್ಮಿಣಿ ಪಕ್ಷದವ್ರು ಯಾರಿಲ್ಲ ಅಂತ ಆ ಕಡೆ ನೋಡಿದ್ರಂತೆ. ಹೌದು, ರುಕ್ಮಿಣಿ ಒಬ್ಬಳೇ ಬಂದಿದ್ದಾಳೆ, ರುಕ್ಮಿಣಿ ಪಕ್ಷದವ್ರು ಯಾರಿಲ್ಲ. ಜೋರಾಗಿ ಸಮುದ್ರ ಗರ್ಜನೆ ಮಾಡುತ್ತಂತೆ. ಸಮುದ್ರದ ಅಬ್ಬರ ಅಲ್ಲಿ ಕೇಳಿ ಬರ್ತಾ ಇದೆ. ಸಮುದ್ರ ಹೇಳ್ತಾ ಇದೆ, ಯಾಕೆ ರುಕ್ಮಿಣಿ ಪಕ್ಷದವ್ರು ಯಾರಿಲ್ಲ ಅಂತ ಹೇಳ್ತಾ ಇದ್ದೀರಿ? ನಾನಿದ್ದೇನೆ ಅಪ್ಪ, ಲಕ್ಷ್ಮಿಯ ಅಪ್ಪ ನಾನಿದ್ದೇನೆ. ಇರಬೇಕಾದ್ರೆ ನೀವು ರುಕ್ಮಿಣಿ ಪಕ್ಷದವ್ರು ಯಾರಿಲ್ಲ ಅಂತ ಯಾಕೆ ಹೇಳ್ತೀರಿ ಅಂತ ಸಮುದ್ರದ ಅಬ್ಬರ ಕೇಳಿ ಬಂದಿದೆ. ಇವರಲ್ಲೇ ಕೆಲವರು ವಿಭಾಗ ಮಾಡಿಕೊಂಡಿದ್ದಾರೆ. ನಾನು ರುಕ್ಮಿಣಿ ಪಕ್ಷದವರು, ನಾನು ಕೃಷ್ಣ ಪಕ್ಷದವರು ವಿಭಾಗ ಮಾಡಿಕೊಂಡಿದ್ದಾರೆ. ಅವರಲ್ಲಿ ಮಾತುಕತೆ ನಡೀತು. ಆಯ್ತು, ಮಾತುಕತೆ ಎಲ್ಲ ಆಯ್ತು, ಪರಸ್ಪರವಾಗಿ ಸ್ನೇಹ ಹಂಚಿಕೊಂಡಿದ್ದಾರೆ, ಎಣ್ಣೆ ಅರಿಶಿಣ ಕೊಟ್ಟಿದ್ದಾರೆ, ಎಣ್ಣೆ ಅಂದ್ರೆ ಸ್ನೇಹ, ಸ್ನೇಹವನ್ನು ಹಂಚಿಕೊಂಡಿದ್ದಾರೆ ಅದರ ಮುಖಾಂತರ. ಎಲ್ಲ ನಿಶ್ಚಯ ತಾಂಬೂಲ ಎಲ್ಲ ಆಯ್ತು, ನಂದಿ ಸಮಾರಾಧನೆ ಆಯ್ತು, ಪಿತೃದೇವತೆಗಳ ಅರ್ಚನೆ ಆಯ್ತು, ಕೃಷ್ಣ ತೀರ್ಥಕ್ಷೇತ್ರ ಯಾತ್ರೆ ಹೋಗ್ತಾನೆ ಅಂತ ಇದ್ದಾಗ ಅವ್ರು ಹೇಳ್ತಾರೆ, ಎಲ್ಲಿ ಹೋಗ್ತೀವ ಕೃಷ್ಣ? ಇಲ್ಲ ಕ್ಷೇತ್ರ ಯಾತ್ರೆಗೆ ಹೋಗ್ತೇನೆ. ನೀನು ಮುಳುಗ್ರಿಗೆ ಸ್ನಾನ ಮಾಡ್ಲಿಕ್ಕೆ ಎಲ್ಲಾದ್ರೂ ಆಗತ್ತಾ ಅಂತಂತ. ಇಲ್ಲ ಗಂಗಾ ನದಿ ಇದೆ. ಹೌದು ನೀನಲ್ಲಿ ಮುಳುಗ ಹಾಕಬಹುದಾ ಅಂತ ಕೇಳ್ತಾ ಇದ್ದಾರ ಆ ಎಲ್ಲ ಸ್ತ್ರೀಯರು. ಕೇಳ್ತಾರೆ, ಹೌದು ಕೃಷ್ಣ ನೀನು ಹೋಗ್ತೇನೆ ಅಂತ ಹೇಳ್ತಿ, ನಿನಗೆ ಮುಳುಗ ಹಾಕ್ಲಿಕ್ಕೆ ಎಲ್ಲಾದ್ರೂ ಅವಕಾಶ ಇದೆಯಾ? ಯಾಕೆ ಅಂದ್ರೆ ನಿನ್ನ ರೋಮಕೂಪದಲ್ಲಿ ಕೋಟಿ ಬ್ರಹ್ಮಾಂಡ ತುಂಬಿದ್ರು ಕೂಡ ನಿನ್ನ ರೋಮಕೂಪ ತುಂಬೋದಿಲ್ಲ, ಹಾಗಿರಬೇಕಾದ್ರೆ ನೀನು ಮುಳುಗ್ಲಿಕ್ಕಿರುವಂತ ನದಿಯಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಕೃಷ್ಣ ಎಲ್ಲೂ ಹೋಗಬೇಕಾಗಿಲ್ಲ, ನಿನ್ನ ಸ್ನಾನ ಆಗ್ಬೇಕು ತಾನೆ. ಇಲ್ಲೇ ಋಷಿಗಳಿಗೆ ಮುನಿಗಳಿಗೆ ಹೇಳೋಣ, ಅವರು ಸ್ವಲ್ಪ ಅಲ್ಲಿದ ಸಮುದ್ರದಿಂದಲೇನೆ ಬೇರ್ಪಡಿಸಿ ಗಂಗಾ ಯಮುನ ಅವುಗಳನ್ನೆಲ್ಲ ತಂದು ನಿನಗೆ ಅಭಿಷೇಕ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ನೀನು ಎಲ್ಲೆಲ್ಲಿಗೂ ಹೋಗೋದು ಬೇಡ, ರುಕ್ಮಿಣಿ ಹತ್ರ ಹೋಗಿಬಿಡು ಸಾಕು. ರುಕ್ಮಿಣಿಯಲ್ಲಿ ಎಲ್ಲ ಗಂಗಾ ಇದ್ದಾಳೆ, ಯಮುನಾ ಇದ್ದಾಳೆ, ಸರಸ್ವತಿ ಇದ್ದಾಳೆ, ಕಾಶಿ ಇದೆ, ಬದರಿ ಇದೆ, ಎಲ್ಲವೂ ಕೂಡ ರುಕ್ಮಿಣಿಯಲ್ಲೇ ಇದೆ. ರುಕ್ಮಿಣಿ ಹತ್ರ ಹೋಗಿಬಿಡು, ಎಲ್ಲಾ ತೀರ್ಥಕ್ಷೇತ್ರ ಯಾತ್ರೆ ಆಗ್ತಾ ಇದೆ ಅಂತ ಹೇಳ್ತಾ ಭ್ರೂ ಕಾಶಿ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅಂತಹ ಕೃಷ್ಣನ ಸ್ವಯಂವರದ ಸಿದ್ಧತೆ ನಡೆದಾಗ ಅಲ್ಲಿ ಲಕ್ಷ್ಮೀ ಶೋಭಾನವರು ಹೇಳುವಂತೆ ಎಲ್ಲ ದೇವತೆಗಳ ಪರಿಚಯವನ್ನು ಮಾಡಿಸ್ತಾ ಆ ದೇವತೆಗಳ ತಾರತಮ್ಯವನ್ನು ತಿಳಿಸ್ತಾ ಅವರವರ ಮಹತ್ವವನ್ನ ಹೇಳಿ ಕೊನೆಗೆ ಸರ್ವೋತ್ತಮನಾದ ದೇವದೇವ ಕೃಷ್ಣ ಅಂತ ಹೇಳಿದ್ದಾರೆ. ರುಕ್ಮಿಣಿ ದೇವಿ ಶ್ರೇಷ್ಠವಾದ ಹಾರವನ್ನು ಹಿಡಿದುಕೊಂಡು ಬಂದಿದ್ದಾಳೆ. ಕೃಷ್ಣನ ಅಂತಃಪಟ, ಕೃಷ್ಣ ರುಕ್ಮಿಣಿಯರ ಮಧ್ಯದಲ್ಲಿ ಇರುವಂತಹ ಅಂತಃಪಟ, ಅವರ ಇಬ್ಬರಲ್ಲಿರುವಂತಹ ಅವಿನಾಭಾವವನ್ನು ತೋರಿಸ್ತಾ ಇದೆ. ಯಾಕೆ ಅಂತಃಪಟವನ್ನು ಮಧ್ಯದಲ್ಲಿ ಹಿಡಿದರೆ ಅಂತಃಪಟವನ್ನು ಭೇದಿಸಿ ಕೃಷ್ಣನ ಕಾಂತಿ ರುಕ್ಮಿಣಿಯ ಮೈ ಮೇಲೆ, ರುಕ್ಮಿಣಿಯ ಶರೀರದ ಕಾಂತಿ ಕೃಷ್ಣನ ಮೈಗೆ ತಾಗಿದಾಗ ಅದು ಅವರಿಬ್ಬರಲ್ಲಿರುವಂತಹ ವಿನಾಭಾವವನ್ನ ಅದು ಅಂತಃಪಟ ತೋರ್ಪಡಿಸ್ತಾ ಇದೆ. ಅಂತಹ ಕೃಷ್ಣ ರುಕ್ಮಿಣಿಯರ ವಿವಾಹದ ಶುಭ ಸಂದರ್ಭ ಅಲ್ಲಿ ಎಲ್ಲರೂ ಕೂಡ ಅಕ್ಷತೆಯ ಕಾಳನ್ನು ಹಾಕ್ತಾ ಇದ್ದಾರೆ. ಅಕ್ಷತೆಯ ಕಾಳನ್ನು ಅವರು ಹಾಕಿದಾಗ ಕೃಷ್ಣ ರುಕ್ಮಿಣಿಯರು ಅಕ್ಷಯವಾದ ಫಲವನ್ನು ಅವರಿಗೆ ಕೊಟ್ಟಿದ್ದಾರೆ. ಅವರಿಗೆ ಯಾರು ಅಕ್ಷತೆ ಕಾಳನ್ನು ಹಾಕಿದ್ದಾರೆ ಕೃಷ್ಣನಿಗೆ ಏನು ಕೊಡಬೇಕು ಅದಕ್ಕೆ ಸರಿಯಾಗಿ ಪ್ರತಿಯಾಗಿ ಉಡುಗೊರೆಯನ್ನು ಕೊಡಬೇಕು ತಾನೆ. ಅವರೆಲ್ಲ ಅಕ್ಷತೆ ಕಾಳನ್ನು ಕೃಷ್ಣ ರುಕ್ಮಿಣಿಯರು ಹಾಕಿದರು. ಕೃಷ್ಣ ರುಕ್ಮಿಣಿಯರು ದಯಾಪೂರ್ಣವಾದ ದೃಷ್ಟಿಯನ್ನು ಬೀರಿ ಅವರಿಗೆ ಅಕ್ಷಯದ ಫಲವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಕಂಠ ಮಾಪಾದ ತಲಾನ್ಮುರಾರಿ, ಕಂಠದಿಂದ ಪಾದ ತನಕ ಇರುವಂತಹ ಶ್ರೇಷ್ಠವಾದ ಹಾರವನ್ನ ಕೃಷ್ಣನ ಕೊರಳಿಗೆ ರುಕ್ಮಿಣಿ ದೇವಿ ಹಾಕಿದ್ದಾಳೆ. ಅದು ಎಲ್ಲ ಪುಷ್ಪಗಳಿಂದ ಅಲಂಕೃತವಾದಂತಹ ಹಾರ, ಅಂತ ಶ್ರೇಷ್ಠವಾದ ಹಾರವನ್ನ ಕೃಷ್ಣನಿಗೆ ಹಾಕ್ತಾ ಭಗವಂತನ ಪಾಣಿಗ್ರಹಣ, ಪಾಣಿಗ್ರಹಣದ ಮಹೋತ್ಸವ ಶುಭ ಸಂದರ್ಭ ನಡೆದಿದೆ. ಎಲ್ಲರೂ ಕೂಡ ಸಂಭ್ರಮದಿಂದ ಪಾಲ್ಗೊಂಡಿದ್ದಾರೆ. ಅಂತಹ ಕೃಷ್ಣ ರುಕ್ಮಿಣಿಯರ ವಿವಾಹದ ಶುಭ ಸಂದರ್ಭ. ಇನ್ನ ಮುಂದೆ ಕೃಷ್ಣನ ಅವತಾರಗಳು, ಹಾಗೆ ಕೃಷ್ಣನ ಬೇರೆ ಬೇರೆ ಅವತಾರಗಳು, ಕೃಷ್ಣನ ದ್ವಾರಕೆ, ಕೃಷ್ಣನ ಆ ಸಮುದ್ರ, ಎಲ್ಲವನ್ನು ಕೂಡ ವರ್ಣನೆ ಮಾಡಿದ್ದಾರೆ. ಹೀಗೆ ಕೃಷ್ಣ ರುಕ್ಮಿಣಿಯರನ್ನ ಆಪಾದ ಮಸ್ತಕ ಪರ್ಯಂತ ವರ್ಣನೆ ನಡೆದಿದೆ. ಇಲ್ಲಿಯ ತನಕ ಪೂರ್ವ ಕಥಾ ಪ್ರಸಂಗ. ಇನ್ನ ಹೀಗೆ ಕೃಷ್ಣನ ಹಾಗೂ ರುಕ್ಮಿಣಿಯರ ಭವ್ಯವಾದ ಚರಿತ್ರೆಯನ್ನ ಅದ್ಭುತವಾಗಿ ರಾಜರು ಇಲ್ಲಿಯ ತನಕ ವರ್ಣನೆ ಮಾಡಿ ನಂತರದಲ್ಲಿ ರಾಜರು ಹೇಳ್ತಾ ಇದ್ದಾರೆ. ಕಸ್ಮಾನ್ ಮುಖ್ಯತಮಾನವಾ ಮುರಭಿದ ಸರ್ವೋತ್ತಮತ್ವೇ ಪುರ ಯಃ ಪದ್ಮಾಸನ ದುರ್ಜಟಿ ಪ್ರಭೃತಿಭಿಃ ಕಾರ್ಯಾಕ್ಷಮೈ ಪ್ರಾರ್ಥಿತಃ ಗರ್ಭೇ ಗೀರ್ಭಿರವಿಷ್ಟುತ ಫಣಿಪಣೆ ನೃತ್ಯಂಶ್ಚ ಯಸ್ಯೇವಿತಃ ಸದ್ವೇಣುಂ ರಣಯಂಶ್ಚ ನಮ್ರತನುಭಿಃ ಯೋ ವಿಸ್ಮಿತೈರೀಕ್ಷಿತಃ. ರಾಜರು ಹೇಳ್ತಾರೆ, ಒಮ್ಮೆ ನೀವು ಕೃಷ್ಣಾವತಾರವನ್ನು ಮೊದಲಿನಿಂದ ಕೊನೆತನಕ ಚಿಂತನೆ ಮಾಡಿ. ಕೃಷ್ಣ ಯಾರು? ಅವನು ಸರ್ವೋತ್ತಮ. ಹೇಗೆ ಗೊತ್ತಾಗುತ್ತೆ ಸರ್ವೋತ್ತಮ ಅಂತ? ಕೃಷ್ಣಾವತಾರವನ್ನು ಮೊದಲಿನಿಂದ ಚಿಂತನೆ ಮಾಡ್ತಾ ಹೋದರೆ ಅವನು ಸರ್ವೋತ್ತಮ ಅಂತ ಹೆಜ್ಜೆ ಹೆಜ್ಜೆ ಗೊತ್ತಾಗತ್ತೆ ಅಂತ ರಾಜರು ಹೇಳ್ತಾರೆ. ಅದು ಹೇಗೆ ಗೊತ್ತಾಗತ್ತೆ ತೋರಿಸ್ತಾರೆ. ಕೃಷ್ಣ ಅವತಾರ ಮಾಡಿದ್ರು. ಅವತಾರ ಮಾಡುವ ಮೊದಲಿಗೆ ಏನಾಯ್ತು? ದೇವತೆಗಳೆಲ್ಲ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರು. ದೇವತೆಗಳು ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರಿಂದ ಏನರ್ಥ? ತಮ್ಮಲ್ಲಿ ಅಸಾಮರ್ಥ್ಯ ಇದೆ. ಭೂಮಿಯ ಭಾರವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಬ್ರಹ್ಮದೇವರಲ್ಲಿಲ್ಲ, ರುದ್ರದೇವರಲ್ಲಿಲ್ಲ, ಯಾರಲ್ಲೂ ಇಲ್ಲ. ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಯಾರಲ್ಲಿ? ಕೃಷ್ಣನಲ್ಲಿ, ನಾರಾಯಣನಲ್ಲಿ. ಅಂದ್ರೆ ಅವನು ನಾರಾಯಣ ಕೃಷ್ಣನಾಗಿ ಅವತರಿಸಿದ ಅಂದ್ರೆ ಅವನಲ್ಲಿ ಸಾಮರ್ಥ್ಯ ಇದೆ, ಇವರಲ್ಲಿ ಸಾಮರ್ಥ್ಯ ಇಲ್ಲ. ಅಂದ್ರೆ ಬ್ರಹ್ಮಾದಿ ದೇವತೆಗಳಿಂದ ಮಿಗಿಲಾದವ ಕೃಷ್ಣ ಅನ್ನೋದು ಅಲ್ಲಿ ಗೊತ್ತಾಯಿತು. ಒಂದು ಅದಾದ ಮೇಲೆ ಕೃಷ್ಣ ಏನು ಮಾಡಿದ? ಗರ್ಭದಲ್ಲಿದ್ದಾನೆ. ಗರ್ಭೇ ಗಿರ್ಭಿ ಅಭಿಷ್ಟುತಃ, ಗರ್ಭದಲ್ಲಿದ್ದಾಗ ಬ್ರಹ್ಮದೇವತೆಗಳು ಸತ್ಯವು ವ್ರತಂ ಸತ್ಯ ಪರಂ ತ್ರಿಸತ್ಯಂ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂದ್ರೆ ಗರ್ಭದಲ್ಲಿದ್ದಾಗಲೂ ಸ್ತೋತ್ರ ಮಾಡಿದ್ದಾರೆ ಅಂದ್ರೆ ಸ್ತೋತ್ರ ಮಾಡಿದವರು ದೇವತೆಗಳು, ಸ್ತೋತ್ರ ಮಾಡಿಸಿಕೊಂಡವ ಕೃಷ್ಣ, ಆದ್ದರಿಂದ ಅವರಿಗಿಂತ ದೊಡ್ಡವ ಅಂತ ಗೊತ್ತಾಯ್ತು. ಅದಾದ ಮೇಲೆ ಈಗ ನೋಡಿದಂತೆ ಕಳಿಂಗನ ಮರ್ದನ ಮಾಡುವುದರಿಂದ ಆ ಕಥಾ ಪ್ರಸಂಗದಿಂದಲೂ ಕೂಡ ನರ್ತನ ಮಾಡಿದ ಕೃಷ್ಣ ಹಾಡಿದವ ಪಕ್ಕವಾದ್ಯ ಅಂತಹ ಬ್ರಹ್ಮಾಡಿ ದೇವತೆಗಳಿಗೆ ದೊಡ್ಡವ ಅಂತ ಗೊತ್ತಾಯ್ತು. ಇದಾದ ಮೇಲೆ ಕೃಷ್ಣ ಏನ್ ಮಾಡಿದ, ವೇಣುಗಾನವನ್ನು ಮಾಡ್ತಾ ಇದ್ದಾನೆ ವೃಂದಾವನದಲ್ಲಿ ಮಧುರವಾಗಿ ವೇಣುಗಾನವನ್ನು ಮಾಡಿ, ವೇಣುಗಾನವನ್ನು ಮಾಡೋದರ ಮುಖಾಂತರ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ದೇವತೆಗಳೆಲ್ಲ ಬಂದು ನೋಡ್ತಾ ಇದ್ದಾರೆ ಕೃಷ್ಣನ ಮಹಿಮೆಯನ್ನ, ಸ್ತೋತ್ರ ಮಾಡ್ತಾ ಇದ್ದ, ಅದರಿಂದ ಅವನ ಸರ್ವೋತ್ತಮತ್ವ ಗೊತ್ತಾಗ್ತಾ ಇದೆ. ಹೀಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಭಗವಂತನ ಸರ್ವೋತ್ತಮತ್ವ ಅದರಿಂದ ಗೊತ್ತಾಗ್ತಾ ಇದೆ. ಅದಲ್ಲದೆ ಇನ್ನೊಂದು ಸಂದರ್ಭವನ್ನು ಹೇಳ್ತಾ, ಯಹ್ ಪ್ರಾದಾನ್ ಮುಚುಕುಂದ ಭೂಮಿಪತೆಯೇ ತೈರ್ ನಿದ್ರಿತಾಯಾಪ್ಯಲಂ. ಮುಚುಕುಂದನ ಸ್ಥಳಕ್ಕೆ ಕೃಷ್ಣ ಹೋದ, ಅಲ್ಲಿ ಮುಚುಕುಂದನನ್ನು ಅನುಗ್ರಹ ಮಾಡಿದ. ಹಿಂದೆ ಇದೇ ಮುಚುಕುಂದ ದೇವತೆಗಳೊಟ್ಟಿಗೆ ಯುದ್ಧವನ್ನು ಮಾಡಿ ದೈತ್ಯರನ್ನು ನಿಗ್ರಹಿಸಿ ದೇವತೆಗಳು ವರವನ್ನು ಪಡೆದುಕೊಂಡ. ವರವನ್ನ ಪಡೆದುಕೊಳ್ಳಬೇಕಾದ್ರೆ ಕೇಳ್ತಾ ಇರ್ತಾರೆ, ದೇವತೆಗಳು ಹೇಳಿದ್ರೆ ನಿಮ್ಗೆ ಬೇಕಾದ ವರವನ್ನು ಕೇಳಿಕೋ, ಆದ್ರೆ ಒಂದು ಮೋಕ್ಷದ ಹೊರತಾಗಿ ವರವನ್ನು ಕೇಳಿಕೋ ಅಂತ ಎಲ್ಲ ದೇವತೆಗಳು ಹೇಳಿದರು. ಅಂದ್ರೆ ಮೋಕ್ಷ ಕೊಡುವ ಸಾಮರ್ಥ್ಯ ನಮ್ಮಲ್ಲಿಲ್ಲ, ಮೋಕ್ಷದ ಹೊರತಾಗಿ ಬೇರೆ ವರವನ್ನು ಕೇಳಿಕೋ. ಕೃಷ್ಣ ಬಂದ, ಮುಚುಕುಂದ ಅನುಗ್ರಹ ಮಾಡಿದ. ಏನು ವರವನ್ನು ಕೊಟ್ಟ? ಮೋಕ್ಷವನ್ನೇ ಕರುಣಿಸಿದ. ಉಳಿದ ದೇವತೆಗಳು ಯಾರಿಗೂ ಕೊಡ್ಲಿಕ್ಕೆ ಆಗದಂತಹ ಮೋಕ್ಷವನ್ನ ಕೃಷ್ಣ ಕರುಣಿಸಿದ, ಆದ್ದರಿಂದ ಕೃಷ್ಣ ಸರ್ವೋತ್ತಮ ಅಂತ ಅದರಿಂದ ತಿಳಿತಾ ಇದೆ ಅಂತ ಹೀಗೆ ಅನೇಕ ಸಂದರ್ಭಗಳನ್ನು ಉಲ್ಲೇಖ ಮಾಡ್ತಾ ರಾಜರು ಕೃಷ್ಣ ಒಂದೊಂದು ಹೆಜ್ಜೆಗೆ ಕೂಡ ಅವನು ಸರ್ವೋತ್ತಮ ಅಂತನ್ನೋದು ಅವನ ಚರಿತ್ರೆಯಿಂದ ಗೊತ್ತಾಗಿದೆ ಅಂತ ರಾಜರು ತೋರಿಸ್ತಾ ಇರ್ತಾರೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ದೇವತೆಗಳಲ್ಲಿ ಯಾರಲ್ಲೂ ಕೂಡ ಭೇದ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಕೃಷ್ಣ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ, ಆದ್ದರಿಂದ ಅವರಲ್ಲಿ ಭೇದವೇ ಇಲ್ಲ. ಆದ್ದರಿಂದ ಕೃಷ್ಣ ಅವರಲ್ಲಿ ಸರ್ವೋತ್ತಮ ಗೊತ್ತಾಯ್ತು ಅಂದ್ರೆ ಶಿವ ಸರ್ವೋತ್ತಮ ಅಂದ್ರೂ ಸಿದ್ಧ ಆಯ್ತು. ಯಾಕೆ? ಕೃಷ್ಣ ಶಿವರಲ್ಲಿ ಯಾರಲ್ಲೂ ಭೇದ ಇಲ್ಲ. ಹಾಗಾದ್ರೆ ಈಗ ಕೃಷ್ಣ ಕೈಲಾಸಕ್ಕೆ ಹೋದ, ತಪಸ್ಸಿಗೆ ಅಂತ ಹೋದ, ತಪಸ್ಸಿಗೆ ಅಂತ ಹೋದದ್ದರಿಂದ ಸರ್ವೋತ್ತಮ ಅಂತ ಕೃಷ್ಣನ ಹೇಳಿ ಬರೋದಿಲ್ಲಲ್ಲ ಅಂತ ಪ್ರಶ್ನೆ. ಯಾಕೆ? ಮಗನನ್ನ ಪಡೆಯುವ ಸಾಮರ್ಥ್ಯ ಇಲ್ಲದ ಕೃಷ್ಣ ತನ್ನಿಗೆ ಮಕ್ಕಳು ಬೇಕು ಅಂತ ಕೈಲಾಸಕ್ಕೆ ತಪಸ್ಸನ್ನು ಮಾಡಿದ. ತಪಸ್ಸನ್ನು ಮಾಡಿದಾಗ ಕೃಷ್ಣ ಅದರಿಂದ ರುದ್ರದೇವರ ಅನುಗ್ರಹದಿಂದ ಮಗನನ್ನ ಪ್ರದ್ಯುಮ್ನನ್ನ ಪಡಿತಾ ಇರ್ತಾನೆ. ಆದ್ದರಿಂದ ಕೃಷ್ಣ ಸರ್ವೋತ್ತಮಲ್ಲ ಅಂತ ಸಿದ್ಧ ಆಯ್ತಲ್ಲ ಅಂತಂದ್ರೆ ಅದಕ್ಕೆ ರಾಜರು ಹೇಳ್ತಾರೆ, ಪ್ರದ್ಯುಮ್ನನ್ನ ಪಡೆಯುವುದಕ್ಕೆ ಕೃಷ್ಣನಿಗೆ ಆ ರುದ್ರದೇವರ ಅನುಗ್ರಹದ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಕೈಲಾಸಕ್ಕೆ ಹೋಗಿದ್ದು ತಪಸ್ಸು ಮಾಡಿದ್ದಿದೆ ಅಲ್ಲ, ತಪಸ್ಸನ್ನು ಮಾಡಿದ್ದಿದೆ ಅಂತಂದ್ರೆ ಇವಾಗ ಏನಾಯ್ತು? ಕೈಲಾಸಕ್ಕೆ ಕೃಷ್ಣ ಹೋದ, ರುದ್ರದೇವರನ್ನ ಕುರಿತು ತಪಸ್ಸನ್ನು ಮಾಡಿದ ಅಂತಂದ್ರೆ ರುದ್ರದೇವರು ಕೃಷ್ಣ ಒಂದು ಅಂತಾಗಲಿಲ್ಲ. ಈಶ ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿ ಐಕ್ಯ ಇದೆ ಅಂತ ಏನು ಹೇಳ್ತಾರೆ ಇದು ಇವಾಗ ಸಿದ್ಧ ಆಗೋದಿಲ್ಲ. ಯಾಕೆ? ರುದ್ರದೇವರನ್ನ ಕುರಿತು ಕೃಷ್ಣ ತಪಸ್ಸನ್ನು ಮಾಡಿದೆ ಅಂದ್ರೆ ರುದ್ರನಿಗೆ ಕೃಷ್ಣನಿಗೆ ಭೇದ ಸಿದ್ಧ ಆಯ್ತು. ಈಗ ನೀವೇನು ಹೇಳಬೇಕು? ಕೃಷ್ಣನಿಗೂ ರುದ್ರದೇವರಿಗೆ ಐಕ್ಯ ಇದೆ ಅಂತನ್ನುವ ಹೇಳುವಂತಹ ವ್ಯಕ್ತಿಗಳು ಏನ್ ಹೇಳಬೇಕು? ಇಲ್ಲ, ಐಕ್ಯವೇ ಇದೆ. ಐಕ್ಯ ಇದ್ದರೂ ಕೂಡ ಕೃಷ್ಣ ರುದ್ರದೇವರ ಕುರಿತು ತಪಸ್ಸನ್ನು ಮಾಡಿದ. ಯಾಕೆ ತಪಸ್ಸನ್ನು ಮಾಡಿದ? ಅದು ಸುಮ್ಮನೆ ನಟನೆ, ಲೀಲೆ. ಲೀಲೆ ಅಂತ ಹೇಳಬೇಕು ತಾನೆ. ನೀವೇನ್ ಹೇಳಬೇಕು? ಕೃಷ್ಣನಿಗೂ ರುದ್ರನಿಗೂ ಎಲ್ಲರಿಗೂ ಅಭೇದವನ್ನು ಹೇಳುವಂತಹ ನೀವು ಅದನ್ನು ಲೀಲೆ ಅಂತ ಹೇಳಬೇಕು. ರಾಜರು ಹೇಳ್ತಾರೆ, ನೀವು ಅದನ್ನು ಲೀಲೆ ಅಂತ ಹೇಳ್ತೀವಿ, ನಾವು ಅದನ್ನ ಏನಂತ ಹೇಳ್ತೀವಿ ಅಂತಂದ್ರೆ ಏನಿಲ್ಲ, ಪೌತ್ರಾಲಯ ಪ್ರಾಪ್ತಿ ಮುಪೇಕ್ಷಯಾಮಹ. ನಾವೇನ್ ಹೇಳ್ತೇವೆ? ಅದು ಮತ್ತಿನ್ನೇನಲ್ಲ, ಕೃಷ್ಣ ಅವನಿಗೆ ಮೊಮ್ಮಗನ್ ನೋಡಬೇಕು ಅಂತ ಅಪೇಕ್ಷೆ ಆಯ್ತು. ಬಹಳ ದಿವಸ ಆಗಿತ್ತು ಕೃಷ್ಣ ಭೂಮಿಗೆ ಬಂದು ಮೊಮ್ಮಗನ್ ನೋಡಬೇಕು ಅಂತ ಅಪೇಕ್ಷೆ ಆಯ್ತು, ಅದಕ್ಕೆ ಕೈಲಾಸಕ್ಕೆ ಹೋದ. ಹೊರತುನು ಪ್ರದ್ಯುಮ್ನ ಪಡೀಲಿಕ್ಕೆ ಅಂತ ಕೈಲಾಸಕ್ಕೆ ಹೋಗಿದ್ದಲ್ಲ. ಮೊಮ್ಮಗ ತಾನೆ ರುದ್ರದೇವರು, ಮಗ ಬ್ರಹ್ಮ, ಅವರ ಮಗ ರುದ್ರ. ಆದ್ರಿಂದ ಮೊಮ್ಮಗ ರುದ್ರದೇವ, ಮೊಮ್ಮಗನ ಮೇಲೆ ಭಾರಿ ಅಜ್ಜನಿಗೆ ಪ್ರೀತಿ. ಆದ್ದರಿಂದ ಅಜ್ಜನಾದಂತಹ ಕೃಷ್ಣ ಅವನು ಮೊಮ್ಮಗ ನೋಡಬೇಕು ಅಂತ ಕೈಲಾಸಕ್ಕೆ ಹೋದ. ಅಲ್ಲ, ಕೈಲಾಸ ತಪಸ್ಸನ್ನು ಮಾಡಿ ಪ್ರದ್ಯುಮ್ನ ಪಡೆದದ್ದು ಅಂತಿದೆಯಲ್ಲ, ಅದೆಲ್ಲವೂ ಕೂಡ ಸುಮ್ಮನೆ. ಯಾಕೆ ಗೊತ್ತಾ? ಇದೇ ಪ್ರದ್ಯುಮ್ನನ್ನ ಕೃಷ್ಣ ಹಿಂದೇನು ಮಾಡಿದ್ದಾನೆ, ಮನಸ್ಸಿನಿಂದ ಸೃಷ್ಟಿ ಮಾಡಿದ್ದಾನೆ. ಜರಾಸಂಧನಟ್ಟು ಯುದ್ಧ ನಡೆಯುವ ಸಂದರ್ಭದಲ್ಲಿ ಯುದ್ಧ ನಡೀತಾ ಇದ್ದ ಕೃಷ್ಣ ಅಂತಾನೆ, ಈ ಜರಾಸಂಧನಟ್ಟು ನಾನೇನು ಯುದ್ಧ ಮಾಡೋದು? ಯಾವತ್ತು ಸಮವಾಂತ ಫಲ ಇರುವಂತಹಲ್ಲಿ ಯಾವತ್ತು ಯುದ್ಧ ಸರಿ ಹೊಂದತ್ತೆ? ಈ ಜರಾಸಂಧ ಕ್ಷುಲ್ಲಕ, ಅವನಲ್ಲಿ ಯಾವ ಬಲವೂ ಕೂಡ ಇಲ್ಲ, ಅವನಲ್ಲಿ ನಾನೇನು ಯುದ್ಧ ಮಾಡೋದು ಅಂತ ಕೃಷ್ಣ ಏನು ಮಾಡ್ತಾ ಇದ್ದಾನೆ? ಮನಸ್ಸಿನಿಂದ ಪ್ರದ್ಯುಮ್ನನ್ನು ಸೃಷ್ಟಿ ಮಾಡಿದ, ಕಾಮನನ್ನ ಸೃಷ್ಟಿ ಮಾಡಿದ. ಅವಾಗ ಇಲ್ಲಿದ್ದ ರುದ್ರದೇವರು ಎಲ್ಲಿ ರುದ್ರದೇವರು ವರ ಕೊಟ್ಟಿದ್ರು, ಆದ್ರಿಂದ ಯಾವ ವರವೂ ಇಲ್ಲ. ಹಾಗೆ ಪ್ರದ್ಯುಮ್ನನ್ನ ಹಿಂದೆ ಸೃಷ್ಟಿ ಮಾಡಿದ ಕೃಷ್ಣ, ಅದೇ ಪ್ರದ್ಯುಮ್ನ ಹೀಗೆ ಮತ್ತೆ ತನ್ನ ಇಚ್ಛೆಯಿಂದ ಸೃಷ್ಟಿ ಮಾಡ್ತಾ ಇದ್ದಾನೆ. ಆದ್ದರಿಂದ ಅವನಿಗೆ ಯಾವ ವರವೂ ಕೂಡ ವರದ ಅವಶ್ಯಕತೆಯೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮನನ್ನ ಹಿಂದೆ ನಾಭಿಯಿಂದ ಸೃಷ್ಟಿ ಮಾಡುವಾಗ ಅಲ್ಲೆಲ್ಲಿದ್ದ ರುದ್ರದೇವರು, ತದೀಯ ಫಲಾಂತರ ಜನ್ಮಭೂಮಿ. ಆ ಬ್ರಹ್ಮದೇವರು ಹುಟ್ಟಿನಿಂದ ಹುಟ್ಟಿದವರು, ಅದೇ ಗಂಟು ಹಾಕಿದಾಗ ರುದ್ರದೇವರು ಹುಟ್ಟಿದವರು. ಅವರು ಆ ರುದ್ರದೇವರು ಅವರ ಅಪ್ಪನ ಹುಟ್ಟಿಗೆ ಅವರಪ್ಪ ಕಾರಣ ಆಗಬೇಕಾದ್ರೆ ಕಾರಣ ಆಗುತ್ತಾರಾ ಅಂತ ಕೇಳ್ತಾ ಇದ್ದ. ರುದ್ರದೇವರು ಕೃಷ್ಣ ಮಗ ಪಡೀಬೇಕಾದ್ರೆ ಕಾರಣರಾದರು, ಅವರು ವರವನ್ನು ಕೊಟ್ಟರು ಅಂತ ಹೇಳಿದಾಗ ರಾಜರು ಕೇಳ್ತಾರೆ ರುದ್ರದೇವರು ಕೃಷ್ಣನಿಗೆ ಮಗನನ್ನು ಪಡಿಬೇಕಾದ ಕಾರಣರಾಗ್ತಾರೋ? ಯಾಕೆ? ರುದ್ರದೇವರು ಬ್ರಹ್ಮದೇವರು ಹುಬ್ಬಿನಿಂದ ಹುಟ್ಟಿದವರು, ಅವರ ಅಪ್ಪ ಬ್ರಹ್ಮದೇವರು. ಆ ಬ್ರಹ್ಮನ ಹುಟ್ಟಿಗೆ ಅವನ ಅಪ್ಪನಿಗೆ ಅಂದ್ರೆ ಬ್ರಹ್ಮನ ತಂದೆ ಅಂತ ಕೃಷ್ಣನಿಗೆ ಅವನ ಮೊಮ್ಮಗ ಕಾರಣನಾಗಲಿಕ್ಕೆ ಸಾಧ್ಯನಾ? ಆದ್ದರಿಂದ ಅಂತ ರುದ್ರದೇವರು ಕಾರಣನೇ ಅಲ್ಲ, ಪ್ರದ್ಯುಮ್ನನ ಭಗವಂತನ ಇಚ್ಛೆಯಿಂದ ಸೃಷ್ಟಿ ಮಾಡಿದ್ದಾನೆ. ಹಾಗಾದ್ರೆ ಅಲ್ಲಿ ಹೋಗಿದ್ದು ಸುಮ್ಮನೆ ವಿಡಂಬನೆ. ರಾಜರು ಕೇಳ್ತಾರೆ, ಇಲ್ಲ ಅದು ನಟನೆ ಅಲ್ಲ, ಅದು ನಿಜವಾಗಿ ತಪಸ್ಸಿಗೆ ಅಂತ ಹೋಗಿದ್ದಾರೆ, ಯಾಕೆ ಹೇಳಬಾರದು ನೀವು? ನಿಮ್ಮ ದೇವರ ಬಗ್ಗೆ ಏನಾದ್ರೂ ಆಕ್ಷೇಪ ಬಂದಾಗ ಇಲ್ಲ ನಮ್ಮ ದೇವರದೆಲ್ಲವೂ ಕೂಡ ಆಟ ಅಂತ ಹೇಳ್ತೇವೆ. ಬೇರೆಯವ್ರ ಬಗ್ಗೆ ಹೇಳ್ಬೇಕಾದ್ರೆ ನೋಡಿ, ಬುದ್ಧದೇವರು ಪ್ರಾರ್ಥನೆ ಮಾಡಿದ್ದಾರೆ, ಅದ್ಯಾವುದನ್ನ ಆಟ ಅಂತ ಹೇಳೋದಿಲ್ಲ. ನೀವೇನ್ ಮಾಡ್ತೀರಿ? ರುದ್ರದೇವ ಪ್ರಾರ್ಥನೆ ಮಾಡಿದ್ದು ನಿಜವಾದ ಪ್ರಾರ್ಥನೆ, ಕೃಷ್ಣ ಪ್ರಾರ್ಥನೆ ಮಾಡಿದ್ದು ಅದು ವಿಡಂಬನೆ ನಟನೆ ಅಂತ. ಇದು ಯಾಕೆ ಪಕ್ಷಪಾತ ಯಾಕೆ ಮಾಡ್ತೀವಿ? ಕೃಷ್ಣನಲ್ಲಿ ಆಗ್ಬೇಕಾದ್ರೆ ಹಾಗೆ, ರುದ್ರದೇವರಲ್ಲಿ ಆಗ್ಬೇಕಾದ್ರೆ ಹಾಗೆ. ಯಾಕೆ? ನಿಮ್ಗೆ ಸ್ವಲ್ಪ ಪಕ್ಷಪಾತ ಇದೆ. ಕೃಷ್ಣ ಸರ್ವೋತ್ತಮ ಅಂತ ನೀವು ಮೊದಲೇ ಮನಸ್ಸಿನಲ್ಲಿ ದೃಢವಾದ ನಂಬಿಕೆಯನ್ನು ಮಾಡಿಕೊಂಡು ಅದಕ್ಕೆ ಸರಿಯಾಗಿಲ್ಲ ಹೊಂದಾಣಿ ಮಾಡ್ಕೊಳ್ತಾ ಇದ್ದೀರಿ ಅಂತಂದ್ರೆ, ಅದಕ್ಕೆ ರಾಜರು ಹೇಳ್ತಾರೆ ಕೃಷ್ಣನಲ್ಲಿ ಇದೆಲ್ಲ ವಿಡಂಬನೆ ಅಂತ ಹೇಳಬೇಕಾಗತ್ತೆ. ಯಾಕೆ ಗೊತ್ತಾ? ಯಾಕೆ ಅಂತಂದ್ರೆ ಅದಕ್ಕೆ ರಾಜರು ಹೇಳ್ತಾರೆ ಯುಧಿಷ್ಠಿರಸ್ಯಾಲಯಮೇವ ಗಚ್ಚನ್ ತಥಾ ದ್ವಿಜಾದೀನ್ಯಮಿರ ಸಮರ್ಚನ್ ತಥೋಪಿ ನೀತ ಕಿಮಯಂ ಮೃಲೋಕೆ ನರಾನುತರಾರ್ಥಮಿದಂ ಹಿ ಸರ್ವಂ. ರುದ್ರದೇವರ ಮನೆಗೆ ಹೋಗಿದ್ದು ವಿಡಂಬನೆ ಅಲ್ಲ ಅಂತಂದ್ರೆ, ಅಂದ್ರೆ ಅವನು ಮಾಡಿದ್ದು ನಿಜವಾಗಿ ರುದ್ರದೇವರ ಹತ್ರ ಹೋಗಿದ್ದು, ಪ್ರಾರ್ಥನೆ ಮಾಡಿದ್ದು, ತಪಸ್ಸನ್ನು ಮಾಡಿದ್ದು ನಿಜವಾಗಿ. ಹಾಗಾದ್ರೆ ಕೃಷ್ಣ ಏನ್ ಮಾಡ್ತಾನೆ ಅದೆಲ್ಲ ನಿಜ, ಪ್ರಾರ್ಥನೆ ಮಾಡಿದ್ದೆಲ್ಲ ನಿಜ, ಅವನು ಅವರಿಗಿಂತ ಚಿಕ್ಕವ. ಹಾಗಾದ್ರೆ ಇದೇ ಕೃಷ್ಣ ಏನು ಮಾಡಿದ? ಧರ್ಮರಾಜ ರಾಜಸೂಯಾಗವನ್ನು ಮಾಡಿದಾಗ ಕೃಷ್ಣ ಏನು ಮಾಡಿದ? ಬಂದ ಬ್ರಾಹ್ಮಣರ ಪಾದ ತೊಳೆದ. ಎಲ್ಲ ಬ್ರಾಹ್ಮಣರ ಪಾದವನ್ನ ಕೃಷ್ಣ ತೊಳಿತಾ ಇದ್ದಾನೆ, ಅವರ ಎಂಜಲನ್ನ ಬಳಿದ ಕೃಷ್ಣ. ಅಂದ್ರೆ ಎಲ್ಲ ಬ್ರಾಹ್ಮಣರ ಪಾದವನ್ನು ತೊಳೆದ ಕೃಷ್ಣ, ಆ ಬ್ರಾಹ್ಮಣ ಎಲ್ಲಿಗಿನ ಚಿಕ್ಕವನ್ನು ತಪ್ತೀರಾ? ರುದ್ರದೇವರ ತಪಸ್ಸನ್ನ ಮಾಡಿ ರುದ್ರದೇವರ ಮಗನನ್ನು ಪಡೆದ ಕೃಷ್ಣ ಅಂತ ಹೇಳುವಂತಹ ನೀವು ಅವನಿಗಿಂತ ಚಿಕ್ಕವ ಅಂತ ಹೇಳಬೇಕಾದ್ರೆ ಬ್ರಾಹ್ಮಣರ ಸೇವೆಯನ್ನು ಕೃಷ್ಣ ಮಾಡಿದ್ದಾನೆ, ಆ ಬ್ರಾಹ್ಮಣರಿಗಿಂತ ಕಷ್ಟ ಸಂದಮ ಅಂತ ಹೇಳ್ತೀರೇನು? ಹೇಳಿ ಸಾಧ್ಯ ಇಲ್ಲ. ಯಾಕೆ? ಈ ಯಾವ ಬ್ರಾಹ್ಮಣರಲ್ಲಿ ಇಲ್ಲದ ಸಾಮರ್ಥ್ಯ, ಇಲ್ಲದಂತಹ ಶಕ್ತಿ ಅದೆಲ್ಲವೂ ಕೂಡ ಕೃಷ್ಣನಲ್ಲಿದೆ. ಆದ್ದರಿಂದ ಅವರೆಲ್ಲರಿಗಿಂತ ಮಿಗಿಲಾದ ಕೃಷ್ಣ ಅಂತ ಒಪ್ಪೇ ಹೋಗ್ತೀರಿ. ಹಾಗಾದ್ರೆ ಇದು ಕೂಡ ವಿಡಂಬನೆ ಅಂತ ಹೇಳಬೇಕು. ಅಲ್ಲ, ರುದ್ರದೇವರದ್ದನ್ನು ವಿಡಂಬನೆ ಅಂತ ಯಾಕೆ ಹೇಳಬಾರದು ಅಂತಂದ್ರೆ, ರುದ್ರದೇವರ ವಿಡಂಬನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಅಂತಂದ್ರೆ ಪುರೋಗ್ರ ಭಸ್ಮ ಸುರಘಾತ ಕಾಲೆ ನರಹಾನುಕಾರಸ್ತಿ ಕಾಸ್ತಿ ಯುಕ್ತಿ. ರಾಜರು ಹೇಳ್ತಾರೆ, ಅಲ್ಲ ವೃಕಾಸುರನಿಗೆ ಭಸ್ಮಾಸುರನಿಗೆ ವರವನ್ನು ಕೊಟ್ಟುಬಿಟ್ರು ರುದ್ರದೇವರು. ನೀನು ಯಾರ ತಲೆ ಮೇಲೆ ಕೈಯನ್ನು ಇಡುತ್ತೀಯೋ ಅವನು ಸುಟ್ಟು ಭಸ್ಮನಾಗ್ತಾನೆ ಅಂತ ವರವನ್ನು ಕೊಟ್ಟರು. ಅಂತಹ ವರವನ್ನು ಕೊಟ್ಟಂತಹ ರುದ್ರದೇವರು ಭಸ್ಮಾಸುರ ಬಂದ, ನಾನು ನಿನ್ನ ತಲೆ ಮೇಲೆ ಕೈಯನ್ನ ಇಟ್ಟು ಪರೀಕ್ಷೆ ಮಾಡ್ತೇನೆ ಅಂತ ಬಂದಾಗ ಅಯ್ಯೋ ನನ್ನ ತಲೆ ಮೇಲೆ ಕೈ ಇಡ್ತಾನೆ ಅಂತ ರುದ್ರದೇವರು ಧಾವಿಸಿಕೊಂಡು ಬರ್ತಾ ಇದ್ದಾರೆ. ಯಾಕೆ? ತಮ್ಮನ ರಕ್ಷಣೆ ಮಾಡೋ ಸಲ ತಮ್ಮಲ್ಲೇ ಇಲ್ಲ. ಬಂದದ್ದು ಎಲ್ಲಿಗೆ? ಭಗವಂತನ ಹತ್ರ ಬಂದರು. ಅಲ್ಲಿ ಕೃಷ್ಣನೇ ರಕ್ಷಣೆ ಮಾಡಿದ. ಆದ್ದರಿಂದ ತಮ್ಮನ್ನ ರಕ್ಷಣೆ ಮಾಡುವ ಸಾಮರ್ಥ್ಯ ಇಲ್ಲದಂತಹ ರುದ್ರದೇವರು ಹೇಗೆ ಭಗವಂತನಿಗೆ ದೊಡ್ಡವರಾಗಲಿ ಸಾಧ್ಯ? ಆದ್ದರಿಂದ ಭಗವಂತನೇ ಸರ್ವೋತ್ತಮ ಅಂತ ಹೀಗೆ ಮುನೇಶ್ಚ ಸತ್ತತ್ವ ವಿಚಾರ ಹೇತು. ಹೌದು, ರುದ್ರದೇವರು ಸರ್ವೋತ್ತಮರು ಅಂತ ಹೇಳಬೇಕಾದ್ರೆ ಆ ಋಷಿಗಳು ಭೃಗು ಋಷಿಗಳು ಅವರು ಯಾರು ಸರ್ವೋತ್ತಮ ಪರೀಕ್ಷೆ ಮಾಡಲಿಕ್ಕೆ ಹೋದವರು. ಸರ್ವೋತ್ತಮರು ಯಾರು ಅಂತ ನೀವು ವಿಚಾರ ಮಾಡ್ತಾ ಇದ್ದೀರಿ, ನಮ್ಮ ಎಲ್ಲರಿಗಿಂತ ಬುದ್ಧಿವಂತರು ತಾನೆ ಆ ಭೃಗು ಋಷಿಗಳು. ಅವ್ರ ಭೃಗು ಋಷಿಗಳು ಪರೀಕ್ಷೆಗೆ ಅಂತ ಹೋದಾಗ ಏನಾಯ್ತು? ರುದ್ರದೇವರು ಸಿಟ್ಟಿಗೆದ್ದರು, ಶಾಪ ಕೊಳ್ಳಿಗೆ ಬಂದರು, ಇಷ್ಟೆಲ್ಲ ಆಯ್ತು, ತ್ರಿಶೂಲದಿಂದ ಚುಚ್ಚಲಿಕ್ಕೆ ಅಂತ ಬರ್ತಾ ಇದ್ದಾರೆ. ಆವಾಗ ರುದ್ರದೇವರು ಶಾಪಕ್ಕೆ ಅವರೇ ಒಳಗಾಗಿದ್ದಾರೆ. ಹೀಗೆ ಅನೇಕ ಪ್ರಸಂಗಗಳಿಂದ ನಮಗೆ ತಿಳಿತಾ ಇದೆ, ಅಲ್ಲಿ ಜ್ಞಾನಿಗಳಾದ ಭೃಗು ಋಷಿಗಳು ಏನ್ ತೀರ್ಮಾನ ಮಾಡಿದ್ದಾರೆ? ವಿಷ್ಣು ಸರ್ವೋತ್ತಮ, ಹರಿಯೇ ಸರ್ವೋತ್ತಮ, ನಂತರದಲ್ಲಿ ಬ್ರಹ್ಮದೇವರು, ನಂತರದಲ್ಲಿ ರುದ್ರದೇವರು ಅಂತ ಆ ಭೃಗು ಋಷಿಗಳು ತೀರ್ಮಾನ ಮಾಡಿದ್ದಾರೆ. ಅದರಿಂದ ಹರಿಯೇ ಸರ್ವೋತ್ತಮ ಅಂತ ಸಿದ್ಧ ಆಗ್ತಾ ಇದೆ ಅಂತ ಹೀಗೆ ಅನೇಕ ಸಂದರ್ಭಗಳಿಂದ ಅದನ್ನ ತೋರಿಸಿಕೊಡ್ತಾ ಇದ್ದಾರೆ. ಹೀಗೆ ಭಗವಂತನ ಕೃಷ್ಣನ ಚರಿತ್ರೆಯನ್ನ ವಿಶದವಾಗಿ ವರ್ಣನೆ ಮಾಡಿ ಭಗವಂತ 16,108 ಜನರನ್ನ ಮದುವೆಯಾಗಿ ಅನೇಕ ಜನ ಮಡದಿಯರು, ಅನೇಕ ಜನ ಮಕ್ಕಳು ಮೊಮ್ಮಕ್ಕಳಿಂದ ಪರಿವೃತನಾದಂತಹ ಕೃಷ್ಣ ದ್ವಾರಕಾಪಟ್ಟಣದಲ್ಲಿ ವಿರಾಜಮಾನನಾಗಿದ್ದಾನೆ, ಸರ್ವೋತ್ತಮನಾದ ದೇವದೇವ ಅಂತ ಅವನನ್ನು ವರ್ಣನೆ ಮಾಡ್ತಾ, ಅಂತಹ ಕೃಷ್ಣ ಅವನಿಗೆ ಪ್ರದ್ಯುಮ್ನ ಮಗ, ಹಿರಿಯ ಮಗ ಅವನಿಗೆ ಪ್ರದ್ಯುಮ್ನ. ಪ್ರದ್ಯುಮ್ನ ಅಂತ ಅವನ ಹೆಸರು, ಅದು ಸರಿಯಾಗಿದೆ. ಯಾಕೆಂದ್ರೆ ಪ್ರದ್ಯುಮ್ನ, ದ್ಯುಮ್ನ ಅಂದ್ರೆ ಸಂಪತ್ತು. ತಾರುಣ್ಯ ಲಾವಣ್ಯ ಸುವೀರ್ಯ ಧೈರ್ಯ ಕಾರುಣ್ಯ ಮುಖ್ಯೈ ದ್ರವಿಣೈ ಪ್ರಕೃಷ್ಟ ಪ್ರದ್ಯುಮ್ನ ನಾಮಾರ್ಥಮಸೋ ಕುಮಾರ ಪ್ರದ್ಯುಮ್ನ ಮುಖ್ಯಾಂಶಯುತ ವಿಪರತಿ. ರಾಜರು ಹೇಳ್ತಾರೆ ಅವನು ಪ್ರದ್ಯುಮ್ನ, ನಿಜವಾಗಿ ಪ್ರದ್ಯುಮ್ನ. ಯಾಕೆ? ದ್ಯುಮ್ನ ಅಂದ್ರೆ ಸಂಪತ್ತು, ಪ್ರದ್ಯುಮ್ನ ಪ್ರಕೃಷ್ಟವಾದ ಸಂಪತ್ತು. ಎಂತಹ ಸಂಪತ್ತು? ಒಳ್ಳೆಯ ತಾರುಣ್ಯ ಯೌವನ, ಯಾಕೆ ಗೊತ್ತಾ, ಪ್ರದ್ಯುಮ್ನ ತಾರುಣ್ಯವನ್ನು ಯಾಕೆ ಅಷ್ಟು ಹೊಗಳಬೇಕು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಅವನು 16 ವರ್ಷ ತರುಣನಾದ. ಪ್ರದ್ಯುಮ್ನ 4ನೇ ವರ್ಷಕ್ಕೆ 16 ವರ್ಷ ತರುಣನಾಗಿ ಬಿಟ್ಟಿದ್ದಾನೆ. ಆದ್ದರಿಂದ ಒಳ್ಳೆಯ ತಾರುಣ್ಯ ಅವನಲ್ಲಿದೆ, ಒಳ್ಳೆಯ ರೂಪ ಅವನಲ್ಲಿದೆ, ಹಾಗೆ ಒಳ್ಳೆಯ ಬಲ, ಒಳ್ಳೆಯ ಕೀರ್ತಿ, ಈ ಎಲ್ಲ ಸಂಪತ್ತುಗಳಿಂದ ಪೂರ್ಣನಾದವ. ಆದ್ದರಿಂದ ಪ್ರದ್ಯುಮ್ನ ಪ್ರಕಷ್ಟವಾದ ಕಾಂತಿ, ಪ್ರಕಷ್ಟವಾದಂತಹ ಸಂಪತ್ತು ಉಳ್ಳಂಥವ್ರು ಪ್ರದ್ಯುಮ್ನ. ಮತ್ತೊಂದು ಕಾರಣ ನಿಮ್ಮ ಪ್ರದ್ಯುಮ್ನ ಯಾಕೆ ಅಂತಂದ್ರೆ, ಪ್ರದ್ಯುಮ್ನ ಅಂದ್ರೆ ಭಗವಂತ ಪ್ರದ್ಯುಮ್ನ, ಆ ಪ್ರದ್ಯುಮ್ನ ಅನಿರುದ್ಧ ಪ್ರದ್ಯುಮ್ನ, ಆ ಪ್ರದ್ಯುಮ್ನ ಆವೇಶ ಈ ಪ್ರದ್ಯುಮ್ನಲ್ಲಿದೆ, ಆದ್ದರಿಂದ ಇವನು ಪ್ರದ್ಯುಮ್ನ ಅಂತ ಹೇಳ್ತಾ ಇದ್ದ. ಆದ್ದರಿಂದ ಇವನು ಪ್ರದ್ಯುಮ್ನ ಅಂತ ಅನಿಸ್ಕೊಂಡಿದ್ದಾನೆ. ಆ ಪ್ರದ್ಯುಮ್ನ ಮಡದೆ ರುಗ್ಮವತಿ ಅಂತ, ಸರುಗ್ಮವತ್ಯಾಂ ಕಿಲ ರುಗ್ಮ ಪುತ್ರ್ಯಾಂ, ರುಗ್ಮನ ಮಗಳು ರುಗ್ಮಿ ಏನಿದ್ದಾನೆ, ಯಾರು ರುಗ್ಮಿಣಿ ಅಣ್ಣ, ರುಗ್ಮಿಣಿಯ ಸಹೋದರನ ಮಗಳು ರುಗ್ಮವತಿ ಅಂತ. ಕೃಷ್ಣ ಭೀಷ್ಮಕನ ಮಗಳಾದಂತಹ ರುಗ್ಮಿಣಿಯನ್ನು ಪಡೆದ. ಪ್ರದ್ಯುಮ್ನ ಮಡದಿ ಯಾರು, ರುಗ್ಮವತಿ ಅಂದ್ರೆ ಆ ರುಗ್ಮಿಯ ಮಗಳು. ಆ ರುಗ್ಮಿಯ ಮಗಳಾದಂತಹ ರುಗ್ಮವತಿಯ ಪಾಣಿಗ್ರಹಣವನ್ನ ಆ ಪ್ರದ್ಯುಮ್ನ ಮಾಡ್ತಾ ಇದ್ದಾನೆ. ಆ ರುಗ್ಮವತಿಯಲ್ಲಿ ಹುಟ್ಟಿದವ, ಅವನ ಹೆಸರು ಅನಿರುದ್ಧ ಅಂತ. ಅದು ಅವಳ ಹೆಸರು ರುಗ್ಮವತಿ ಅಂತ ನೋಡಿ. ರುಗ್ಮ ಅಂದ್ರೆ ಏನು, ಸಂಪತ್ತು ಅಂತ ಅರ್ಥ. ಬಂಗಾರದ ಮೈಬಣ್ಣ ಉಳ್ಳಂತಹ ಅನಿರುದ್ಧನನ್ನ ಪಡೆದವಳು ರುಗ್ಮವತಿ. ಆದ್ದರಿಂದ ನಿಜವಾಗಿ ರುಗ್ಮವತಿ ಅಂತ ಹೇಳ್ತಾ ಇದ್ದಾರೆ. ರುಗ್ಮ ಅಂದ್ರೆ ಬಂಗಾರ, ಬಂಗಾರ ಉಳ್ಳವಳು ರುಗ್ಮವತಿ. ಅವಳಿಗೆ ನಿಜವಾದ ಬಂಗಾರ ಇದೆ, ಯಾಕೆ, ಬಂಗಾರದಂತಹ ಮಗ ಇದ್ದಾನೆ. ಅನಿರುದ್ಧ ಬಂಗಾರದ ಮೈಬಣ್ಣದವ, ಬಂಗಾರದಂತಹ ಮಗ ಅನಿರುದ್ಧನ ಪಡೆದಂತಹ ಆ ರುಗ್ಮವತಿ ನಿಜವಾಗಿ ರುಗ್ಮವತಿ ಅಂತ ಹೇಳ್ತಾ ಇದ್ದಾರೆ. ಅವನು ಅನಿರುದ್ಧ, ನಿರುದ್ಧ ಅಲ್ಲ, ತಡೆಯಲ್ಪಟ್ಟವನಲ್ಲ. ಯಾರನ್ನು ಯಾರೂ ಕೂಡ ಇವನನ್ನ ಯುದ್ಧದಲ್ಲಿ ತಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವನನ್ನು ಅನಿರುದ್ಧ ಅಂತ ಕರೀತಾ ಇದ್ದಾರೆ. ಅಂತಹ ಅನಿರುದ್ಧ, ಉಷಾಭಿಧಾಯಂ ಸಚ ವಜ್ರ ಸಂಯಂ ಅಜೀಜನ ದ್ವೈರಿನ ಗೌಗ ವಜ್ರಂ ತಮಸ್ಸಮುನ್ಮೂಲನ ಉಜ್ವಲಂತಂ ಉಷಸ್ಯ ಶೀತಾಂಶುಮಿ ಬೋಧಯದ್ರಿಹಿ. ಅನಿರುದ್ಧನ ಮಡದಿ ಹೆಸರು ಉಷಾ ಅಂತ, ಬಾಣನ ಮಗಳು ಉಷಾ. ಉಷಾಳನ್ನ ಮದುವೆಯಾದವ ಅನಿರುದ್ಧ. ಆ ಅನಿರುದ್ಧನಿಗೆ ಉಷೆಯಲ್ಲಿ ಹುಟ್ಟಿದವನೇ ಅವನೇ ವಜ್ರ ಅಂತ ಹೇಳ್ತಾ ಇದ್ದಾರೆ. ಉಷ ಉಷಃಕಾಲದಲ್ಲಿ ಉಷಸ್ಸು, ಉಷಸ್ಸಿನಿಂದ ಸೂರ್ಯೋದಯ ಅಥವಾ ಕಂದು, ಉಷಸ್ಸಿನಿಂದ ಸೂರ್ಯೋದಯ ಆಗತ್ತೆ. ಹಾಗೆ ಈ ಉಷಾಳಿಂದ ಆದ ಉದಯ ವಜ್ರನ ಉದಯ. ಈ ವಜ್ರ ಅವನ ಹೆಸರೇ ಸರಿಯಾಗಿದ್ದಾನೆ, ವಜ್ರ. ಅವನು ಶತ್ರುಗಳಿಗೆ ವಜ್ರದಂತಿದ್ದಾನೆ, ಆದ್ದರಿಂದ ಅವನನ್ನು ವಜ್ರ ಅಂತ ಅವನನ್ನು ಕರಿತಾ ಇದ್ದಾರೆ. ಅಂತಹ ವಜ್ರನ ಹುಟ್ಟನ್ನ ಹೇಳ್ತಾ ಇದ್ದಾರೆ. ಹೀಗೆ ಕೃಷ್ಣ, ಅವನ ದೊಡ್ಡ ಪರಿವಾರ, ಅವನ ಹಿರಿಯ ಮಡದಿ ಯಾರು, ರುಗ್ಮಿಣಿ, ರುಗ್ಮಿಣಿಯ ಮಗ ಪ್ರದ್ಯುಮ್ನ, ಆ ಪ್ರದ್ಯುಮ್ನರ ಹೆಂಡತಿ ರುಗ್ಮವತಿಯಲ್ಲಿ ಅವನಿಗಾದಂತಹ ಮಗ ಅನಿರುದ್ಧ, ಅವನಿಗೆ ವಿಷಯಲ್ಲಾದಂತಹ ವಜ್ರ. ಅಲ್ಲಿಯ ತನಕ ದೊಡ್ಡ ಪರಿವಾರ, ಕೃಷ್ಣ, ಅವನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಗಿರಿಮಕ್ಕಳು, ಎಲ್ಲವನ್ನೂ ಕೂಡ ರಾಜರು ಹೀಗೆ ರುಗ್ಮಿಣಿ ಶ್ರೀಜನ ವರ್ಣನೆ ಮಾಡ್ತಾ, ಯತ್ ಪೃಥ್ವೀಪತಿ ಮೌಲಿ ರತ್ನ ಘಟಿತ ಶ್ರೀಪಾದ ಪೀಠ ಕ್ಷಿತೋ ಯಸ್ ಸ್ವರ್ಗೀಶ್ವರ ಫಾಲ ಮಂಡನಕರ ಶ್ರೀಪಾದ ರೇಣುರ್ದಿವಿ ಯಶ್ರೇಯ ಪಥ ಪಂಥ ಸಜ್ಜನ ಮನ ಪಥೇಯ ಗೃಹೋದಯ ತಸ್ಯ ದ್ವಾರವತಿ ಪುರಿ ಪ್ರಿಯತಮ ಸ್ವಯಂಬ ಭೂವಾಸಮ. ದ್ವಾರಕಾಪಟ್ಟಣ ಅಂತಂದ್ರೆ ಭಾರಿ ಅದ್ಭುತವಾದಂತಹ ಕ್ಷೇತ್ರ ಅದು. ಎಲ್ಲವನ್ನು ಮೀರಿಸುವಂತಹ ಮೊನ್ನೆ ನೋಡಿದ್ವಿ, ಕಾಶಿಗಿಂತ ಮಿಗಿಲಾಂಥದ್ದು ದ್ವಾರಕಾಪಟ್ಟಣ. ಹಾಗೆ ಎಲ್ಲದಕ್ಕಿಂತ ಮಿಗಿಲಾಂಥದ್ದು ದ್ವಾರಕಾಪಟ್ಟಣ. ಯಾಕೆ ಗೊತ್ತಾ, ಅಲ್ಲಿ ಕೃಷ್ಣ ಇದ್ದಾನೆ. ಅಲ್ಲ, ಕೃಷ್ಣ ಇದ್ದಾಕ್ಷಣ ದ್ವಾರಕಾಪಟ್ಟಣ ಯಾಕೆ ದೊಡ್ಡದಾಗಬೇಕು ಅಂತಂದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಕೃಷ್ಣ ಎಂಥವ. ಕೃಷ್ಣನನ್ನ ಭೂಮಿಯಲ್ಲಿರುವಂತಹ ಎಲ್ಲ ರಾಜರು ಮಹಾರಾಜರು ಎಲ್ಲರೂ ಅವನ ತಲೆಗೆ ಪಾದಕ್ಕೆ ಘಟ್ಟಿಸ್ತಾರೆ, ತಲೆಯನ್ನು ಘಟ್ಟಿಸ್ತಾರೆ. ಎಲ್ಲಿ ಘಟ್ಟಿಸಿದ್ರು, ಅಗ್ರ ಪೂಜೆಯಲ್ಲಿ. ಎಲ್ಲ ರಾಜರನ್ನ ಗೆದ್ದು ಬಂದಂತಹ ಧರ್ಮರಾಜ ಅವನ ಪಾದಕ್ಕೆ ತಲೆ ಘಟ್ಟಿಸಿದ. ಅಂದ್ರೆ ಎಲ್ಲರಿಂದಲೂ ತಲೆಯನ್ನು ಘಟ್ಟಿಸಿಕೊಂಡಂಥವನು ಕೃಷ್ಣ. ಆದ್ದರಿಂದ ಎಲ್ಲಾ ರಾಜರು ಮಹಾರಾಜರಿಂದ ಪೂಜಿತನಾದವ ಕೃಷ್ಣ. ಭೂಮಿಯಲ್ಲಿರುವಂತಹ ರಾಜರು ಅವನನ್ನ ಪೂಜಿಸ್ತಾರೆ. ಸ್ವರ್ಗದಲ್ಲಿದ್ದಂತಹ ಇಂದ್ರಾದಿ ದೇವತೆಗಳು ಅವರ ಹಣೆಗೆ ಅಲಂಕಾರ ಇವನ ಪಾದಧೂಳಿ, ಇವನು ಭಗವಂತನ ಪಾದ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇನ್ನ ಮೋಕ್ಷಕ್ಕೆ ಹೋಗುವಂತಹ, ಮೋಕ್ಷದಲ್ಲಿರುವಂತಹ ಜ್ಞಾನಿಗಳು ಪಾಥೇಯ ಗೇಯೋದಯ, ಅವರ ಮೋಕ್ಷಕ್ಕೆ ಹೋಗುವ ಜನತೆಯ, ಮೋಕ್ಷದಲ್ಲಿರುವಂತಹ ಜನತೆಯ ದಾರಿಯಲ್ಲಿರುವ ದಾರಿ ಬುಕ್ಕಿ ಅಂತಂದ್ರೆ ಅದು ಭಗವಂತನ ಗುಣಗಾನ. ಅಂದ್ರೆ ಭಗವಂತನ ಗುಣಗಾನವನ್ನು ಮಾಡ್ತಾ ಮೋಕ್ಷಕ್ಕೆ ಸಾಗುವಂಥವರು ಸಜ್ಜನರು. ಹೀಗೆ ಭೂಮಿಯಲ್ಲಿರುವಂತಹ ಜನತೆ, ಸ್ವರ್ಗದಲ್ಲಿದ್ದಂತಹ ಜನತೆ, ಮೋಕ್ಷದಲ್ಲಿದ್ದಂತಹ ಜನತೆ, ಎಲ್ಲರಿಂದಲೂ ಕೂಡ ಪೂಜಿತನಾದವ ಕೃಷ್ಣ. ಆ ಕೃಷ್ಣ ಯಾವ ದ್ವಾರಕಾಪಟ್ಟಣದಲ್ಲಿದ್ದಾನೋ ಆ ದ್ವಾರಕಾಪಟ್ಟಣ ಎಲ್ಲದಕ್ಕಿಂತ ಮಿಗಿಲಾಗಿದೆ. ಪೃಥ್ವಿಯಲ್ಲಿರುವಂತಹ ಎಲ್ಲ ಪಟ್ಟಣಗಿಂತ ಶ್ರೇಷ್ಠ, ಸ್ವರ್ಗಕ್ಕಿಂತ ಶ್ರೇಷ್ಠ, ಹಾಗೆ ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ ಅಂತಹ ದ್ವಾರಕಾ ಮಠನ ಸರ್ವತ್ರವಾದಂತಹ ಕ್ಷೇತ್ರವಾಗಿದೆ ಅಂತ ಅದನ್ನ ರಾಜರು ಕೊಂಡಾಡ್ತಾ ಇದ್ದಾರೆ. ಹೀಗೆ ಕೃಷ್ಣ ಸಮುದ್ರದ ಮಧ್ಯದಲ್ಲಿ ಮನೆಯನ್ನ ಮಾಡಿ ದ್ವಾರಕಾ ಪಟ್ಟಣವನ್ನು ಅದ್ಭುತ ಪಟ್ಟಣವನ್ನ ಮಾಡಿ ಇಡೀ ಮಧುರಾನಗರಿಯ ಜನತೆ ಎಲ್ಲವೂ ಕೂಡ ಅಲ್ಲಿ ಸುಸಜ್ಜಿತವಾಗಿ ಶ್ರೀಮಂತರಾಗಿ ಅಲಂಕೃತರಾಗಿ ಕಂಗೊಳಿಸ್ತಾ ಇದ್ದಾರೆ. ಅಂತಹ ಕುಶಸ್ಥಲೀಸ ಕುಶಲೈಕ ಗಮ್ಯ ಪ್ರಶಸ್ತ ಕೀರ್ತೆ ಪ್ರಥಿತ ಪುರೀಯಂ ಶರೀರಿಣ ಸರ್ವ ಕುಮರ್ಥ ಸಾರ್ಥಕರೀ ನರೀನರ್ತು ಮದಂತರಂಗೇ. ಕುಶಸ್ಥಲಿ ಅಂತ ಆ ಪಟ್ಟಣಕ್ಕೆ ಹೆಸರು. ಕುಶಸ್ಥಲಿ ನಿಜವಾಗಿ ಕುಶಸ್ಥಲಿ, ಯಾಕೆಂದರೆ ಕುಶಲರು ಹೋಗಲಿಕ್ಕಿರುವಂತಹ ಸ್ಥಳ ಅದು, ಆದ್ದರಿಂದ ಕುಶಸ್ಥಲಿ ಅಂತ ಹೇಳ್ತಾ ಇದ್ದಾರೆ. ಮಧ್ಯದಲ್ಲಿ ಲಕಾರ ಹೋಗಿದೆ ಅಷ್ಟೇ, ಅದು ಕುಶಸ್ಥಲಿ ಅಂತ. ಯಾಕೆಂದ್ರೆ ಸಾಮಾನ್ಯರಾದ ಜನತೆಗೆ ಅಲ್ಲಿ ಹೋಗಲಿಕ್ಕೆ ಅವಕಾಶ ಆಗೋದಿಲ್ಲ. ಕುಶಲರು ನಿಪುಣರು ಯಾರು ಅನೇಕ ಪುಣ್ಯಾರ್ಜನೆ ಮಾಡಿ ಅದರಲ್ಲಿ ಪುಣ್ಯಾರ್ಜನೆಯಲ್ಲಿ ಕುಶಲರಾಗಿದ್ದಾರೆ, ಅಂತಹ ಕುಶಲರಿಂದ ಪ್ರಾಪ್ಯವಾದಂತಹ ಸ್ಥಳ, ಅದರಿಂದ ಅದನ್ನು ಕುಶಸ್ಥಲಿ ಅಂತ ಕರೀತಾ ಇದ್ದಾರೆ. ಅಂತಹ ಶ್ರೇಷ್ಠವಾದ ಕುಶಸ್ಥಲಿ ಅದು, ಅಂತಹ ಕೃಷ್ಣನ ಶ್ರೇಷ್ಠವಾದ ಪಟ್ಟಣ ಕುಶಸ್ಥಲಿ ಏನಿದೆ ಅದು ಎಲ್ಲರಿಗೂ ಕೂಡ ಸರ್ವ ಕುಮರ್ಥ ಸಾರ್ಥ ಕರೀ ನರೀ ನರ್ತ ಮದಂತರಂಗೆ, ಎಲ್ಲ ಜನತೆಗೆ ಪುಮರ್ಥ ಸಾರ್ಥ ಎಲ್ಲ ಪುರುಷಾರ್ಥಗಳನ್ನ ನೀಡಲಿ ಅಂತ ರಾಜರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂತಹ ದ್ವಾರಕಾಪಟ್ಟಣ ನಮ್ಮ ಹೃದಯದಲ್ಲಿ ನರೀ ನರ್ತು ನರ್ತಿಸಲಿ, ದ್ವಾರಕಾಪಟ್ಟಣ ಯಾವತ್ತೂ ಕೂಡ ಅದರ ಚಿಂತನೆ ನಮ್ಮ ಹೃದಯದಲ್ಲಿ ಇರಲಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ತಾ ವಂದಾರು ದ್ವಿಜವರ್ಯ ವಾಂಚಿತ ನಿಜ ಧ್ಯಾನ ಕ್ಷಮಾ ಶಂಕರ ಸ್ವರ್ವಾಗ್ನಿವ್ರಜವರ್ಣ್ಯ ಜಿಗ್ವಿತತಿ ಕೃತ ಕರ್ಮೋಘ ರಾಜತ್ಕರಿ ರುದ್ರಾಣಿ ಪತಿಮನ್ಯ ರಾಜಿತ ಗತಿ ಸತ್ಯಾಸಹಾಯ ಸತಾಂ ತಾಮ್ರೇ ಮೇ ವರದ ಸ್ವಬಂಧು ರುಚಿರಾಂ ರಕ್ಷನ್ ಪುರಿ ಮದ್ಭುತಾಂ. ಕೃಷ್ಣ ಆ ದ್ವಾರಕಾಪಟ್ಟಣೆಯನ್ನ ರಕ್ಷಣೆ ಮಾಡ್ತಾ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. ಉಗ್ರಸೇನ ಹೆಸರಿಗೆ ರಾಜ, ನಿಜವಾಗಿ ರಕ್ಷಕ ಕೃಷ್ಣನೇ, ಎಲ್ಲರಿಗೂ ರಕ್ಷಕ ಕೃಷ್ಣ. ಹಾಗಿರ್ಬೇಕಾದ್ರೆ ತಾನೇ ಇರುವಂತಹ ಸ್ಥಳದಲ್ಲಿ ತಾನೇ ರಕ್ಷಕ ಅಂತಹ ಶ್ರೇಷ್ಠವಾದ ಆ ಶ್ರೇಷ್ಠವಾದ ದ್ವಾರಕಾಪಟ್ಟಣಕ್ಕೆ ರಕ್ಷಕನಾಗಿ ಕೃಷ್ಣ ಅಲ್ಲಿ ಕಂಗೊಳಿಸ್ತಾ ಇದ್ದಾನೆ. ಈ ಶ್ಲೋಕದಲ್ಲಿ ರಾಜರು ಸಾರಸ್ವತವಾಗಿ ಚಕ್ರಬಂಧದಲ್ಲಿ ರಾಜರು ಇದರ ಮಧ್ಯದಲ್ಲಿ ಹೇಳ್ತಾ ಇದ್ದಾರೆ ವಾದಿರಾಜ ಕೃತಿ ರುಗ್ಮಿಣೀಶ ಜಯಃ ಅನ್ನುವುದು ಇಲ್ಲಿ ಈ ಶ್ಲೋಕದ ಮಧ್ಯದಲ್ಲಿ ಸೇರಿಕೊಂಡಿದೆ. ಇದನ್ನು ಬಾಯ್ಬಿಟ್ಟು ಹೇಳೋದಿಲ್ಲ, ವಾದಿರಾಜ ಕೃತಿ ರುಗ್ಮಿಣೀಶ ಜಯಃ ಅಂತ ಅದನ್ನು ಹೇಳೋದಿಲ್ಲ. ವಂದಾರು ದ್ವಿಜ ವರಿಯ ವಾಂಛಿತ ಅಂದ್ರೆ ವಾ ಅಂತ, ವಾಂಛಿತ ನಿಜ ಧರಕ್ಷಮ ಶಂಕರ ಸ್ವರವಾಗ್ನಿ ವರಜ ವರ್ಣ್ಯ ದಿಗ್ವಿತತೆ ಕೃತ್ ಅಂತ ವಾ ವರ್ಣ್ಯ ದಿಗ್ವಿತ ದಿಗ್ ಅಂತ ನೋಡಿ ದಿ ಅಂತ ಸೇರ್ಕೊಂಡು ವಾದಿ, ಹಾಗೆ ರುದ್ರಾಣಿ ಪತಿ ಮಾನ್ಯ ರಾಜಿತ ಗತಿ ಅಂತ ರಾ ವಾದಿ ರಾ, ಹಾಗೆ ವಂದಾರು ದ್ವಿಜ ಅಂತ ನೋಡಿ ಜ ಅಂತ ವಾದಿರಾಜ ಕೃತಿ ಅಂತ ವಿತತಿ ಕೃತು ಅಂತರಲ್ಲಿ ಕೃ ಅಂತ ಸೇರ್ಕೊಂಡಿದೆ, ಹಾಗೆ ರಾಜಿತ ಗತಿ ಅಂತ ತಿ, ಹೀಗೆ ವಾದಿರಾಜ ಕೃತಿ ರುಗ್ಮಿಣೀಶ ಜಯಃ ಅನ್ನೋದು ಈ ಶ್ಲೋಕದಲ್ಲಿ ಚಕ್ರ ಬಂಧದಲ್ಲಿ ಬಂಧದಲ್ಲಿ ರಚನೆ ಮಾಡೋದು ಅಂತ. ಶ್ಲೋಕವನ್ನ ಛಂದಸ್ಸಿಗೆ ಅನುಗುಣವಾಗಿ ಅಕ್ಷರಗಳನ್ನು ಜೋಡಿಸಿಕೊಂಡು ಅಲಂಕಾರಬದ್ಧವಾಗಿ ಹೇಳೋದು ಕ್ರಮ. ಅದರಲ್ಲಿ ಇನ್ನೂ ಸ್ವಾರಸ್ಯಗಳನ್ನು ಇನ್ನೂ ಕವಿತಾಶಕ್ತಿ ಉಳ್ಳಂತಹ ಕವಿಗಳು ರಚನೆ ಮಾಡ್ತಾರೆ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಚಿತ್ರ ಬಿಡಿಸಿದರೆ ಚಿತ್ರ ಬಿಡಿಸಿದ ಬೇರೆ ಬೇರೆ ಅರ್ಥವನ್ನು ಕೊಡುತ್ತೆ, ಅದು ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಹೋಗುತ್ತೆ ಅಂಥದ್ದು. ಇದು ಚಕ್ರ ಬಂಧದಲ್ಲಿದೆ, ಒಂದು ಬಂಧ ಸೇರಿಕೊಂಡಿದೆ, ಬಂಧದ ಮಧ್ಯದಲ್ಲಿ ಅದು ಈ ಅರ್ಥವನ್ನು ತೋರಿಸಿಕೊಡ್ತಾ ಇದೆ. ವಾದಿರಾಜ ಕೃತಿ ರುಗ್ಮಿಣೀಶ ಜಯಃ ಅಂತ ಅರ್ಥವನ್ನು ತೋರಿಸಿಕೊಡ್ತಾ ಇದೆ. ಹೀಗೆ ಇದರಲ್ಲಿ ಇದೊಂದು ಶ್ಲೋಕ, ಇದಲ್ಲದೆ ಅನೇಕ ಶ್ಲೋಕಗಳು ಅನೇಕ ಬಂಧಗಳಲ್ಲಿದೆ, ಅನೇಕ ವಿಚಿತ್ರ ಅರ್ಥವನ್ನು ತೋರಿಸಿಕೊಡ್ತಾ ಇದೆ. ಅದನ್ನು ರಾಜರೇ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಕೃಷ್ಣಸ್ಯೋದಯ ವರ್ಣನೈ ಸುಚರಿತ ಸ್ತೋಮಸ್ತವೈ ಸುಪ್ತಿಭಿ ಸುಶ್ಲೋಕೈ ಸುಭಗಾರಸೈಶ್ಚ ವಿವಿಧೈ ಸ್ವಾನಂದ ಸರ್ಗೈರತಾನ್ ದುಷ್ಟಾಗಮ್ಯ ನಿಜಾರ್ಥ ತೋಷಿತ ಖಗ ಸಾಸ್ಯಾಕೃತೇ ವೈಕರಿಂ ವಿಭ್ರಾಣೇ ವಿಭಾತಿ ವಿಠಲಪುರಿ ವಿಶ್ವಕ್ಸುವರ್ಣೋಜ್ವಲ. ಶ್ರೇಷ್ಠವಾದ ಕೃಷ್ಣ ನೆಲೆಸಿದ ದ್ವಾರಕಾಪಟ್ಟಣ ವಿರಾಜಮಾನವಾಗಿದೆ. ಹೇಗೆ ಅಂತಂದರೆ ಈ ಕೃತಿಯಂತೆ ಅಂತ ಹೇಳ್ತಾ ಇದ್ದಾರೆ ರಾಜರು. ತಾವು ಹೇಳ್ತಾ ಈ ನಾನು ರಚಿಸಿದ ರುಗ್ಮಿಣೀಶ ವಿಜಯ ಕಾವ್ಯದಂತೆ ಆ ಕೃಷ್ಣನ ಆ ದ್ವಾರಕಾಪಟ್ಟಣ ವಿರಾಜಮಾನವಾಗಿದೆ ಅಂತ. ಹೀಗೆ ಅವ್ರು ಹೇಳ್ತಾ ಎಂಥದ್ದು ರುಗ್ಮಿಣೀಶ ವಿಜಯ, ಇದರಲ್ಲಿ ವಿಚಿತ್ರವಾದಂತಹ ಶ್ಲೋಕಗಳಿಂದ ಸೇರಿಕೊಂಡಿದೆ, ವಿಚಿತ್ರವಾದಂತಹ ಶ್ಲೋಕಗಳು, ಏಕಾಕ್ಷರ ಶ್ಲೋಕ, ಅಧ್ಯಕ್ಷರ ಶ್ಲೋಕ, ಏಕಪಾದ ಶ್ಲೋಕ, ಹೀಗೆ ಅಂತಹ ಶ್ಲೋಕಗಳು, ಅಂತಹ ಶ್ಲೋಕಗಳು ವಿಚಿತ್ರವಾದಂತಹ ರಸಗಳು ಇದೆ. ವೀರ ಕರುಣ ಶೃಂಗಾರ ಅದ್ಭುತ ಹಾಸ್ಯ ಭಯಾನಕ ಎಲ್ಲವೂ ಕೂಡ ಇದರಲ್ಲಿ ಸೇರಿಕೊಂಡಿದೆ, ರಸಗಳಿವೆ. ಹಾಗೆ ಒಳ್ಳೆಯ ಭೂಷಣಗಳು, ಅಲಂಕಾರಗಳಿವೆ, ಅಲಂಕಾರಗಳು ಶ್ಲೇಷ ಉತ್ಪ್ರೇಕ್ಷ ಅತಿಶಯ ಎಲ್ಲ ಅಲಂಕಾರಗಳನ್ನು ಸೇರಿಕೊಂಡಿದೆ. ಅಂತಹ ಅಲಂಕಾರಗಳಿಂದ ಹಾಗೆ ಒಳ್ಳೆಯ ರಸಗಳಿಂದ ಕಂಗೊಳಿಸುವಂತಹ ಕೃಷ್ಣಸ್ಯ ಉದಯವರ್ಣರೇ, ಶ್ರೀಕೃಷ್ಣನ ಮಹಿಮೆಯನ್ನು ವರ್ಣನೆ ಮಾಡುವಂತಹ ಶ್ರೇಷ್ಠವಾದಂತಹ ರುಗ್ಮಿಣಿ ಶ್ರೀಯ ಉದಯ ವರ್ಣನೈಹಿ, ಭಗವಂತನ ಚರಿತ್ರೆಯನ್ನು ವರ್ಣಿಸುವಂತಹ ಇಂತಹ ಶ್ರೇಷ್ಠವಾದಂತಹ ಕೃತಿ ಹೇಗಿದೆ, ದುಷ್ಟಾಗಮ್ಯ ನಿಜಾರ್ಥ ತೋಷಿತ ಖಗ ಅಂತ ಎಂತಹ ಮಾತು ಇದು ವಾದಿರಾಜರ ಮಾತು. ಇದು ಈ ರುಗ್ಮಿಣೀಶ್ ವಿಜಯ ಏನಿದೆ ಕಾವ್ಯ ಆಗಿರಬಹುದು, ಆದರೆ ಕಾವ್ಯ ಆದರೂ ಕೂಡ ಇದು ಹಾಗೆ ಯಾರ್ಯಾರಿಗೂ ಸಿಗೋದಿಲ್ಲ. ಇದು ದುಷ್ಟಾಗಮ್ಯ, ದುಷ್ಟರಿಗೆಲ್ಲ ಇದರ ಅರ್ಥಗಳು ತೋರ್ಪಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ದುಷ್ಟರಿಗೆಲ್ಲ ಸುಲಭ ಸಿಗೋದಿಲ್ಲ. ನಿಜಾರ್ಥ ತೋಷಿತ ಖಗ, ತನ್ನ ಅರ್ಥ ಏನಿದೆ, ತನ್ನ ಆ ರುಗ್ಮಿಣೀಶ್ ವಿಜಯದಲ್ಲಿ ಅಡಕವಾಗಿರುವಂತ ತತ್ವಗಳೇನಿದೆ, ಆ ತತ್ವಗಳ ಮುಖಾಂತರ ತೋಷಿತ ಖಗ, ಖ ಅಂದ್ರೆ ಆಕಾಶ, ಆಕಾಶದಲ್ಲಿ ಸಂಚರಿಸುವಂತಹ ದೇವತೆಗಳಿಗೆ ಸಂತೋಷ ಉಣಬಡಿಸಿದೆ, ದೇವತೆಗಳಿಗೆ ತೃಪ್ತಿಯನ್ನ ಅವರು ಇದನ್ನ ಉಂಡಿ ಉಂಡು ತೇಗಿದ್ದಾರೆ, ಆನಂದ ಪಡ್ತಾ ಇದ್ದಾರೆ. ಅಂತಹ ದುಷ್ಟಾಗಮ್ಯ ನಿಜಾರ್ಥ ತೋಷಿತ ಖಗ, ದೇವತೆಗಳಿಗೆ ಇಂದ್ರಾದಿ ದೇವತೆಗಳಿಗೆ ಸಂತೋಷವನ್ನು ಕೊಡುವಂತಹ ಶ್ರೇಷ್ಠವಾದ ಕೃತಿ. ಸಾಸ್ಯಾಹ ಕೃತೇ ವೈಖರಿ, ಈ ಕೃತಿಯಂತೆ ಇರುವಂತಹದ್ದು ಕೃಷ್ಣ ನೆಲೆಸಿರುವನು. ಇದರಲ್ಲಿ ಕೃಷ್ಣ ನೆಲೆಸಿದ್ದಾನೆ, ದ್ವಾರಕಾಪಟ್ಟಣದಲ್ಲೂ ಕೃಷ್ಣ ನೆಲೆಸಿದ್ದಾನೆ. ಅದರಲ್ಲಿಯೂ ಕೂಡ ಅನೇಕ ಒಳ್ಳೆಯ ಉತ್ತಮ ಶ್ಲೋಕರು ಅಂದ್ರೆ ಒಳ್ಳೆಯ ಕೀರ್ತಿ ಉಳ್ಳಂತಹ ವ್ಯಕ್ತಿಗಳಿದ್ದಾರೆ. ಬೇಕಾದಷ್ಟು ರಸ ಅಲ್ಲಿ ಹರಿತಾ ಇದೆ ಅಂತಂದ್ರೆ ಹಾಲು ಮೊಸರಿನ ರಸ ಅಲ್ಲಿ ಹರಿತಾ ಇದೆ. ಸ್ವಾನಂದ ಸರ್ಗ ಇರುವಂತಹ ಆನಂದಪೂರ್ಣವಾದ ಸರ್ಗಗಳು ಇಲ್ಲಿದೆ, ಅಲ್ಲಿ ಆನಂದದ ಸರ್ಗಗಳು, ಆನಂದದ ಸೃಷ್ಟಿಗಳು, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಅಂತ ಸೃಷ್ಟಿ ಅಲ್ಲಿ ನಡೀತಾ ಇದೆ. ಆನಂದ ಸರ್ಗ ಅಲ್ಲಿ ನಡೀತಾ ಇದೆ. ಅಲ್ಲಿಯ ಜನತೆ ಎಲ್ಲರೂ ಕೂಡ ಕೃಷ್ಣನ ಚರಣೆ ವರ್ಣನೆ ಮಾಡ್ತಾ ಇದ್ದಾರೆ, ಕೃಷ್ಣ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ದುಷ್ಟಾಗಮ್ಯ, ದುಷ್ಟರಿಗೆಲ್ಲ ಸುಲಭವಾಗಲು ಸಾಧ್ಯ ಇಲ್ಲ, ಜರಾಸಂಧನನ್ನು ದ್ವಾರಕಾಪಟ್ಟಣಕ್ಕೆ ಹೋಗ್ತೇನೆ ಅಂದ್ರೆ ಆಗೋದಿಲ್ಲ, ಯಾಕೆ ಅಂತಹ ಸಮುದ್ರ ಅಲ್ಲಿ ಅಂತಹ ಸೇನೆ ಭದ್ರವಾದ ಪಡೆ ಯಾವುದೋ ಕೂಡ ಅದನ್ನು ಬಿಡೋದಿಲ್ಲ. ಹೀಗೆ ದುಷ್ಟರು ಹೋಗಲಿಕ್ಕಾಗದಂತಹ ನಿಜಾರ್ಥ ತೋಷಿದ ಖಗ, ಅಲ್ಲಿರುವಂತಹ ಬೇಕಾದ ಸಮೃದ್ಧವಾದ ಹಣ್ಣುಗಳು ಹೂಗಳು, ಅದರಿಂದ ಅಲ್ಲಿರುವಂತಹ ಹಕ್ಕಿಗಳು ಮೊದಲಾದಂಥವುಗಳಿಗೆಲ್ಲ ಬೇಕಾದ ಸಂತೋಷ ಉಣಬಡಿಸಿದೆ. ಅಂತಹ ಶ್ರೇಷ್ಠವಾದ ದ್ವಾರಕಾಪಟ್ಟಣ, ದ್ವಾರಕಾಪಟ್ಟಣದಂತಿರುವಂತಹ ನಮ್ಮ ಕೃತಿಯಂತಿರುವಂತಹ ದ್ವಾರಕಾಪಟ್ಟಣ ಅಂತ ರಾಜರು ಸ್ತೋತ್ರ ಮಾಡ್ತಾ ಹೀಗೆ ಗ್ರಂಥವನ್ನ ಮುಗಿಸ್ತಾ ಕೊನೆಯಲ್ಲಿ ಹೇಳ್ತಾ ಇದ್ದಾರೆ. ಯಸ್ಮಿನ್ ಮಂಗಲ ದೇವತಾಖಿಲ ಜಗನ್ಮಾತಾ ರಮಾನಾಯಿಕ ಪದ್ಮ ಪದ್ಮ ಭವಾದಿ ಸೇವ್ಯ ಚರಣ ತದ್ವಲ್ಲಭೋ ನಾಯಕ ಅಶ್ವಗ್ರೀವ ದಯಾ ಪಯೋಬ್ಧಿ ಫಲಿತಂ ಪ್ರಾಗ್ಯೋಕ್ತಿ ರತ್ನೋಜ್ವಲಂ ತದ್ದಾಸಾನುಗವಾದಿ ರಾಜರಚಿತಂ ಕಾವ್ಯಂ ವಿಭಾವ್ಯಂ ಬುಧೈಹಿ. ಶ್ರೇಷ್ಠವಾದಂತಹ ಕಾವ್ಯ ಇದನ್ನ ಜ್ಞಾನಿಗಳು ಚಿಂತಿಸಬೇಕು, ಜ್ಞಾನಿಗಳು ಇದನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಇರಬೇಕು, ಚಿಂತಿಸಬೇಕು. ಎಂತಹ ಕಾವ್ಯ ಇದು, ಸಾಮಾನ್ಯವಾದಂಥದ್ದಲ್ಲ ಇದು. ಇದರಲ್ಲಿ ನಾಯಕ ಯಾರು, ಮಂಗಲ ದೇವತೆಯಾದಂತಹ ಜಗನ್ಮಾತೆ ಲಕ್ಷ್ಮೀದೇವಿ ರುಗ್ಮಿಣೀದೇವಿ ಇದರಲ್ಲಿ ಕಥಾ ನಾಯಕಿ. ನಾಯಕ ಯಾರು, ಬ್ರಹ್ಮದೇವರು ರುದ್ರದೇವರು ಲಕ್ಷ್ಮೀದೇವಿ ಎಲ್ಲರಿಂದ ಪೂಜಿತನಾದಂತಹ ಭಗವಂತ ಇಲ್ಲಿ ಕಥಾನಾಯಕನಾಗಿದ್ದಾನೆ. ಕೃಷ್ಣನೇ ಕಥಾನಾಯಕನಾಗಿದ್ದಾನೆ. ಕೃಷ್ಣ ಕಥಾನಾಯಕ, ರುಗ್ಮಿಣಿ ಕಥಾನಾಯಕಿ, ಜಗನ್ಮಾತಾಪಿತೃಗಳು ಇದರ ಕಥಾನಾಯಕ ನಾಯಕಿಯರು. ಇದನ್ನ ವರ್ಣನೆ ಮಾಡುವಂತಹ ಕಾವ್ಯ ಇದು ಹುಟ್ಟಿದ ಎಲ್ಲಿದೆ ಅಂತಂದ್ರೆ, ಹಯಗ್ರೀವ ದೇವರೆಂಬುವಂತಹ ದೇವರ ಕರುಣೆಯ ಸಮುದ್ರದಿಂದ ಹೊರಹೊಮ್ಮಿದ ಅಮೃತ ಇದು ಅಂತ ಹೇಳ್ತಾ ಇರ್ತಾರೆ. ಅಮೃತ, ಅಮೃತವನ್ನು ಉಂಡವರಿಗೆ ಅವರಿಗೆ ಮತ್ತೆ ಹುಟ್ಟಿಲ್ಲ, ಅವರ ದೇಹಕ್ಕೆ ಮುಪ್ಪಿಲ್ಲ. ಹಾಗೆ ಈ ಅಮೃತ ವಾದಿರಾಜರ ಕೃತಿ ಎಂಬುವಂಥದ್ದು ಹಯಗ್ರೀವ ದೇವರ ಕರುಣೆಯ ಆ ಸಮುದ್ರದಿಂದ ಹೊರಹೊಮ್ಮಿದಂತಹ ಅಮೃತ. ಈ ಅಮೃತವನ್ನು ಪಾನ ಮಾಡಿದವರಿಗೆ ದುಃಖ ಇಲ್ಲ, ಅವರಿಗೆ ಆನಂದ ಆಗ್ತಾ ಇದೆ, ಅವರಿಗೆ ಮುಪ್ಪಿಲ್ಲ. ಅಂದ್ರೆ ಮುಪ್ಪಿಲ್ಲದಂತಹ ಮೋಕ್ಷ ಅವರಿಗೆ ಇದರ ಫಲವಾಗಿ ಸಾಧನೆಯಿಂದ ದೊರಕುತ್ತಾ ಇದೆ. ಅಂತಹ ಶ್ರೇಷ್ಠವಾದಂತಹ ಪ್ರಾಗ್ಯೋಕ್ತಿ ರತ್ನೋಜ್ವಲಂ, ಅನೇಕ ಉಕ್ತಿಗಳು ಅದರಿಂದ ಕೂಡಿದಂತಹ ಶ್ರೇಷ್ಠವಾದಂತಹ ಈ ಕಾವ್ಯ ಇದು. ಇದನ್ನ ಜ್ಞಾನಿಗಳು ಚಿಂತನೆ ಮಾಡಬೇಕು. ತದ್ದಾಸಾನುಗ ವಾದುರಾಜ ರಚಿತಂ, ಭಗವಂತನ ಶ್ರೇಷ್ಠ ದಾಸರಾದಂತಹ ರಾಜರಿಂದ ರಚಿತವಾದಂತಹ ಕೃತಿ ಇದು ಅಂತ ರಾಜರು ಹೇಳ್ತಾ, ಕೃಷ್ಣ ಕಾವ್ಯ ಕೃತೆ ಸ್ವಹಸ್ತ ಕಮಲ ಛತ್ರಂ ಪ್ರದದ್ಯಾತ್ ಪ್ರಭು ಸಚ್ಛಾಸ್ತ್ರಾಭಿಧರಮ್ಯ ರಾಜ್ಯ ಪದವಿಂ ಸುಜ್ಞಾನ ಯಾನಂ ಮುದ ಸಾಂಘ್ಯಾರಾಧನ ಕಂಕಣಂ ಕರಯುಗೆ ಕೈಂಕರ್ಯ ಹಾರಂಗಲೆ ಸ್ವಾತ್ಮಾನಂ ಹೃದಯ ನಿತ್ಯ ಚಿಂತನ ಧನಂ ಸದ್ಯುಕ್ತಿ ರತ್ನಾನ್ಯಪಿ. ರಾಜರು ಇಷ್ಟೆಲ್ಲ ಕೃತಿಯನ್ನು ರಚನೆ ಮಾಡಿದ್ರು. ಹೌದು ಸ್ವಾಮಿ, ನೀವು ಇಷ್ಟೆಲ್ಲ ಮಾಡಿದಿರಿ, ಏನ್ ಬೇಕು ನಿಮಗೆ? ಈ ಕೃತಿಯನ್ನು ರಚನೆ ಮಾಡೋದ್ರಿಂದ ನಿಮಗೇನು ಬೇಕು? ನೀವೇನನ್ನು ಬಯಸ್ತೀರಿ? ಅಥವಾ ಕೇಳುವವರಿಗೆ ಇದರಿಂದ ಏನು ಆಗಬಹುದು? ಏನನ್ನ ಯಾವುದನ್ನು ಅವರು ಬಯಸಬೇಕು ಅಂತಂದ್ರೆ, ರಾಜರು ಹೇಳ್ತಾರೆ ವಾದಿರಾಜರು, ನನಗೆ ಏನು ಬೇಕು ಅಂತಂದ್ರೆ, ಅದಕ್ಕೆ ವಾದಿರಾಜರಿಗೆ ಮತ್ತೆ ಹೇಳ್ಬೋದು, ಸ್ವಾಮಿ ನೀವು ಸನ್ಯಾಸಿಗಳು ಅಂತ ಹೇಳಿ ನೀವು ನನಗೆ ಮತ್ತೆ ಅದೇ ಜ್ಞಾನ ಬೇಕು, ವಿರಕ್ತಿ ಬೇಕು, ಭಕ್ತಿ ಬೇಕು ಅಂತ ಅದನ್ನೇ ಕೇಳಿದ್ರೆ ನನಗದು ಸ್ವಾರಸ್ಯ ಅನ್ಸೋದಿಲ್ಲ. ನೀವು ಏನಾದ್ರೂ ಸ್ವಲ್ಪ ಏನಾದ್ರೂ ಬೇಕು ಅಂತ ಕೇಳಿಕೊಳ್ಳಿ ಅಂತಂದ್ರೆ ಆಯ್ತು ರಾಜರು ಹೇಳ್ತಾರೆ ನಾನು ಬಯಸ್ತೇನೆ ಕೃಷ್ಣನ ಹತ್ರ, ನಾನು ಭಾರಿ ಬಯಸ್ತೇನೆ ಕೃಷ್ಣ ನಮಗೆ ಕೊಡಲಿ, ಏನನ್ನ ಕೊಡಲಿ, ಒಳ್ಳೆಯ ನಮಗೆ ಸಾಮ್ರಾಜ್ಯ ಕೊಡಲಿ, ಸಾಮ್ರಾಜ್ಯದ ಸಿಂಹಾಸನ ಅಧಿಪತಿಯನ್ನಾಗಿ ನನ್ನನ್ನು ಮಾಡಲಿ, ಬೇಕಾದ ಸಂಪತ್ತು ಕೊಡಲಿ, ರತ್ನಗಳನ್ನು ಕೊಡಲಿ, ಒಳ್ಳೆಯ ವಾಹನ ವೈಭವೋಪೇತವಾದಂತಹ ನಮ್ಮನ್ನ ಹತ್ತು ಸಾಗುವಂತಹ ಏನು ಆ ಯಾನವನ್ನ ನೋಡಿದರೆ, ವಾಹನವನ್ನು ನೋಡಿದರೆ ಜನರಿಗೆ ಎಲ್ಲ ಕಣ್ಣು ಕುಕ್ಕಬೇಕು, ಎಂತಹ ವಾಹನ ಇದು ಅಂತ ಅನಿಸ್ಬೇಕು. ಅಂತಹ ವಾಹನ ಕೊಡಲಿ ನಿನಗೆ, ಎಲ್ಲವನ್ನು ಕೊಡೋ ನನಗೆ ಕೃಷ್ಣ ಕೊಡಲಿ ಅಂತ ಹೇಳ್ತಾ ಇರ್ತಾರೆ. ಏನದು ಯಾವ ವಾಹನ, ಯಾವ ಸಾಮ್ರಾಜ್ಯ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಕೃಷ್ಣ, ಒಳ್ಳೆಯ ಸಾಮ್ರಾಜ್ಯ ಯಾವುದು, ವೇದಾಂತ ಸಾಮ್ರಾಜ್ಯಕ್ಕೆ ನನ್ನ ಅಧೀಶ್ವರನನ್ನಾಗಿ ಮಾಡಿ, ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾಗಿ ನಾನು ಕೊಡಬೇಕು. ಅದರಲ್ಲಿ ಒಳ್ಳೆಯ ವಾಹನ ಅಂತಂದ್ರೆ ಯಾವುದು, ಸುಜ್ಞಾನ ಯಾನಂ ಅಂತ ಹೇಳ್ತಾ ಇದ್ದಾರೆ. ಜ್ಞಾನ ಅದು ಯಾನ, ಜ್ಞಾನವೇ ಅದು ಯಾನ, ನಮ್ಮನ್ನ ಕರೆದುಕೊಂಡು ಹೋಗುವಂತಹದ್ದು ಯಾನ, ಅದು ಯಾವುದು ಅಂದ್ರೆ ಜ್ಞಾನ, ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂತಹ ಶ್ರೇಷ್ಠವಾದ ಜ್ಞಾನ, ಅದು ಅದು ಮೋಕ್ಷದ ದಾರಿ, ದಾರಿಯನ್ನ ಸಾಗಿಸುವಂತಹ ಯಾನ ಅಂತಂದ್ರೆ ಜ್ಞಾನ. ಅಂತಹ ಶ್ರೇಷ್ಠವಾದಂತಹ ವಾಹನ ನಮಗೆ ಬರಲಿ, ಅಂತಹ ರಥ ನಮಗೆ ಬರಲಿ, ಜ್ಞಾನವೇ ನಮಗೆ ವಾಹನ ಆಗಲಿ. ಇನ್ನ ಹಾಗೆ ಜ್ಞಾನ ಎಂಬಂಥದ್ದು ವಾಹನ ಆಯಿತು. ಇನ್ನ ಸಂಪತ್ತು ಬೇಕಲ್ಲ, ಸಂಪತ್ತು ಯಾವುದು ಅಂತಂದ್ರೆ ನಿತ್ಯ ಚಿಂತನಧನ, ಭಗವಂತನನ್ನು ಯಾವಾಗಲೂ ಚಿಂತನೆ ಮಾಡುವಂತಹ ಸಂಪತ್ತು, ಭಗವಂತನನ್ನು ಹೃದಯದಲ್ಲಿ ಚಿಂತಿಸುವಂತಹ ಸಂಪತ್ತು ನಮಗೆ ದೊರಕಲಿ ಅಂತ ಹೇಳ್ತಾ ಇರ್ತಾರೆ. ಒಳ್ಳೆಯ ಕೈಗಳಿಗೆ ಒಳ್ಳೆಯ ಬಳೆಗಳು, ಕಡಗ, ಬಂಗಾರದ ಕಡಗ ನನ್ನ ಕೈಗಳಿಗೆ ಅಲಂಕಾರವಾಗಿರಲಿ. ಯಾವುದು ಬಂಗಾರದ ಕಡಗ, ಸಂಗ್ರಹಾರಾಧನ ಕಂಕಣಂ, ಭಗವಂತನ ಪಾದ ಪೂಜೆ ಎಂಬುವಂತಹ ಕಡಗ ಅದು ನಮ್ಮ ಕೈಗಳಿಗೆ ಧಾರಣೆ ಆಗಿರಲಿ. ಸಂಗ್ರಹಾರಾಧನ ಕಂಕಣ, ಕರೆಯೋಗೆ ಕೈಂಕರ್ಯ ಹಾರಂಗಲೆ, ಕುತ್ತಿಗೆಯಲ್ಲಿ ಒಳ್ಳೆಯ ಸರ ಇರಲಿ. ಯಾವುದು ದಸರ ಅಂತಂದ್ರೆ ಕೈಂಕರ್ಯ, ಭಗವಂತನ ಕೈಂಕರ್ಯ ಎಂಬುವಂತಹ ಸರ ನಮ್ಮ ಕುತ್ತಿಗೆಯಲ್ಲಿ ಕಂಗೊಳಿಸಲಿ ಅಂತ ಹೇಳ್ತಾ ಇರ್ತಾರೆ. ರಾಜನಾಗಬೇಕಾದ್ರೆ ಹಾಗೆ ಆಗೋದಿಲ್ಲ, ರಾಜನಿಗೆ ಶ್ವೇತ ಛತ್ರ ಇರಬೇಕು, ಚಾಮರ ಇರಬೇಕು, ಅದೆಲ್ಲವೂ ಕೂಡ ಬೇಕಾಗತ್ತೆ. ಯಾವುದು ಛತ್ರ ಅಂತಂದ್ರೆ ಒಳ್ಳೆಯ ಛತ್ರ ನಮಗೆ ದೊರಕಲಿ. ಯಾವುದು ಅಂತಂದ್ರೆ ಕೃಷ್ಣನ ಕರ ಛತ್ರ ನಮ್ಮ ತಲೆ ಮೇಲೆ ಯಾವತ್ತೂ ಕೂಡ ಇರಲಿ ಅಂತ ಹೇಳ್ತಾ ಇರ್ತಾರೆ. ಸಹಸ್ತ ಕಮಲ ಛತ್ರಂ ಪ್ರದದ್ಯಾತ್ ಪ್ರಭು, ತನ್ನ ಕರಛತ್ರವನ್ನ ನಮ್ಮ ತಲೆ ಮೇಲೆ ಇಟ್ಟಿರಲಿ. ಹಾಗೆ ಒಳ್ಳೆಯ ರತ್ನಗಳು ಶ್ರೀಮಂತಿಗೆ ನಮಗೆಲ್ಲ ಬೇಕು. ಯಾವ ರತ್ನಗಳು, ಸದ್ಯುಕ್ತಿ ರತ್ನಾನ್ಯಪಿ, ಬರೀ ತತ್ವ ತಿಳಿದುಕೊಳ್ಳೋದು ಮಾತ್ರ ಅಲ್ಲ, ತತ್ವ ತಿಳಿದುಕೊಳ್ಳೋದ್ರ ಜೊತೆಗೆ ನಮಗೆ ದಾರ್ಢ್ಯ ಇರಬೇಕು. ನಾಳೆ ಇಷ್ಟೆಲ್ಲ ತತ್ವ ತಿಳಿದುಕೊಂಡು ಕೃಷ್ಣ ಬಗ್ಗೆ ಸರ್ವೋತ್ತಮತ್ವವನ್ನು ರಾಜ ಪ್ರತಿಪಾದನೆ ಮಾಡುವಂತೆ ಎಲ್ಲ ತಿಳಿದುಕೊಂಡು ಭಗವಂತ ಕೃಷ್ಣ ಸರ್ವೋತ್ತಮ ಅಂತ ಹೇಳಿ ನಾಳೆ ಯಾರಾದ್ರೂ ಆಕ್ಷೇಪ ಕೊಡೋದು, ಅಲ್ಲಪ್ಪ ನಿಮ್ಮ ಕೃಷ್ಣ ಸರ್ವೋತ್ತಮ ಅಂತ ಹೇಳ್ತೀರಿ, ಅವನಲ್ಲಿ ದೋಷ ಇದೆಯಲ್ಲ, ಅವನು ಕೈ ಕತ್ತರಿಸಿ ಹೋಯಿತು, ಭೀಷ್ಮಾಚಾರ್ಯ ಬಾಣ ಬಿಟ್ಟಾಗ ಅವನ ಮೈ ಭಿನ್ನವಾಯಿತು, ರಕ್ತ ಹರಿದು ಬಂತು ಅಂತ ವಿಭಿದ್ಯಮಾನ ತ್ವಚಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಚರ್ಮ ಭಿನ್ನವಾಗಿ ರಕ್ತ ಹರಿದು ಬಂತು ಅಂತ ಭೀಷ್ಮಾಚಾರ್ಯ ಹೇಳ್ತಾ ಇದ್ದಾರೆ. ಹಾಗಿರಬೇಕಾದ್ರೆ ಚರ್ಮ ಭಿನ್ನ ಆಗಬೇಕು ಅಂತಂದ್ರೆ ಅವನು ನಮ್ಮಂತೆ ಆದ್ಮೇಲೆ, ಪ್ರಾಕೃತ ಅಂತ ಆದ್ಮೇಲೆ ಅವನು, ಅವನೇ ಸರ್ವೋತ್ತಮನೇ ಸಾಧ್ಯ. ಯಾರ ಚರ್ಮ ಭಿನ್ನ ಆಗುತ್ತೆ, ಯಾರ ಮೈಯಿಂದ ರಕ್ತ ಹರಿದು ಬರುತ್ತೆ, ಅವನು ನಮ್ಮಂತೆ ಆದ, ಅವನು ಸರ್ವೋತ್ತಮ ಹೇಗಾಗ್ತಾನೆ? ಪ್ರಶ್ನೆ ಕೇಳ ನಾಳೆ ತಬ್ಬಿಬ್ಬಾಗಬಾರದು, ನಮಗೆ ಯುಕ್ತಿಗಳು ಗೊತ್ತಿರಬೇಕು ಭಗವಂತ ಸರ್ವೋತ್ತಮ ಹೇಗೆ, ನಾಳೆ ಆಕ್ಷೇಪಗಳು ಬಂದ ಅದಕ್ಕೆ ಪರಿಹಾರ ಮಾಡುವಂತಹ ಯುಕ್ತಿಗಳು ನಮಗೆ ಗೊತ್ತಿರಬೇಕು. ಆ ಯುಕ್ತಿಗಳೇ ರತ್ನಗಳು ಅಂತ ಹೇಳ್ತಾ ಇದ್ದಾರೆ. ಸದ್ಯುಕ್ತಿ ರತ್ನಾನ್ಯಪಿ, ಹಾಗೆ ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ, ಹಾಗೆ ತಾರತಮ್ಯ, ಪಂಚಭೇದ, ಏನು ಸಿದ್ಧಾಂತಗಳಿವೆ, ಈ ಸಿದ್ಧಾಂತವನ್ನು ಸಮರ್ಥನೆ ಮಾಡಲಿಕ್ಕೆ ಬೇಕಾಗುವಂತಹ ಯುಕ್ತಿಗಳೇ ರತ್ನಗಳು, ಆ ರತ್ನಗಳು ನಮಗೆ ದೊರಕಲಿ ಅಂತ ರಾಜರು ಪ್ರಾರ್ಥನೆಯನ್ನು ಮಾಡ್ತಾ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ. ಹಂಸಾನಾಂ ಹೃದಯಂಗನಂ ಕವಿಲ ಸದ್ಭೃಂಗಾದೃತಂ ಮೌಕ್ತಿಕ ಪ್ರಖ್ಯಾಗ್ರೋತಿ ನವಂ ಪ್ರಬಂಧ ಜಲಜಂ ಪದರ್ಪಿತಂ ಸ್ಯಾದ್ಧರೇ ಲಕ್ಷ್ಮೀರಮ್ಯಕರೇ ವರಾಮರ ತತೇಹ ಸನ್ಮಾನಸೇ ಶಾರದಾನಂದಂ ತತ್ಪವನಸ್ವಹೃತ್ಕೃತ ಗುಣಂ ವಿಸ್ತಾರಯ ತ್ವಂಜಸ. ಇದೊಂದು ಕೃತಿ ಎಂಬಂಥದ್ದು ಕಮಲ. ಈ ಕೃತಿ ಎಂಬಂತಹ ಕಮಲ ಪಾದರ್ಪಿತಂ ಸ್ಯಾದ್ಧರೇ, ಭಗವಂತನ ಪಾದದಲ್ಲಿ ಅರ್ಪಿತವಾಗಿರಲಿ. ಹಂಸಗಳಿಗೆ ಯಾವತ್ತು ಕಮಲ ಅಂದ್ರೆ ಭಾರಿ ಪ್ರೀತಿ, ಈ ಕಮಲ ಅದು ಹಂಸರಿಗೆ ಭಾರಿ ಪ್ರೀತಿ. ಯಾವ ಹಂಸ? ಪರಮಹಂಸರಿಗೆ. ಉಳಿದ ಕಾವ್ಯಗಳನ್ನು ಯಾವತ್ತು ಸನ್ಯಾಸ ಮಾಡೋದಿಲ್ಲ. ಆ ಕಾವ್ಯ ಈ ಕಾವ್ಯ ಅಂತಂದ್ರೆ ಆ ಕಾವ್ಯದಲ್ಲೆಲ್ಲ ಬೇರೆ ಬೇರೆ ವರ್ಣನೆಗಳು ಹೇಳ್ತಾರೆ. ಕಾವ್ಯಾಲಾಪಂಶ ವರ್ಜಯೇ ಅಂತ. ಯಾವತ್ತು ಕೂಡ ಭಗವಂತನ ದಾಸರಾದವರು ಕಾವ್ಯಗಳನ್ನ, ಹರಟೆಗಳನ್ನ ಅದರಲ್ಲಿ ಬಿಡಬೇಕು. ಕಾವ್ಯ ಆಲಾಪಾಂಶ ವರ್ಜಯಿತು ಅಂದ್ರೆ ಬಿಡಬೇಕು ಅಂತ. ಆದರೆ ಈ ಕಾವ್ಯ ಅಂಥದ್ದಲ್ಲ, ಇದು ಹಂಸಾನ ಹೃದಯಂಗಮಂ, ಪರಮಹಂಸರಿಗೆ, ಸನ್ಯಾಸಿಗಳಿಗೆ ಹೃದಯಕ್ಕೆ ಆನಂದವನ್ನು ತಂದುಕೊಡುವಂತಹ ಸುಂದರವಾದಂತಹ ಕೃತಿ. ಆದ್ದರಿಂದ
ಆ ಕಮಲ ಹಂಸಗಳಿಗೆ ಭಾರಿ ಪ್ರೀತಿ, ಈ ಕೃತಿ ಪರಮಹಂಸರಿಗೆ ಪ್ರೀತಿ. ಅಂತಹ ಹಂಸರಿಗೆ ಪ್ರಿಯವಾದಂತಹ ಶ್ರೇಷ್ಠವಾದ ಕವಿಲಸ ಭೃಂಗಾದ್ರತಂ, ಆ ಕಮಲಕ್ಕೆ ದುಂಬಿಗಳು ಬಂದು ಮುತ್ತಿಕ್ತಾ ಇದ್ರೆ, ಈ ಕಮಲಕ್ಕೆ ಕಾವ್ಯ ಎನ್ನುವಂತಹ ಕಮಲಕ್ಕೆ ಅನೇಕ ಕವಿಗಳು ಬರ್ತಾರೆ. ಕವಿಗಳು ಬಂದು ಅದನ್ನು ಪರಿಶೀಲನೆ ಮಾಡ್ತಾ ಮಾಡ್ತಾ ಅದರ ಮಕರಂದವನ್ನು ಹಿರಿತಾ ಇದ್ದಾರೆ. ಕವಿಲಸ ಭೃಂಗಾದೃತಂ, ಮಕರಂದವನ್ನ ಅದನ್ನು ರಾಜರು ತೋರಿಸ್ತಾರೆ ನೋಡಿ. ಕವಿಲ ಸದ್ಭೃಂಗಾದೃತಂ ಅಂತ ಸ್ವಾರಸ್ಯದ ಮಾತುಗಳು. ರಾಜರ ಒಂದೊಂದು ಮಾತುಗಳನ್ನು ಚಿಂತನೆ ಮಾಡ್ತಾ ಹೋದರೆ ಅದು ಎಷ್ಟಾದ್ರೂ ಮುಗಿಯೋದಿಲ್ಲ. ಯಾಕೆ ಗೊತ್ತಾ? ಅವರ ಮಾತೇ ಹಾಗೆ ಹೇಳ್ತಾ ಇತ್ತು. ಕವಿಲ ಸದ್ಭೃಂಗಾದೃತಂ, ಕಮಲದ ಮಕರಂದವನ್ನ ದುಂಬಿ ಹೀರತ್ತೆ. ಮುಗಿಯತ್ತಾ? ಒಂದು ದುಂಬಿ ಹಿರಿತು, ಅದೇ ದುಂಬಿ ಮತ್ತೆ ಮತ್ತೆ ಹಿರಿತು, ಮುಗಿಯೋದಿಲ್ಲ. ಇನ್ನೊಂದು ದುಂಬಿ ಬಂತು. ಹಾಗೆ ಸಾವಿರಾರು ದುಂಬಿಗಳು ಒಂದೇ ಕಮಲದಿಂದ ಮತ್ತೆ ಮತ್ತೆ ಮಕರಂದ ಹೇರ್ತಾ ಇರತ್ತೆ, ಆದರೆ ಅದು ಮಕರಂದ ಮುಗಿಯೋದಿಲ್ಲ. ಹಾಗೆ ಈ ಕಾವ್ಯ ಎಂಬುವಂಥದ್ದು ಕಮಲ, ಈ ಕಮಲಕ್ಕೆ ದುಂಬಿಗಳು ಬರ್ತವೆ, ಬಂದು ಆ ಮಕರಂದವನ್ನು ಹಿರುತ್ತವೆ. ಯಾವ ದುಂಬಿಗಳು? ಕವಿಗಳೇ ದುಂಬಿಗಳು. ದುಂಬಿಗಳು ಬಂದು ಈ ಮಕರಂದವನ್ನು ಹಿರುತ್ತಾ ಇದ್ದಾರೆ. ಅಂದ್ರೆ ಪ್ರತಿ ಶ್ಲೋಕಕ್ಕೂ ಕೂಡ ಅರ್ಥ ಚಿಂತನೆ ಮಾಡ್ತಾ ಇದ್ದ ಹಾಗೆ ಅನೇಕ ಅರ್ಥಗಳು ಇದರಿಂದ ಹೊರಹೊಮ್ಮತಾ ಇದೆ ಅಂತನ್ನೋದನ್ನ ರಾಜರು ಒಂದು ರೀತಿಯಲ್ಲಿ ಹೇಳಿದ್ದಾರೆ, ಇನ್ನೊಂದು ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಕವಿಲಸ ಭೃಂಗಾದೃತಂ ಮೌಕ್ತಿಕ ಪ್ರಖ್ಯಾಗ್ರೋಕ್ತಿ ನವಂ ಪ್ರಬಂಧ ಜಲಜಂ ಪಾದೇರ್ಪಿತಂ ಸ್ಯಾದ್ಧರೇ. ಇಂತಹ ಇದು ಭಗವಂತನ ಪಾದಲರ್ಪಿತವಾಗಲಿ. ಲಕ್ಷ್ಮೀ ರಮ್ಯಕರೇ ವರಾಮರತತೇಹೇ ಸನ್ಮಾನಸೇ ಶಾರದಾನಂದಂ. ಇದನ್ನ ಲಕ್ಷ್ಮೀದೇವಿ ಧಾರಣೆ ಮಾಡಿದ್ದಾಳೆ, ಹಾಗೆ ತನ್ನ ಕರದಲ್ಲಿ ಧಾರಣೆ ಮಾಡಿದ್ದಾಳೆ. ದೇವತೆಗಳು ತಮ್ಮ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ಶಾರದಾನಂದಂ, ಶಾರದೆಗೆ ಸರಸ್ವತಿಗೆ ಆನಂದವನ್ನು ಕೊಡತ್ತೆ. ಸರಸ್ವತಿಗೆ ಆನಂದವನ್ನು ಕೊಡುವಂತಹ ಕೃತಿ ಇದು ಶಾರದಾನಂದಂ. ತತ್ ಪವನ ಪ್ರಾಣದೇವರು, ಪ್ರಾಣದೇವರ ಗಾಳಿ ಏನ್ ಮಾಡುತ್ತೆ? ಕಮಲದ ಆ ಸೌರಭ್ಯವನ್ನ ಎಲ್ಲ ಕಡೆ ಪಸರಿಸುತ್ತೆ ಗಾಳಿ. ಹಾಗೆ ಪ್ರಾಣದೇವರು ಈ ಕೃತಿಯ ಸೌರಭ್ಯವನ್ನ ಎಲ್ಲ ಕಡೆ ಹರಡಿಸಲಿ. ತತ್ ಪವನ ಸ್ವಹೃತ್ ಕೃತ ಗುಣಂ ವಿಸ್ತಾರಯ ತುಂಗಸ ಅಂತ ಹೀಗೆ ಅದ್ಭುತವಾಗಿ ಸ್ತೋತ್ರ ಮಾಡ್ತಾ, ಋಣಾಮಹರ್ಷಣಕಾರಿಣಿ ಶ್ರವಣತ ಪವೋಹ ವಿಧ್ವಂಸಿನಿ ಪ್ರೇಮ್ಣಾ ಚಿಂತಯತಾಂ ವಿಚಿತ್ರ ವಿಮಲ ಲಘರ್ಥ ಸಂದಾಯಿನಿ ಸಂಜಾತೆ ಭುವಿರುಗ್ನಿಶ ವಿಜಯೇ ಸತ್ವಾದಿ ರಾಜೋದಿತೆ ಸರ್ಗೋಭೂತ್ಸರ ಮಂಡಲೀ ಸುಸುತರಾಂ ಏಕೋನ ವಿಂಶೋ ಮುದಾಂ. ಹೀಗೆ ಪ್ರತಿಯೊಂದು ಮಾತು, ಪ್ರತಿಯೊಂದು ಸರ್ಗ, ಪ್ರತಿಯೊಂದು ಸರ್ಗದ ಕೊನೆಯಲ್ಲಿ ಈ ಮಾತನ್ನು ಹೇಳ್ತಾರೆ. ಯಾಕೆ? ಇಡೀ ಕೃತಿಯ ಮಹತ್ವ ಅನ್ನೋದಕ್ಕಿಂತ ಪ್ರತಿ ಸರ್ಗದ ಮಹತ್ವ, ಪ್ರತಿ ಸರ್ಗಗಳಿರೋ ಪ್ರತಿ ಶ್ಲೋಕದ ಮಹತ್ವ, ಪ್ರತಿ ಶಬ್ದಗಳು ಅಕ್ಷರಗಳು ಎಲ್ಲವೂ ಕೂಡ ಅದನ್ನು ಕೇಳುವಾಗ ಚಿಂತನೆ ಮಾಡುವಾಗ ರೋಮಾಂಚನ ಉಂಟಾಗುತ್ತೆ. ಅಂತಹ ರೋಮಾಂಚನಕಾರಿಯಾದಂತಹ ಶ್ರೇಷ್ಠವಾದ ಕೃತಿ ನಮ್ಮ ಪಾಪಗಳನ್ನೆಲ್ಲವನ್ನು ಕೂಡ ನಾಶ ಮಾಡುತ್ತೆ. ಅಂತಹ ನಮ್ಮ ಪಾಪಗಳನ್ನು ತೊಳೆದು ಹಾಕುವಂತಹ, ಧ್ವಂಸಗೊಳಿಸುವಂತಹ ಶ್ರೇಷ್ಠವಾದ ಈ ಕೃತಿ ಏನಿದೆ, ಇದನ್ನು ಯಾರು ಪ್ರೇಮ್ನ ಚಿಂತಯತ ಅಂತ ಭಕ್ತಿಯಿಂದ ಶ್ರದ್ಧೆಯಿಂದ ಚಿಂತನೆ ಮಾಡ್ತಾರೆ, ಅವರಿಗೆ ವಿಚಿತ್ರವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ. ಅವರು ಯಾವುದನ್ನು ಬಯಸ್ತಾರೆ, ಬಯಸೋದಿಲ್ಲ, ಏನೇನಿದೆ ಅವರ ಅಪೇಕ್ಷೆಗಳು, ಅಪೇಕ್ಷೆ ಇಲ್ಲದೆ ಇರುವಂಥದ್ದು, ಅವರಿಗೆ ಯಾವ್ದು ಬೇಕು ಅದೆಲ್ಲ ಅಭಿಪ್ರಾಯವನ್ನು ಕೊಡುತ್ತದೆ. ಯಾರಿಗೆ ಮದುವೆ ಆಗಲಿಲ್ಲ, ಕಲ್ಯಾಣ ಆಗಲಿಲ್ಲ, ಅವರಿಗೆ ಕಲ್ಯಾಣವನ್ನು ಕಟ್ಟಿಸುತ್ತೆ. ಯಾರಿಗೆ ಸಂತಾನ ಆಗಲಿಲ್ಲ, ಅವರಿಗೆ ಸಂತಾನವನ್ನು ಕೊಡುತ್ತೆ. ಯಾರಲ್ಲಿ ಬಡತನ ಇದೆ, ಅವರಿಗೆ ಶ್ರೀಮಂತಿಕೆಯನ್ನು ಕೊಡುತ್ತೆ. ಯಾರಲ್ಲಿ ಜ್ಞಾನ ಇಲ್ಲ, ಅವರಿಗೆ ಜ್ಞಾನವನ್ನು ಕೊಡುತ್ತೆ. ಹೀಗೆ ಅನೇಕ ಅಭೀಷ್ಟಗಳನ್ನು ಪೂರೈಸುವಂತಹ ಶ್ರೇಷ್ಠವಾದಂತಹ ಕೃತಿ ಇದು ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ. ಅದಲ್ಲದೇನೆ ಯಾರು ಭಕ್ತಿಯಿಂದ ಕೃಷ್ಣನಲ್ಲಿ ಭಕ್ತಿ, ಹಾಗೆ ರಾಜರಲ್ಲಿ ಭಕ್ತಿಯಿಂದ ಯಾರು ಈ ಕೃತಿಯನ್ನು ಪಠನ ಮಾಡ್ತಾ ಇದ್ದಾರೆ, ಚಿಂತನೆ ಮಾಡ್ತಾ ಇದ್ದಾರೆ, ಅವರಿಗೆ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ. ಶ್ಲೋಕ ಶ್ಲೋಕಕ್ಕೂ ಕೂಡ ಅನೇಕ ಅರ್ಥಗಳು ತೋರ್ಪಡಿಸ್ತಾ ಇದೆ. ಈ ಮಾತನ್ನು ಹೇಳುವ ಹೆಗ್ಗಳಿಕೆ ಇನ್ಯಾರಲ್ಲಿದೆ? ನನ್ನ ಕೃತಿ ಸಾಮಾನ್ಯ ಅಲ್ಲಪ್ಪ, ಚಿಂತನೆ ಮಾಡ್ತಾ ಹೋಗು, ಅನೇಕ ಅರ್ಥಗಳು ತೋರುತ್ತೆ. ಈ ಎದೆಗಾರಿಕೆ ಯಾರಲ್ಲಿ ಬರುತ್ತೆ? ಅದು ರಾಜರು ಹೇಳ್ತಾರೆ. ಅದು ಅವರು ಸರಳವಾಗಿ ಹೇಳ್ತಾರೆ ನಮ್ಮ ಈ ಕೃತಿ ಎಂಥದ್ದು ಅಂತಂದ್ರೆ, ಶ್ಲೋಕ ಶ್ಲೋಕ ಕೂಡ ಅನೇಕ ಅರ್ಥಗಳನ್ನ ತೋರ್ಪಡಿಸ್ತಾ ಇದೆ. ಅಂತಹ ಶ್ರೇಷ್ಠವಾದ ಕೃತಿ ಅಂತಹ ಸಂಜಾತ. ಯಾಕೆ ಅಂತಂದ್ರೆ ಇವರು ರುಜುಗಳಾದ್ದರಿಂದ ರುಜುಗಳ ಮಾತಿನ ಅಷ್ಟು ಮಹತ್ವ ಇದ್ದೇ ಇದೆ. ವಾಗ್ದೇವತೆ ಭಾರತೀಯ ದೇವಿ, ಅವರಿಗಿಂತ ಎತ್ತರದಲ್ಲಿರುವಂತಹ ವ್ಯಕ್ತಿಗಳು ಇವರು. ಆದ್ದರಿಂದ ಅವರ ಮಾತಿನಲ್ಲಿ ಅಷ್ಟು ಸತ್ವ ಇದೆ. ಆದ್ದರಿಂದ ಸದ್ವಾದಿ ರಾಜವದಿತೆ, ಸತ್ ವಾದಿರಾಜರು, ನಿರ್ದುಷ್ಟರಾದ ವಾದಿರಾಜರು. ವಾದಿರಾಜರ ಬಗ್ಗೆ ಹೇಳ್ತಾ ಸದ್ವಾದಿರಾಜ ಅಂತ, ಅದಕ್ಕೆ ಶ್ರೀಪಾದ ಸೋದೇಶ್ವರಿಗಳವರು ಹೇಳಿದಂತಹ ಅರ್ಥ ಸದ್ವಾದಿರಾಜ. ಯಾಕೆ ಸತ್ ಅಂತಂದ್ರೆ ಅದಕ್ಕೆ ಅಸತ ಸದಜಾಯತ, ಅಸತ್ತಿನಿಂದ ಸತ್ತು ಹುಟ್ಟಿತು ಅಂತ ವೇದ ಹೇಳಿದಾಗ ಅದಕ್ಕೆ ಅರ್ಥವನ್ನು ಮಾಡುವಾಗ ಅಸತ್ತು ಅಂತಂದ್ರೆ ವೇದ ತಪ್ಪು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಸತ್ತಿನಿಂದ ಜಗತ್ತು ಹುಟ್ಟಿದ್ದಲ್ಲ, ಜಗತ್ತು ಯಾವುದರಿಂದ ಹುಟ್ಟಿತು? ಅಸತ್ತಿನಿಂದ ಸತ್ತು ಹುಟ್ಟಿತು ಅಂತಂದ್ರೆ ಅಸತ್ ಅಂದ್ರೆ ಬ್ರಹ್ಮ, ಭಗವಂತ, ಭಗವಂತನಿಂದ ಸತ್ ಅಂದ್ರೆ ಬ್ರಹ್ಮದೇವರು ಹುಟ್ಟಿದರು. ಅವನು ಸತ್ ಅಂತಂದ್ರೆ ಬ್ರಹ್ಮದೇವರಲ್ಲಿ ಈ ಶಬ್ದವನ್ನು ಬಳಸಿದ್ದಾರೆ. ಅದೇ ಸತ್ ಅನ್ನೋ ಶಬ್ದವನ್ನು ಇಲ್ಲಿ ಬಳಸ್ತಾ ಇದ್ದಾರೆ. ಅಂತಂದ್ರೆ ಸತ್ ಬ್ರಹ್ಮದೇವರ ಸಮಾನವಾದ ಕಕ್ಷೆಯಲ್ಲಿ ಬರುವಂತವರು ಅಂತನ್ನುವ ಮಾತನ್ನು ಹೇಳ್ತಾ ಸದ್ವಾದಿ ರಾಜೋದಿತೆ. ಹೆಜ್ಜೆ ಹೆಜ್ಜೆಗೆ ನೋಡ್ತಾ ಹೋದ್ರೆ ಅನೇಕ ಪ್ರಸಂಗಗಳಲ್ಲಿ ವಾದರಾಜರ ತಮ್ಮ ಮಹತ್ವ ಕೂಡ ಈ ಕೃತಿಯಲ್ಲಿ ಗೊತ್ತಾಗ್ತದೆ. ಶಾರದಾನಂದಂ, ಶಾರದೆಗೆ ಆನಂದವನ್ನು ಕೊಡುವಂತಹದ್ದು ಅಂತ ಹಿಂದೆ ಹೇಳಿದರು. ಹೀಗೆ ಅನೇಕ ಮಾತುಗಳಿಂದ ಅದು ಹೆಜ್ಜೆ ಹೆಜ್ಜೆಗೆ ತೋರ್ಪಡ್ತಾ ಇದೆ. ಅಂತಹ ಋಜುತ್ವ ಕೂಡ ಇದರಲ್ಲಿ ಪ್ರತಿಪಾದಿತವಾಗಿದೆ. ಅಂತಹ ವಾದಿರಾಜರು ಇಂತಹ ಶ್ರೇಷ್ಠವಾದ ಕೃತಿ ಇದು. ಸುರಮಂಡಲೀಶು ದೇವತೆಗಳ ಸಮುದಾಯದಲ್ಲಿ ಭಗವಂತನ ವಿಜಯ ನಡೀತಾ ಇದೆ. ರುಕ್ಮಿಣೀಶನ ವಿಜಯ, ಭಗವಂತನ ವಿಜಯ ನಡೆದಾಗ ದೇವತೆಗಳ ಸಮುದಾಯದಲ್ಲಿ ಭಗವಂತನ ವಿಜಯ ಆಗುತ್ತಾ ಇದೆ. ಹೀಗೆ ರುಕ್ಮಿಣೀಶನ ವಿಜಯ ಅದು ಹೀಗೆ 19 ಸರ್ಗಾತ್ಮಕವಾದಂತಹ ಶ್ರೇಷ್ಠವಾದ ಕೃತಿ. ಇದನ್ನ ಭಗವಂತನ ಪಾದಗಳಲ್ಲಿ ರಾಜರು ಅರ್ಪಣೆ ಮಾಡ್ತಾ ಇದ್ದಾರೆ. ಶ್ರೇಷ್ಠವಾದಂತಹ ಕೃತಿ ರುಕ್ಮಿಣೀಶನ ವಿಜಯ. ಕೃಷ್ಣನ ಚರಿತ್ರೆ ಅದನ್ನ ಮನಮುಟ್ಟುವಂತೆ ಒಂದೊಂದು ಸಂದರ್ಭದಲ್ಲಿಯೂ ಕೂಡ, ಒಂದೊಂದು ಸಂದರ್ಭಗಳನ್ನು ಹೇಳುವಾಗಲೂ ಕೂಡ ಅದನ್ನ ಮನಮುಟ್ಟುವಂತೆ ರಾಜರು ಒಳ್ಳೆ ಸೊಗಸಾಗಿ ಸವಿನೋದಂ ಸಟ್ಟಹಾಸಂ ಅಂತ ರಾಜರ ಮಾತು ಹಾಗೆ ಅದು ಮನಮುಟ್ಟುವಂತಹ ಮಾತು. ಯಾಕೆಂದ್ರೆ ಅದನ್ನ ಹೇಳುವಾಗಲೇ ಒಳ್ಳೆ ಹಾಸ್ಯಭರಿತವಾಗಿ ಆನಂದವಾಗಿ ಆನಂದವನ್ನು ಕೊಡುವಂತೆ ಹೇಳ್ತಾ ಇದ್ದಾರೆ. ಶಾಸ್ತ್ರವನ್ನು ಓದುವಾಗ ಕ್ಲೇಶ ಏನಾಗತ್ತೆ ಅದ್ಯಾವ ಕ್ಲೇಶದಲ್ಲಿ ನಮಗೆ ಅನುಭವ ಬರೋದಿಲ್ಲ. ಹಾಗೆ ಕ್ಲೇಶ ಆಗದಂತೆ ಸುಲಭವಾಗಿ ಸುಖವಾಗಿ ಅರ್ಥ ಆಗಿ ಭಗವಂತನ ಮಹಿಮೆ ಮನದಟ್ಟಾಗುವಂತೆ ಹೇಳುವಂತಹ ವಾದಿರಾಜ ವಚ ಅಮೃತಂ ಅಂತ ಹೇಳ್ತಾ ಇದ್ದಾರೆ. ವಾದಿರಾಜರ ಮಾತು ಅದು ಅಮೃತದಂತಹ ಮಾತು. ಅಂತಹ ಶ್ರೇಷ್ಠವಾದ ಕೃತಿ ಇದನ್ನ ರಾಜರು ಭಗವಂತನ ಪಾದಗಳಲ್ಲಿ ಅರ್ಪಣೆ ಮಾಡಿದ್ದಾರೆ. ಈ ಕೃತಿ ಇದು ಪೂಜ್ಯ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಇದರ ಮಂಗಳದ ಮಹೋತ್ಸವ ಅನ್ನೋದು ನಮ್ಮ ಸಂಭ್ರಮ. ಇದು ಮಂಗಳ ಅಂತಂದ್ರೆ ವಾದಿರಾಜರಿಗೂ ಮಂಗಳ ಅಲ್ಲ, ಕೃಷ್ಣನಿಗೂ ಮಂಗಳ ಅಲ್ಲ. ಕೃಷ್ಣನಿಗೆ ಯಾವತ್ತೂ ಮಂಗಳ ಆಗಿದೆ. ರುಕ್ಮಿಣಿಯ ಮದುವೆಯಾದ ಕೃಷ್ಣ ಇವತ್ತು ಹೊಸದ ಮಂಗಳ ಆಯ್ತು ಅಂತ ಕೃಷ್ಣನೇ ಮಂಗಳ ಅಲ್ಲ. ಅದು ಯಾರಿಗೆ ಮಂಗಳ? ನಮಗೆ ಮಂಗಳ ಹಾಕುವಂಥದ್ದು. ಅದರಿಂದ ಮಂಗಳ ಮಹೋತ್ಸವ ಅಂತಂದ್ರೆ ಅದಕ್ಕೆ ಮಂಗಳ ಅನ್ನೋದಕ್ಕಿಂತ ಗ್ರಂಥವನ್ನು ಹೇಳಿ ಅಥವಾ ಕೇಳಿ ಅದರಿಂದ ನಮಗೆ ಮಂಗಳ ಆಗಬೇಕು ಅಂತ. ಅಂತಹ ಶ್ರೇಷ್ಠದ ಮಂಗಳದ ಮಹೋತ್ಸವದ ಸಂದರ್ಭದಲ್ಲಿ ಇವತ್ತು ನಮ್ಮ ಸೌಭಾಗ್ಯ ಏನು ಅಂತಂದ್ರೆ ಪೂಜ್ಯ ಶ್ರೀಪಾದಂಗಳವರು ಬಂದಿದ್ದಾರೆ. ಕೃಷ್ಣನ ಅದು ಅಲ್ಲದೇನೆ ಕೃಷ್ಣನ ವಿಶೇಷ ಆರಾಧಕರು, ಕೃಷ್ಣನ ಅರ್ಚಕರು ಅಂತಹ ಪೂಜ್ಯ ಶ್ರೀಪಾದಂಗಳವರು ಬಂದಿದ್ದಾರೆ. ಇದರಿಂದ ಏನಾಗ್ತದೆ ಅಂತಂದ್ರೆ ಕೃಷ್ಣನ ಅರ್ಚಕರು ಬಂದಿದ್ದಾರೆ, ಕೃಷ್ಣನ ಆಚಾರ್ಯಕರಾರ್ಚಿತ ಪ್ರತಿಮೆಯ ಪೂಜೆಯಲ್ಲಿ ನಡೀತಾ ಇದೆ. ಅಂದ್ರೆ ಅಂತಹ ಸನ್ನಿಧಾನ ಆಚಾರ್ಯಕರಾರ್ಚಿತ ಪ್ರತಿಮೆಯಲ್ಲಿ ನಿತ್ಯ ಸನ್ನಿಧಾನ, ನಿರಂತರ ಸನ್ನಿಧಾನ. ಅಂತಹ ಜಾಗೃತನಾಗಿ ಕೃಷ್ಣನಲ್ಲಿ ಕೂತ್ಕೊಂಡಿದ್ದಾರೆ. ಕುಳಿತುಕೊಂಡು ಭಗವಂತ ವಿಜಯದ ಮಹೋತ್ಸವದ ಮಂಗಳ ಸಂದರ್ಭದಲ್ಲಿ ಇದ್ದು ನಮ್ಮೆಲ್ಲರಿಗೂ ಕೂಡ ಭಗವಂತ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದಾನೆ. ಅಂತಹ ಕೃಷ್ಣನ ಪೂಜ್ಯ ಶ್ರೀಪಾದಂಗಳವರ ಅನುಗ್ರಹ ಎಲ್ಲರಿಗೂ ಕೂಡ, ನಮ್ಮ ಎಲ್ಲರಿಗೂ ಕೂಡ ಭಗವಂತ ಕರುಣಿಸಲಿ, ಗುರುಗಳು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಮುರಳಿಯವರು ಒಳ್ಳೆಯ ಶ್ರದ್ಧೆಯಿಂದ ಭಕ್ತಿಯಿಂದ ಇದನ್ನ ಏರ್ಪಾಡು ಮಾಡಿದ್ದಾರೆ. ಅವರು ಯಾವತ್ತು ಸ್ವಲ್ಪ ಯಾವತ್ತು ಸಂಚಾರದಲ್ಲಿ ಇರುವಂತವರು, ಅವರು ಸಂಚಾರಿ ಆದರೂ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಿನ ದಿನಗಳಲ್ಲಿ ಮಧ್ಯದಲ್ಲಿ ಒಂದು 2-3 ದಿನಗಳಿಂದೇ ಇದ್ರೂ ಕೂಡ ಪೂರ್ತಿಯಾಗಿ ಭಾಗ ವಹಿಸಿ ಅವರು ಇಲ್ಲೇ ಇದ್ದು ಇದನ್ನ ಅವರು ಮುರಳಿ ಅಂತ ಅವ್ರ ಹೆಸರು. ಕೃಷ್ಣನಿಗೆ ಮುರಳಿ ಅಂದ್ರೆ ಭಾರಿ ಪ್ರೀತಿ. ಯಾವತ್ತು ಕೃಷ್ಣ ಕೈಯಲ್ಲಿ ಹಿಡಿದುಕೊಂಡದ್ದು ಮುರಳಿಯನ್ನ, ಕೈಯಲ್ಲೇ ಕೃಷ್ಣ ಮುರಳಿಯನ್ನು ಹಿಡಿದುಕೊಂಡು ಗಾನ ಮಾಡ್ತಾ ಇದ್ದ ಹಾಗೆ ಕೃಷ್ಣ ಇವರನ್ನ ಕೈಯಲ್ಲಿ ಹಿಡಿದು ಬಿಟ್ಟಿದ್ದಾರೆ. ಮುರಳಿ ಅವರನ್ನ ಕೈಯಲ್ಲಿ ಹಿಡಿದಿದ್ದಾನೆ. ಅಷ್ಟು ಭಗವಂತನ ವಿಶೇಷ ಪ್ರೀತಿಯ ಪಾತ್ರ ಅಂತಾರೆ. ಯಾಕೆಂದ್ರೆ ಅವರ ಮನೆಯಲ್ಲಿ ನಿರಂತರ ಸಂಪತ್ತು ಅನೇಕ ಜನರ ಇಲ್ಲಿ ಇರುತ್ತದೆ. ಆದರೆ ಸಂಪತ್ತು ಸದ್ವಿನಿಯೋಗ ಆಗೋದು ಮುಖ್ಯ, ಅದನ್ನ ರಾಜರು ತೋರಿಸಿದ್ದಾರೆ. ಸಂಪತ್ತು ಸದ್ವಿನಿಯೋಗ ಆಗಬೇಕು. ಮುರಳಿಯವರಲ್ಲಿ ಸಂಪತ್ತು ಇದೆ ಅನ್ನೋದಕ್ಕಿಂತ ಅದು ಸದ್ವಿನಿಯೋಗ ಆಗ್ತಾ ಇದೆ. ಯಾಕೆ ಅವರ ಮನೆಯಲ್ಲಿ ನಿರಂತರ ಪಾಠ ಪ್ರವಚನ ಚಿಂತನೆಗಳು ಎಲ್ಲವೂ ಕೂಡ ನಡೀತಾ ಇದೆ. ಅದು ನಿಜವಾಗಿ ಭವನ, ಅವರ ಮನೆ ನಿಜವಾಗಿ ಭವನ. ನಮ್ಮ ಗುರುಗಳೊಂದು ಮಾತನ್ನು ಹೇಳ್ತಾ ಇರ್ತಾರೆ, ಮನೆಯನ್ನ ಭವನ ಅಂತ ಕರೀತಾರೆ, ಆದರೆ ಎಲ್ಲ ಮನೆಗಳನ್ನು ಭವನ ಅಂತ ಕರಿಬಾರದು ಅಂತ. ಯಾವ ಮನೆಯನ್ನ ಭವನ ಅಂತ ಕರಿಬೇಕು ಅಂದ್ರೆ ಎಲ್ಲಿ ಭಗವಂತ ಇರ್ತಾನೋ ಆ ಮನೆಯನ್ನ ಭವನ ಅಂತ ಕರಿಬೇಕು. ಇಲ್ಲ ಅಂತಾದ್ರೆ ಭವನ, ಭವನದಲ್ಲಿ ಭ ಅಂದ್ರೆ ಭಗವಂತ, ಭಗವಂತ ಎಲ್ಲಿ ಇರ್ತಾನೋ, ಎಲ್ಲಿ ಭಗವಂತನ ಹರಿಕಥಾ ಆಲಾಪ ಚಿಂತನೆ ಅವನ ಪೂಜೆ ಅರ್ಚನೆ ಗಾನ ಎಲ್ಲೂ ಕೂಡ ನಡೆಯುತ್ತದೋ ಅದು ಭವನ. ಇಲ್ಲ ಅಂದ್ರೆ ಭಾ ಇಲ್ಲ, ಭಗವಂತ ಇಲ್ಲ, ಅದೇನಾಗತ್ತೆ ಉಳಿದ ಭಾಗ ವನ ಅಂತ ಆಗತ್ತೆ. ಇದು ನಿಜವಾಗಿ ಭವನ. ಯಾಕೆಂದ್ರೆ ಇಲ್ಲಿ ನಿರಂತರ ಪಾಠ ಪ್ರವಚನ, ಅನೇಕ ಜನ ಬಂದು ಇಲ್ಲಿ ಗಾನ ಮಾಡ್ತಾರೆ, ಹರಿಪದವನ್ನ ಗಾನ ಮಾಡ್ತಾ ಇದ್ದಾರೆ. ಹೀಗೆ ನಿರಂತರ ಇಲ್ಲಿ ಭಗವಂತ ನರ್ತನ ಮಾಡ್ತಾ ಇದ್ದಾರೆ. ಆದ್ದರಿಂದ ಇದು ನಿಜವಾದ ಭವನ ಆಗಿದೆ. ಇಲ್ಲಿ ಇನ್ನಷ್ಟು ಕೂಡ ವಿಶೇಷವಾಗಿ ಸಮೃದ್ಧವಾಗಿ ಇನ್ನಷ್ಟು ಜ್ಞಾನ ಭಕ್ತಿ ವಿರಕ್ತಿಗಳು ಅಭಿವೃದ್ಧ ಆಗಿ ಅವರಿಗೆ ರಾಜರು ಹೇಳುವಂತೆ ಕೃಷ್ಣ ಇಲ್ಲಿ ನರ್ತನ ಮಾಡಲಿ ಅಂತನ್ನೋದನ್ನ ಪೂಜ್ಯ ಶ್ರೀಪಾದಂಗಳವರು ಅವರ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಹಾಗೂ ಕೇಳಿದ ಭಕ್ತಿಯಿಂದ ಶ್ರದ್ಧೆಯಿಂದ ಇಷ್ಟು ದಿನಗಳ ಪರ್ಯಂತ ಯಾರು ಅವಿರತವಾಗಿ ಕೇಳಿದ್ದಾರೆ ಇದೆಲ್ಲ ಶ್ರವಣ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಭಗವಂತ ಅನುಗ್ರಹ ಮಾಡಲಿ ಅಂತ ಗುರುಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸಲಿ ಅಂತ ನಮಗೆ ವಿಶೇಷವಾಗಿ ರಾಜರ ಕೃತಿಯ ಅದನ್ನ ಹೇಳುವಂತಹ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಯಾಕೆ ರಾಜರೇ ತೋರಿಸಿದ್ದಾರೆ ಆ ಕೃತಿ ಮಹತ್ವ ಎಂಥದ್ದು ಅಂತ. ಅದನ್ನ ನಾವು ನೋಡಿದ್ದೇವೆ ಉಪನ್ಯಾಸ ರತ್ನಮಾಲ ರಾಜರು ಅವರು ಅದರ ಅವರದ್ದೇ ಕೃತಿ, ಅವರ ಉಪನ್ಯಾಸದ್ದೇ ಸಂಗ್ರಹ. ಒಂದು ಶ್ಲೋಕಕ್ಕೆ 40-48 ಅರ್ಥಗಳನ್ನ ರಾಜರು ತೋರಿಸಿದ್ದಾರೆ. ಒಂದೊಂದು ಶ್ಲೋಕಕ್ಕೆ ಸರಳವಾದ ಸುಂದರವಾದ ಶ್ಲೋಕಕ್ಕೆ ಅಷ್ಟು ಅರ್ಥಗಳಿವೆ. ಅಂದ್ರೆ ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಅಷ್ಟು ವಿಚಿತ್ರವಾದ ಅನೇಕ ಅರ್ಥಗಳಿವೆ. ಅದನ್ನ ರಾಜರು ತೋರ್ಪಡಿಸಿದ್ದಾರೆ. 2-3 ಶ್ಲೋಕಗಳಿಗೆ ರಾಜರು ಈ ಕೃತಿಯಲ್ಲಿರುವಂತಹ ಶ್ಲೋಕಗಳಿಗೆ ಅರ್ಥವನ್ನು ತೋರಿಸಿದ್ದಾರೆ. ಅದರಂತೆ ಎಲ್ಲ ಶ್ಲೋಕಗಳಲ್ಲಿಯೂ ಕೂಡ ಆ ಮಹತ್ವ ಇದೆ ಅಂತ ಅನ್ನೋದನ್ನ ಅವರು ಪ್ರತಿಯೊಂದು ಸರ್ಗದ ಕೊನೆಯಲ್ಲಿ ಹೇಳಿದ್ದಾರೆ. ಗುರುಗಳಲ್ಲಿ ನಮ್ಮ ಪ್ರಾರ್ಥನೆ, ಅವರು ಜ್ಞಾನಿಗಳು, ಅವರ ಆರಾಧ್ಯ ಮೂರ್ತಿ ಭಗವಂತ ಕೃಷ್ಣ, ಅವರಲ್ಲಿ ಪ್ರಾರ್ಥನೆ ಮಾಡಿ, ಕೃಷ್ಣದಲ್ಲಿ ಪ್ರಾರ್ಥನೆ ಮಾಡಿ, ಕೃಷ್ಣನ ಬಗ್ಗೆ ತಿಳಿಯಲಿ, ಇವರಿಗೆ ತತ್ವಜ್ಞಾನ ಬರಲಿ, ರಾಜರ ಕೃತಿ ಅರ್ಥ ಆಗುವಂತೆ ಆಗಲಿ ಅಂತನ್ನುವ ಅನುಗ್ರಹವನ್ನ ಪೂಜ್ಯ ಗುರುಗಳು ಮಾಡಬೇಕು ಅಂತ. ಅವರು ಜ್ಞಾನಿಗಳು, ಅವರ ಮುಂದೆ ಹೇಳುವ ಸಾಮರ್ಥ್ಯ ಅಲ್ಲ, ಆದರೂ ಕೂಡ ಎರಡು ತುದಲ್ನುಡಿಗಳನ್ನ ಹೇಳಿ ಪೂಜ್ಯ ಗುರುಗಳು ತಪ್ಪಿದ್ದದ್ದನ್ನ ತಿದ್ದಬೇಕು ಅಂತ ಪ್ರಾರ್ಥನೆ ಮಾಡಿ, ಅವರು ಅನುಗ್ರಹಿಸಬೇಕು ಅಂತ ಪ್ರಾರ್ಥನೆ ಮಾಡಿ, ಅವರ ಗುರುಗಳ ನಮ್ಮ ಗುರುಗಳ ಹೃದಯ ವಾಸಿಯಾದಂತಹ ವಾದಿರಾಜರು ಆಚಾರ್ಯರು ಅವರ ಹೃದಯ ವಾಸಿಯಾದಂತಹ ಹೇಗ್ರೀವಾಭಿನ್ನನಾದ ರುಗ್ಮಿಣಿ ಸಮೇತನಾದ ರುಗ್ಮಿಣಿ ಸತ್ಯಭಾಮಪತಿಯಾದ ಕೃಷ್ಣನಲ್ಲಿ ಈ ಕೃತಿಯನ್ನು ಅರ್ಪಣೆ ಮಾಡೋಣ ಅಂತ ಹೇಳ್ತಾ ಶ್ರೀಗುರು ಮಧ್ಯೇಶ ಅರ್ಪಣೆ. ತಪಸ್ವಿನೋ ದಾನಪರಾಯ ಯಶಸ್ವಿನೋ ಮನಸ್ವಿನೋ ಮಂತ್ರ ವಿದಸ್ಸು ಮಂಗಲಾ ಶಿವಂ ನಂದಂತಿ ವಿನಾಯಕ. ಈಗ ಪೂಜ್ಯ ಶ್ರೀಪಾದಗಳವರು ಅನುಗ್ರಹ ವಚನವನ್ನ ಹೇಳ್ತಾರೆ.
ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥ ಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾ ತಸ್ಮದಿಷ್ಟಾರ್ಥಸಿದ್ಧೇ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತೀ ಭಾತಿತ್ರೀದೈತೀರ್ಥವ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮುಕುಲಂ ಭಜೇತಾಪತ್ರಯಾಪಹಂ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಪರಮ ಮಂಗಳಕರವಾದ, ಕೇಳುವುದಕ್ಕೆ ಹೇಳುವುದಕ್ಕೆ ಮನನ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡವಾಗಿ ಅತ್ಯಂತ ಶ್ರೇಷ್ಠವಾದ ಶ್ರೀಕೃಷ್ಣನ ಒಂದು ವಿಜಯವನ್ನು ಎಲ್ಲರೂ ಕೂಡವಾಗಿ ಶ್ರವಣವನ್ನು ಮಾಡಿದ್ದೇರಿ. ಕಲವು ಕೃಷ್ಣ ಪ್ರಶಸ್ತ್ಯತೆ ಕಲಿಕಾಲದಲ್ಲಿ ವಿಶೇಷವಾಗಿ ಕೃಷ್ಣ ರೂಪವನ್ನು ಎಲ್ಲರೂ ಕೂಡವಾಗಿ ಆರಾಧನೆಯನ್ನು ಮಾಡಬೇಕು. ಬಹಳ ಸಮೀಪದಲ್ಲಿ ನಮ್ಮ ಸ್ವಾಮಿ ಅವತಾರವನ್ನು ಮಾಡಿದ್ದ ಕೃಷ್ಣಾವತಾರವನ್ನು ಮಾಡಿದ್ದಾನೆ. ಅದ್ಭುತವಾದಂಥ ಲೀಲೆಗಳನ್ನ ಈ ಅವತಾರದಲ್ಲಿ ತೋರಿಸಿದ್ದಾನೆ, ಬಹಳವಾಗಿ ತೋರಿಸಿದ್ದಾನೆ ಎಲ್ಲ ಅವತಾರಗಳಿಗಿಂತ ಬರುವಾಗಿ. ಮತ್ತು ಭಾಗವತ ಏನು ಗ್ರಂಥ ಇದೆ, ನಾರದರು ಪ್ರಾರ್ಥನೆ ಮಾಡಿದರು ಭಗವಂತನನ್ನ, ಸ್ವಾಮಿ ಅತ್ಯಂತ ಶ್ರೇಷ್ಠವಾದಂತಹ ಶ್ರೀಮದ್ ಮಹಾಭಾರತ ಅದು ಸಕಲ ವಿಷಯಗಳಿಂದ ಯುಕ್ತವಾಗಿರತಕ್ಕದ್ದು, ಯದಿಹಾಸ್ಯದನ್ಯತ್ರ ಎನ್ನಿಹಾಸ್ಯನ ಪುತ್ರ ಅಂತಿರತಕ್ಕದ್ದು, ವೇದಾಧಿಪತ ಪದಂಚಕ್ರೇ ಮಹಾಭಾರತ ಉತ್ತಮ ಅಂತಿರತಕ್ಕದ್ದು, ನಿರ್ಣಯ ಶಾಸ್ತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಶ್ರೀಮನ್ ಮಹಾಭಾರತ ಅಂತಿದೆ. ಇಂತಹ ಶ್ರೀಮನ್ ಮಹಾಭಾರತ ಇದ್ದರೂ ಅದರೊಳಗೆ ಏನಾಗಿದೆ, ಭಾಷಾ ತ್ರೈವಿಧ್ಯದಿಂದ ಯುಕ್ತವಾಗಿದೆ ಅದು, ಸಮಾಧಿ ಭಾಷಾ, ವಿಶ್ವ ಭಾಷಾ ಮತ್ತು ದರ್ಶನ ಭಾಷಾ. ಆದ್ದರಿಂದ ಇದು ಸಾಮಾನ್ಯ ಜನರಿಗೆ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಆದ್ದರಿಂದ ಸಮಾಧಿ ಭಾಷಾದಿಂದ ಶ್ರೇಷ್ಠವಾದಂತಹ ಒಂದು ಗ್ರಂಥವನ್ನು ತಾವು ರಚನೆ ಮಾಡಿಕೊಡಬೇಕು. ಸಮಾಧಿ ಭಾಷಾ ಅಂತಂದ್ರೆ ಯಥಾಸ್ಥಿರವಾಗಿ ಹೇಳೋದು, ಹೇಗಿದ್ದು ಅಷ್ಟೇ ಹೇಳೋದು, ಅದರೊಳಗೆ ಅತ್ಯಂತ ಮರ್ಮ ಮಾರ್ಮಿಕವಾಗಿ ಮಾತನಾಡುವುದು ಇಲ್ಲ, ಹಂಗೆಲ್ಲ ಆಡ್ಬಿಟ್ರೆ ಅದು ಅರ್ಥ ಆಗೋ ಕಷ್ಟ ಆಗುತ್ತೆ. ಆದ್ದರಿಂದ ಜಟಿತಿ ಅರ್ಥ ಆಗಬೇಕು, ಶ್ಲೋಕ ಓದ್ತಾ ನಿಮ್ಗೆ ಅರ್ಥ ಆಗಬೇಕು. ಅಂತಹ ಶ್ರೇಷ್ಠವಾದಂತಹ ಸಮಾಧಿ ಭಾಷೆಯಿಂದ ಭಗವಂತನ ಗುಣಗಳನ್ನು ತಿಳಿಸ್ತಕ್ಕಂತಹ ಗ್ರಂಥವನ್ನು ಮಾಡಿಕೊಡಬೇಕು ಜಗತ್ತಿಗೆ ಅಂತ ನಾರದರಿಂದ ಪ್ರಾರ್ಥಿತನಾದಾಗ ಪ್ರಾರ್ಥಿತರಾಗಿ ವೇದವ್ಯಾಸ ದೇವರು ಅದ್ಭುತವಾದ ಶ್ರೀಮದ್ ಭಾಗವತವನ್ನು ರಚನೆ ಮಾಡಿಕೊಟ್ಟರು. ಕೃಷ್ಣ ಪರಮಾತ್ಮ ತನ್ನ ಸ್ವಧಾಮಕ್ಕೆ ಹೊರಬೇಕಿರುವ ಸಂದರ್ಭದಲ್ಲಿ ಧರ್ಮ ಕಂ ಶರಣಂಗತಃ ಅಂತ ಪ್ರಜ್ಞೆ ಬಂದಾಗ ಯಾರನ್ನ ಶರಣ ಹೊಂದು ಅಂದಾಗ ಶ್ರೀಮದ್ ಭಾಗವತವನ್ನೇ ಆಶ್ರಯಿಸ್ತು ಅಂತಂದ್ರೆ ಭಗವಂತನನ್ನ ಒಲಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ನಿವೃತ್ತಿ ಧರ್ಮಗಳನ್ನು ತಿಳಿಸ್ತಕ್ಕಂತಹ ಶ್ರೇಷ್ಠತಮವಾದ ಗ್ರಂಥ ಶ್ರೀಮದ್ ಭಾಗವತ. ಅಂತಹ ಭಾಗವತದಲ್ಲಿ ವೇದವ್ಯಾಸದೇವರು ಕೃಷ್ಣಾವತಾರವನ್ನ ಎರಡು ಭಾಗವನ್ನಾಗಿ ಪೂರ್ವಾರ್ಧ ಉತ್ತರಾರ್ಧ ಅಂತ ಮಾಡಿ ಅದ್ಭುತವಾಗಿ ನೂರಾರು ಅಧ್ಯಾಯಗಳಿಂದ ಏನು ಭಗವಂತನ ಗುಣಗಳನ್ನ ವರ್ಣನೆಯನ್ನು ಮಾಡಿದ್ದಾರೆ ಅದೆಲ್ಲವನ್ನು ಕೊಡುವಾಗಿ ಅರ್ಕು ಹೊಯ್ದು ಸಂಪೂರ್ಣವಾಗಿ ಅದರ ಸಾರವನ್ನು ತೆಗೆದು ಸುಲಭದಲ್ಲಿ ಕಾವ್ಯ ಶೈಲಿಯಿಂದ ಜನ ಅರ್ಥ ಮಾಡ್ಕೋಬೇಕು, ಸಜ್ಜನರು ಅರ್ಥ ಮಾಡ್ಕೋಬೇಕು, ತಮ್ಮ ಬುದ್ಧಿಸ್ತವನ್ನಾಗಿ ಮಾಡ್ಕೊಳ್ಳಕ್ಕೆ ಅನುಕೂಲ ಆಗಬೇಕು. ನೂರಾರು ಗ್ರಂಥಗಳು ಅಧ್ಯಾಯಗಳನ್ನೆಲ್ಲ ತಲೆಯಲ್ಲಿಟ್ಟುಕೊಂಡು ಮಾಡೋದಕ್ಕೆ ಕಷ್ಟ ಆಗತ್ತಾದ್ದರಿಂದ ಏನು 19 ಸರ್ಗಗಳಿಂದ ಯಾವತ್ತೂ ಕೃಷ್ಣ ಕಥಾ ಸಂಪೂರ್ಣ ಬಂದ್ಬಿಡಬೇಕು, ತಲೆ ಒಳಗೆ ಬರಬೇಕು. ಯಾಕೆಂದ್ರೆ ಸದಾ ಕೃಷ್ಣನ ಸ್ಮರಣೆ ಸಜ್ಜನರಿಗೆ ಬರ್ತಾ ಇರಬೇಕು, ಅದರಿಂದಲೇ ಅವರಿಗೆ ಉದ್ಧಾರ, ಇನ್ನೊಂದು ಬೇರೆ ಮಾರ್ಗ ಇಲ್ಲ. ಅದಕ್ಕೋಸ್ಕರವಾಗಿ ಅಂತಹ ಒಂದು ಗ್ರಂಥವನ್ನು ರಚನೆ ಮಾಡಬೇಕು. ಸವಾಕ್ವಿಸರ್ಗೋ ಜನತಾಘ ವಿಪ್ಲವೋ ಯಸ್ಮಿನ್ ಪ್ರತಿ ಶ್ಲೋಕ ಅಬದ್ಧವತ್ಯತಿ ನಾಮಾನ್ಯನಂತಸ್ಯ ಯಶೋಂಕಿತಾನಿಯತೆ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವ ಅಂತ ನಾನು ಹೇಳಬೇಕಾದ್ರೆ ಸ್ವಾಮಿ ಸವಾಗ್ವಿಸರ್ಗ ಯಾವ ಗ್ರಂಥವನ್ನು ಬರೀಬೇಕು ಅಂತಂದ್ರೆ ಗ್ರಂಥವನ್ನು ಬರೀತಾರೆ ಎಷ್ಟೋ ಜನ ಜಗತ್ತಿನ ಗ್ರಂಥಗಳನ್ನು ಬರೀತಾರೆ. ಆ ಗ್ರಂಥವನ್ನು ಬರೆದ್ರೆ ಎಂತ ಗ್ರಂಥ ಆಗಿರ್ಬೇಕದು? ಜನತಾಘ ವಿಪ್ಲವ. ಏನು ಸಜ್ಜನರ ಸಮೂಹ ಇದೆ, ಆ ಜನರ ಒಂದು ಪಾಪವನ್ನು ಪರಿಹಾರ ಮಾಡತಕ್ಕಂತಹ ಕಳೀತಕ್ಕಂತಹ ಗ್ರಂಥ ಆಗಬೇಕು. ಯಾವ ಗ್ರಂಥವನ್ನು ನಾವು ಪಠಣ ಪಾರಾಯಣಾದಿಗಳನ್ನು ಮಾಡುವುದರಿಂದ ಶ್ರವಣಾದಿಗಳನ್ನು ಮಾಡುವುದರಿಂದ ನಮ್ಮ ಸಕಲ ಪಾಪಗಳು ಕೂಡವಾಗಿ ಹೋಗುತ್ತವೆಯೋ ಅಂತಹ ಗ್ರಂಥವನ್ನು ಮಾಡಬೇಕು. ಯಾವುದೋ ಗ್ರಂಥ ಮಾಡಬಾರದು. ಆದ್ರಿಂದ ಜನತಾಘ ವಿಪ್ಲವೋ ಯಸ್ಮಿನ್ ಪ್ರತಿ ಶ್ಲೋಕ ಅಬದ್ಧವರ್ತದಿ. ನಿಮ್ಮ ವ್ಯಾಕರಣ ದೃಷ್ಟಿಯನ್ನು ತಪ್ಪಿರಲಿ, ಕಾವ್ಯ ದೃಷ್ಟಿಯನ್ನು ತಪ್ಪಿರಲಿ, ಬೇಕಾಗಿರುವುದಕ್ಕೆ ನಾಮಾನ್ಯನಂತಸ್ಯ ಯಶೋಂಕಿತಾನಿಯತೆ ಅದರ ಬೇಕಾಗಿರುವ ಮುಖ್ಯ ಗುಣ ಯಾವುದು? ಭಗವಂತನ ಮಹಿಮೆಯನ್ನು ಮಹಿಮೆಯು ವರ್ಣಿಸಿರಬೇಕಾದ ಆ ಭಗವಂತನ ಲೀಲೆಗಳನ್ನು ಏನು ತೋರಿಸಿದ್ದಾನೆ ಭಗವಂತ ಲೀಲೆಗಳನ್ನ, ಆ ಲೀಲೆಗಳನ್ನು ಸಂಗ್ರಹ ಮಾಡಿರ್ಬೇಕಾದೊಳಗೆ ಮಾಡಿ ಹೇಳೋವಾಗಿ ಕಿಂಚಿತ್ತ ವ್ಯಾಕರಣಾದಿ ಜ್ಞಾನ ಎಂದು ತಪ್ಪು ಹೇಳಿದ್ರು ಕೂಡವಾಗಿ ಶೃಣ್ವಂತಿ. ಯಾರಾದ್ರೂ ಸತ್ಯಂದ್ರೆ ಹೇಳ್ತಾ ಇದ್ರೆ ಹೇಳದಕ್ಕೆ ಅವ್ರು ಹೇಳ್ತಿದ್ರೆ ಕೇಳ್ತಾರಂತೆ. ಯಾರು ಶುಕಾಚಾರ್ಯ ಪ್ರಭುತಿಗಳು ಕೇಳ್ತಾರೆ, ನಮ್ಮಂತ ಮನುಷ್ಯರು ಕೇಳಿ, ಅದು ಭಗವಂತನ ಕಥೆ ಅಲ್ವಾ? ಆದ್ದರಿಂದ ಅಂತಹ ಜ್ಞಾನಿಗಳೆಲ್ಲ ಕೇಳ್ತಾರದ್ರಿಂದ ಗಾಗಿ ಗೃಣಂತಿ. ಯಾರು ಕೇಳೋರು ಸಿಕ್ಕಿದ್ರೆ ಅವ್ರಿಗೆ ಹೇಳ್ತಾರೆ ಮತ್ತು ಕೇಳ್ತಾರೆ. ಗಾಯಂತಿ ಸಾಧವ, ಯಾರು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲಪ್ಪ, ತಾವೇ ತಾವು ಹಾಡ್ಕೋತಾ ಇರ್ತಾರೆ ಆನಂದವಾಗಿ ಭಗವಂತನನ್ನ ಕೊಂಡಾಡ್ತಾ ಹೇಳ್ಕೋತಾ ತಿರುಗ್ತಾ ಇರ್ತಾರೆ ಒಬ್ಬರೇ. ಈ ರೀತಿಯಾಗಿರ್ತಕ್ಕಂತಹ ಸಕಲ ಪಾಪಗಳನ್ನು ಪರಿಹಾರ ಮಾಡತಕ್ಕಂತಹ ಶ್ರೇಷ್ಠವಾದ ಗ್ರಂಥ ಯಾವಾಗಲೂ ಕೊಡುವಾಗಿ ಜಗತ್ತಿನೊಳಗೆ ಅವಶ್ಯಕವಾಗಿರ್ತಕ್ಕದ್ದು. ಯಾರೇ ಗ್ರಂಥವನ್ನು ಬರೆದು ಕೊಡುವಾಗ ಅಂತಹ ಗ್ರಂಥಗಳನ್ನು ಬರೀಬೇಕು ಅಂತ ಹೇಳಿದ್ದಾರೆ. ಹಾಗೆ ನಾರದರು ಏನು ವೇದವ್ಯಾಸ ದೇವರ ಮುಂದೆ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು, ಅಂತ ಶ್ರೇಷ್ಠವಾದ ಗ್ರಂಥವನ್ನೇ ವಾಜರಾಜ ಸ್ವಾಮಿಗಳು ಅವರು ಇಡೀ ನಮ್ಮ ವೈಷ್ಣವ ಸಮಾಜಕ್ಕೆ, ಅಂದ್ರೆ ವಿಷ್ಣು ಭಕ್ತರು ಯಾರೋ ಅವರು ಅಂತ, ಎಲ್ಲ ವೈಷ್ಣವ ಸಮಾಜಕ್ಕೆ ಅದ್ಭುತವಾಗಿರತಕ್ಕಂಥ ಭಗವಂತನ ಗುಣಗಳನ್ನು ಕೊಂಡಾಡತಕ್ಕಂತಹ ಗ್ರಂಥವನ್ನ ವಿಶೇಷವಾಗಿ ಮಾಡಿದ್ದಾರೆ. ಅದು ಅಬದ್ಧ ಇದ್ರೂ ಕೂಡ ಕೇಳ್ತಾರೆ ಅಂದ್ರೆ ಇದು ಸುಬದ್ಧವಾಗಿದೆ, ಎಲ್ಲ ಕಾವ್ಯ ಲಕ್ಷಣವೂ ಇದೆ. ಮಾಘ ಅಂತ ಒಂದು ಕಾವ್ಯ ಬರೋದು, ಮಾಘ ಅವನು ಕವಿ ಬರದ, ಶಿಶುಪಾಲವಧ ಅಂತ ಒಂದು ಹೆದರಿಟ್ಟು ಬಿಟ್ಟ ಮಾಡುವ ಗ್ರಂಥ ಮಾಡೋದನ್ನು ಬಹಳ ಅದ್ಭುತವಾಗಿರ್ತಕ್ಕದ್ದು. ಮಾಘೇ ಸಂಧಿ ತ್ರಯೋ ಗುಣ ಅಂತ ಹೇಳ್ತಾರೆ. ಆ ಭಾರವೇ ಭಾರ ಗೌರವಂ ಉಪಮಾ ಕಾಳಿದಾಸಸ್ಯ ದಂಡಿನ ಪದಲಾಲಿತ್ಯಂ ಅಂತೇಳಿ ಈ ಮೂರು ಕವಿಗಳದು ಒಂದೊಂದೊಂದೊಂದು ಗುಣ ಇದೆ, ಇದ್ರಾಗ ಮೂರೂ ಗುಣನೂ ಇದೆ. ಆದ್ರಿಂದ ಇದೆಲ್ಲದಕ್ಕಿಂತ ಶ್ರೇಷ್ಠವಾದ ಗ್ರಂಥ ಇದು ಶಿಶುಪಾಲ ವಧ ಎಂಬತಕ್ಕದ್ದು ಅಂತ ಹೇಳಿ ಆ ಗ್ರಂಥಕ್ಕೆ ಮೆರವಣಿಗೆ ಮಾಡಬೇಕು ಅಂತ ಮಾಡ್ತಾ ಇದ್ದಾಗ ನಮ್ಮ ಮಹಾ ಗುರುಗಳಾಗಿರತಕ್ಕ ವಾದಿರಾಜ ಕೀರ್ತಿ ಶ್ರೀಪಾದಂಗಳವರು ಆ ದಿಕ್ಕಿಗೆ ಬಂದಾಗ ನೋಡಿದ್ರು ಇದಕ್ಕೆ ಮರ್ಯಾದೆ ಆಗ್ತೀನಿ ಅಂತ ಸ್ವಲ್ಪ ನಡೆದಪ್ಪ, ನಮ್ಮ ಹತ್ರ ಒಂದು ಗ್ರಂಥ ಇದೆ ಅದನ್ನ ತರಿಸಿಕೊಡ್ತೀವಿ, ಅದನ್ನು ವಿಮರ್ಶೆ ಮಾಡಿ ಅದು ಶ್ರೇಷ್ಠ ಅಂತ ರದಕ್ಕೆ ಮಾಡಿ ಇದನ್ನು ನಿಮಿತ್ತ ಮಾಡಿ ಅಂತ ಹೇಳಿದಾಗ ಅಲ್ಲಿಗೆ ಅದನ್ನ ಸ್ತಬ್ಧವನ್ನಾಗಿ ಮಾಡೋ ಉತ್ಸವವನ್ನ ವಿಚಾರ ಮಾಡೋಣಪ್ಪ ತಂದುಕೊಡಿ ಅಂತಂದ್ರು. ಅವ್ರು ದೂರದಿಂದ ತರಿಸಿಕೊಡಬೇಕು ಸ್ವಲ್ಪ ದಿವಸ ಬೇಕಾಗತ್ತೆ ಅಂತ ಹೇಳಿ ಆ ಕೂತ್ಕೊಂಡು ಬರಿತಾ ಇದ್ದಾರೆ. 19 ದಿವಸದಲ್ಲಿ 19 ಸರ್ಗಾತ್ಮಕವಾಗಿರ್ತಕ್ಕಂತ ಅದ್ಭುತವಾಗಿರತಕ್ಕಂತ ಅದನ್ನು ಇನ್ನೊಂದು ಯಾವ ಗ್ರಂಥ ಕೊಡಬಾಗಿದೆ ನೀಡ್ಲಿಕ್ಕೆ ಆದಿಯಲ್ಲ. ಕಾವ್ಯದ ಯಾವ್ಯಾವ ಲಕ್ಷಣಗಳು ಅಂತಿದೆ ಅದೆಲ್ಲವನ್ನು ಇಟ್ಟುಕೊಂಡು ಯಾರು ಬೇಕಾದ್ರೆ ಎಂಥ ಕವಿನು ಕೊಡುವಾಗಿ ವಿಮರ್ಶೆಯನ್ನು ಮಾಡಬಹುದು ಅಂತ ಅದ್ಭುತವಾಗಿರತಕ್ಕಂತಹ ಗ್ರಂಥವನ್ನು ಬರೆದು ಅದು ಬರೀ ಈ ಕಾವ್ಯ ಶೈಲಿ ಅಷ್ಟೇ ಇರಬಾರದು, ಅದರೊಳಗಡೆ ಸಕಲ ಶಾಸ್ತ್ರ ಸಾರ ಇರಬೇಕು. ಅದ್ರ ಒಂದೊಂದು ಅಕ್ಷರವನ್ನು ಉಚ್ಚಾರ ಮಾಡತಕ್ಕವರೆಗೂ ಭಗವಂತನ ಅನುಗ್ರಹಕ್ಕೆ ಕಾರಣವಾಗಬೇಕು ಅಂತ ಅದ್ಭುತವಾಗಿರ್ತಕ್ಕ ಭಗವಂತನ ಮಹಿಮೆಯನ್ನು ಇರತಕ್ಕಂತ ಅವನೇ ಶಿಶುಪಾಲವಾದ ಅದು ಅದೇ ವಿಷಯನೇ ಬಂದಿರೋದು ಅದು ಬಂದಿರೋದು ಆದರೆ ಅವನ ಹೆಸರಿದ್ದೆ ಅಂತ ವಧ ಅಂತ ಇಟ್ಬಿಟ್ಟಿದ್ದ ವಿಷಯ ಅಂತ ಹೇಳೋ ಬರೀ ಅವನು ವಧ ಅಂತ ಕರ್ತೀಯ. ಯಾಕಂದ್ರೆ ಅಂತ ಅದ್ಭುತವಾಗಿರ್ತಕ್ಕಂಥ ಭಗವಂತನ ಮಹಿಮೆ ಅಂತ ಹೇಳಿ ಆ ಟೈಟಲ್ ನನ್ನ ಕೊಡುವಾಗ ಒಂದು ವೈಶಿಷ್ಟ್ಯ ಇರಬೇಕು ಅಂತಹ ಇದು. ಅದರಿಂದ ಅಂತಹ ಭಗವಂತನ ಹೆಸರನ್ನೇ ಅದರಲ್ಲಿರತಕ್ಕವರಾಗಿ ರುಕ್ಮಿಣಿ ಹೆಸರು ಬರಬೇಕು, ಪರಮಾತ್ಮ ಹೆಸರು ಬರಬೇಕು, ಲಕ್ಷ್ಮೀನಾರಾಯಣರು ಉಪಸರ್ಜನದೇ ಲಕ್ಷ್ಮೀದೇವಿ ಅವರಿಬ್ಬರನ್ನು ಹೆಸರಿನಿರ್ತಕ್ಕಂತಹ ಹೆಸರನ್ನ ಯುಕ್ತವಾಗಿರತಕ್ಕಂಥ ರುಕ್ಮಿಣಿ ವಿಜಯ. ಆ ವಿಜಯವನ್ನು ಯಾರು ಹೊತ್ತರ ಅವ್ರಿಗೂ ಜಗತ್ತಿನಲ್ಲಿ ದಿಗ್ವಿಜಯ ಆಗತ್ತೆ ಅಂತ ಹೇಳಿ ತಿಳಿಸ್ತಕ್ಕಂತಹ ಟೈಟಲ್ನನ್ನೇ ಅಂತ ಕಳಿಸ್ತಕ್ಕಂಥ ಅದ್ಭುತವಾಗಿರತಕ್ಕ ಸಕಲ ಶಾಸ್ತ್ರ ಸಾರಭೂತವಾಗಿರ್ತಕ್ಕ ಭಾಗವತ ಸಾರರೂಪವಾಗಿರತಕ್ಕಂತಹ ದಶಮಸ್ಕಂಧದ ಸಾರನೇ ರುಕ್ಮಿಣಿ ವಿಜಯ. ಅದನ್ನ ಯಾವತ್ತು ಕೊಡುವಾಗಿ ಜಗತ್ತಿಗೆ ಕೊಟ್ಟಿದ್ದಾರೆ ಅದನ್ನು ನೋಡಿ ಆನಂದ ಪಟ್ಟಿ ಎಲ್ಲ ಕೊಡುವಾಗ ಇದು ಜವಾನಿ ಯಾವುದಿಲ್ಲ ಇಟ್ಟರಿಂದ ಇದನ್ನೇ ಮೇಲಕ್ಕಿಟ್ಟ ಆರಂಭ ಅಂಬಾರಿ ಮೇಲೆ ಉತ್ಸವವನ್ನು ಮಾಡಿದ್ರಂತಹ ಜಗತ್ತಿನೊಳಗೆ ನೆರೆದಿರತಕ್ಕಂಥ ಶ್ರೇಷ್ಠತಮವಾದಂತಹ ಭಗವಂತನನ್ನು ಕೊಂಡಾಡತಕ್ಕಂಥ ಕಾವ್ಯ ಗ್ರಂಥ ಅಂತಂದ್ರೆ ರುಕ್ಮಿಣೇಶ ವಿಜಯ. ಅದು ಕೇವಲ ಕಾವ್ಯ ಗ್ರಂಥ ಅಂದ್ರೆ ಶಾಸ್ತ್ರ ಗ್ರಂಥ ಅದು. ಅಂತಹ ಭಗವಂತನ ಮಹಿಮೆಯನ್ನು ಕೊಂಡಾಡತಕ್ಕಂಥ ಗ್ರಂಥವನ್ನ ನಾವು ಯಾವಾಗಲೂ ಕೊಡುವಾಗಿ ಪಠನ ಪಾರಾಯಣಾದಿಗಳನ್ನ ಮಾಡ್ತಾ ಇರಬೇಕು. ಮನುಷ್ಯ ಧರ್ಮ ಬಂದಿದೆ ಕರೆ ಮುಖ್ಯ, ನಿವೃತ್ತ ಧರ್ಮವನ್ನು ಹೇಳ್ತಾ ಇದೆ ಭಾಗವತ. ನಿವೃತ್ತ ಧರ್ಮ ಅನುಷ್ಠಾನ ಮಾಡಿಕೊಂಡು ಅಂದ್ರೆ ಭಾಗವತ ಧರ್ಮ, ನಿವೃತ್ತ ಧರ್ಮ ಅಂದ್ರೆ ಏನು? ಭಾಗವತ ಧರ್ಮವನ್ನು ಅನುಷ್ಠಾನವನ್ನು ಮಾಡಿರಿ. ಯಾವುದೇ ಕೆಲಸ ಮಾಡಿಕೊಡುವಾಗಿ ನಿಷ್ಕರಿಂ ನನ್ನ ಪ್ರತ್ಯುತ ಭಾವವರ್ಧಿತಂ ನ ಶೋಭತೆ ಜ್ಞಾನ ಮಲಂ ನಿರಂಜನಂ ಅಂತಾರೆ. ಉತ್ತಮವಾಗಿರ್ತಕ್ಕ ತತ್ವಜ್ಞಾನ ನಿಮಗಿರಬಹುದು, ಅಪ್ರತಿಪತ್ತಿ ವಿಪ್ರತಿಪತ್ತಿ ಅನಿಶಾ ಪ್ರತಿಪತ್ತಿ ಅಂತ ಅಪ್ರತಿಪತ್ತಿ ಅಂದ್ರೆ ಜ್ಞಾನ ಇಲ್ಲದೇ ಇರೋದು, ಅಜ್ಞಾನ ವಿಪ್ರತಿಪತ್ತಿ ಅಂದ್ರೆ ಸಂಶಯ ಇರೋದು ಅದಾಗಿದ ಅಂತ ಹೇಳಿ ಇತ್ತು. ಅನಿಶಾ ಪ್ರತಿಪತ್ತಿ ವಿಪರೀತ ಜ್ಞಾನ ಇರೋದು, ತಪ್ಪೇ ಚಿಪ್ಪನ್ನು ನೋಡಿ ಬೆಳ್ಳಿ ಇಟ್ಕೊಳ್ಳೋದು, ಹೀಗೆ ವಿಪರೀತ ಜ್ಞಾನ ಇದು ಮೂರೂ ಕೂಡವಾಗಿ ಇದರಿಂದ ಅನಾಸ್ಕಂಧಿತವಾಗಿರತಕ್ಕಂಥ ನಿಶ್ಚಲಾತ್ಮಕ ನಿಶ್ಚಯಾತ್ಮಕವಾಗಿರ್ತಕ್ಕಂಥ ತತ್ವಜ್ಞಾನ ಏನಿದೆ ಅದು ಅದನ್ನು ನಾವು ಸಂಪಾದನೆ ಮಾಡಿಕೊಂಡಿರಬಹುದು. ಮಾಡಿದ್ರೂ ಕೂಡವಾಗಿ ವೇದಶಾಸ್ತ್ರಗಳ ಅರ್ಥವನ್ನು ಝಳ 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 ಅಂತ ನಮಗೆ ಸುಧಾರಿ ಗ್ರಂಥಗಳನ್ನು ಪಾಠ ಪ್ರವಚನ ಮಾಡತಕ್ಕ ಯೋಗ್ಯತೆ ನಮಗಿದ್ರೂ ಕೂಡವಾಗಿ ಆ ಮನಸ್ಸು ಭಗವಂತನಲ್ಲಿ ಹೋಗಿ ಕೂಡಲಿಲ್ಲ, ಅದು ಪ್ರಮವಾಗಲಿಲ್ಲ, ಭಕ್ತಿ ಹುಟ್ಟಲಿಲ್ಲ ಪರಮಾತ್ಮಲ್ಲಿ ಇತ್ತಂದ್ರೆ ಅದೆಲ್ಲ ವ್ಯರ್ಥ ಅಂತಾರೆ. ಇಂಥ ತತ್ವಜ್ಞಾನ ಮೋಕ್ಷಕ್ಕೆ ಬೇಕಾಗಿರ್ತಕ್ಕಂಥ ಪರಮಶ್ರೇಷ್ಠ ಸಾಧನೆ, ಅದಿದ್ರೂ ಕೂಡವಾಗಿ ಭಕ್ತಿ ಹುಟ್ಟಲಿಲ್ಲ ಅಂತಂದ್ರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದೆ ಶಾಸ್ತ್ರ. ಇನ್ನು ಅದಕ್ಕೆ ನೆಕ್ಸ್ಟ್ ಇರ್ತಕ್ಕಂಥದ್ದು ನಿವೃತ್ತಿ ಧರ್ಮ, ಅದು ನಿಷ್ಕಾಮ ಕರ್ಮ, ಅದು ಕೂಡವಾಗಿ ಪ್ರಯೋಜನ ಆಗೋದಿಲ್ಲ, ಭಗವಂತನ ಅರ್ಪಣ ಬುದ್ಧಿಯನ್ನು ಮಾಡಲಿಲ್ಲ ಅಂತಿದೆ ಅಂತಂದ್ರೆ ನಿಶ್ಚು ಕೂಡವಾಗಿ ಕಾಮ್ಯ ಕರ್ಮಗಳನ್ನ ಮಾಡಿಕೊಂಡು ತಿರತಕ್ಕಂತಹ ನಾವು ಜೀವರುಗಳು ಇದನ್ನ ಭಗವಂತನಲ್ಲಿ ಅರ್ಪಣೆಯನ್ನು ಮಾಡಿದ್ರೆ ಮಾಡಿದ್ವಿ ಅಂತಂದ್ರೆ ನಮಗೇನಾದರೂ ಒಂದು ಪುರುಷಾರ್ಥ ಅಂತ ಒಂದು ಸಿಗೋದು ಚಾನ್ಸಸ್ ಉಂಟಾ ಅಂತ ವಿಚಾರ ಮಾಡಿ. ಆದ್ದರಿಂದ ಯಾವತ್ತು ಕೂಡವಾಗಿ ನಿವೃತ್ತ ಧರ್ಮವನ್ನು ಅನುಷ್ಠಾನ ಮಾಡಬೇಕು, ಭಗವಂತನ ತತ್ವಜ್ಞಾನವನ್ನು ನಿಶ್ಚಯಾತ್ಮಕವಾದ ಜ್ಞಾನವನ್ನು ತಿಳ್ಕೊಳ್ಳೇಬೇಕು, ಸರಿಯಾದ ಯಥಾರ್ಥ ಜ್ಞಾನವನ್ನ ಅದು ನಿಶ್ಚಯಾತ್ಮಕವಾಗಿರಬೇಕು, ಸಂಶಯ ಕಳ್ಕೋಬೇಕು ಗುರುಗಳ ಮುಖದಿಂದ. ಇದಿಷ್ಟೇ ಸಾಲದು ತತ್ವಜ್ಞಾನ ನಿವೃತ್ತಿ ಧರ್ಮ ಇಷ್ಟೇ ಸಾಲದು, ಭಗವಂತನ ಭಕ್ತಿನೂ ಕೊಡುವಾಗ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಭಕ್ತೈಕ ವಶ್ಯ ಪ್ರಭು, ಯಶೋಧಾರೆ ಎಷ್ಟೆಟ್ಟು ಹಗ್ಗವನ್ನು ತಂದ್ರು ಕೊಡುವಾಗಿ ಪರಮಾತ್ಮ ಕಟ್ಟಕ್ಕಾಗಲಿಲ್ಲ, ಅಲ್ಲಿಂದ ತೋರಿಸ್ತಾ ಇದ್ದಾರೆ ಎಲ್ಲ ಕಟ್ಟಲಿಕ್ಕೆ ಆಗೋದಿಲ್ಲ ಪರಮಾತ್ಮನ ಯಾವ ಹಕ್ಕದಿಂದ ಕಟ್ಟಕ್ಕಾಗಲ್ಲ. ಬ್ರಹ್ಮಾಂಡದಲ್ಲಿ ಎಲ್ಲ ನೇಗಕಾರ ಹಗ್ಗ ತಂದ್ರು ಕೊಡುವಾಗಿ ಕಟ್ಟಲಿಕ್ಕೆ ಆಗೋದಿಲ್ಲ, ಭಕ್ತಿ ಪಾಶಕ್ಕೆ ಮಾತ್ರ ಸಿಕ್ಕಿದಕ್ಕವನು ನಮ್ಮ ಸ್ವಾಮಿ. ಆದ್ದರಿಂದ ಭಕ್ತಿಯಿಂದಲೇ ನಮ್ಮ ಸ್ವಾಮಿಯನ್ನ ಕಟ್ಟಾಕಬೇಕು. ಕರಸ್ಥ ಕೃಷ್ಣಶ್ಚ ಕುತೋಂತರಾಯ ಅಂದ್ರು, ಕರಸ್ಥ ಕೃಷ್ಣ ನಾವು ಕೃಷ್ಣ ಪ್ರತಿಮೆ ಹೇಳ್ಕೊಡ್ತೀವಿ, ಈ ಪ್ರತಿಮೆ ಹೇಳ್ಕೊಂಡ್ರೆ ಉಪಯೋಗ ಇಲ್ಲ, ಆ ಕೃಷ್ಣನ್ ಹೇಳ್ಕೋಬೇಕು. ಕೈಗಳು ಕೃಷ್ಣನ ಪ್ರತಿಮೆ ಹೇಳ್ಕೊಂಡಿದ್ದೇವೆ ಅಷ್ಟೇ ನಾವು, ಆದ್ರಿಂದ ಅದಿನ್ನು ಅಂತರಾಯ ತಪ್ಪೇ ಇಲ್ಲ, ಕೃಷ್ಣನನ್ನೇ ಹೇಳ್ಕೊಬೇಕು. ಅದನ್ನ ಮನಸ್ಸಿನಲ್ಲಿ ಭಕ್ತಿಯಿಂದ ನಮ್ಮ ಸ್ವಾಮಿಯನ್ನ ಕಟ್ಟಾಕಿ ಹಿಡ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಯಾವ ಜಗತ್ತು ಕೂಡ ನಮಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಭಗವಂತನ ಚತ್ವಜ್ಞಾನವನ್ನು ಹೊಂದಿ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಿರ್ತಕ್ಕಂಥ ಶ್ರೇಷ್ಠ ಶರೀರ ಈ ಮನುಷ್ಯ ಶರೀರ. ಇಂತಹ ಉತ್ತಮವಾಗಿರ್ತಕ್ಕಂಥ ಮನುಷ್ಯ ಶರೀರ ನಮ್ಮ ಸ್ವಾಮಿ ಕೊಟ್ಟಾಗ ಇಂತಹ ಅದ್ಭುತವಾದ ಗ್ರಂಥಗಳನ್ನ ಜ್ಞಾನಿಗಳೆಲ್ಲ ಮುಂದೆ ನಮ್ಮ ಕೈಗೆ ತಂದು ಕೊಟ್ಟಿರುವ ಸಂದರ್ಭದಲ್ಲಿ ಒಳ್ಳೆ ಗುರುಗಳು ಸದ್ಗುರುಗಳು ಅದನ್ನು ಅರ್ಥವನ್ನು ಸರಿಯಾಗಿ ತಿಳಿಸ್ತಕ್ಕಂಥ ಗುರುಗಳು ಸಿಕ್ಕಿರುವಾಗ ಸಂದರ್ಭದಲ್ಲಿ ಆ ಗುರುಮುಖದಿಂದ ಶಾಸ್ತ್ರವನ್ನು ಅಧ್ಯಯನವನ್ನು ಮಾಡಿ ಅದನ್ನು ಚಿಂತನೆಯನ್ನು ಮಾಡಿದ್ರ ವ್ಯರ್ಥವಾದ ಕಾಲವನ್ನು ಕಳೆದಿವಿ ಅಂತಂದ್ರೆ ಅವನಂತಹ ಹತಭಾಗ್ಯ ಈ ಜಗತ್ತಿನೊಳಗೆ ಇಲ್ಲ. ಆದ್ದರಿಂದ ಅಂತಹ ಶ್ರೇಷ್ಠವಾದ ಶಾಸ್ತ್ರ ಗ್ರಂಥಗಳನ್ನು ಅಂತಹ ಅದ್ಭುತ ಚೆನ್ನಾಗಿ ಅಧ್ಯಯನಾದಿಗಳನ್ನು ಮಾಡಿಕೊಂಡಿರ್ತಕ್ಕಂಥ ವಿದ್ವಾಂಸರುಗಳ ಮುಖದಿಂದ ಅದನ್ನು ಕೇಳಬೇಕು. ಉದೋಭಿದಾನಂ ಶ್ರವಣಂ ಉದೇತರ, ಅದರ ಸರಿಯಾದ ಒಂದು ಅಭಿಪ್ರಾಯವನ್ನು ಹೊರಗೆಡತಕ್ಕಂಥ ಯೋಗ್ಯತೆ ಉಳ್ಳವರಿಂದ ಕೇಳಬೇಕು. ಏನೋ ಕೇಳೋದು, ಏನೋ ಹೇಳ್ತಾ ಇರೋದು, ಅಪದ್ದ ಹೇಳಿಬಿಡೋದು, ಹಾಗೆ ಮಾಡಿರಬಾರ್ದು. ಸರಿಯಾಗಿ ತಿಳಿದವರು ಹೇಳಬೇಕು, ತಿಳಿದಿದ್ದೇ ಇದ್ದವರು ಕೇಳಿ ತಿಳ್ಕೋಬೇಕು ಅಂತ ಪರಮಾತ್ಮನ ಕಥಾವನ್ನ ಶ್ರವಣ ಮನನ ವಿಧಿಧ್ಯಾಸ ಇದನ್ನು ಮಾಡುವುದರ ಮೂಲಕವಾಗಿಯೇ ಇದೆ. ಭಗವಂತನ ಪ್ರಸನ್ನತೆಯನ್ನು ಸಂಪಾದನೆ ಮಾಡಿಕೊಂಡು ಭಕ್ತಿಯನ್ನು ಸಂಪಾದನೆ ಮಾಡಿ ಅತಿಶಯವಾದ ಭಕ್ತಿಯನ್ನು ಮಾಡಿ ಆ ನಂತರದಲ್ಲಿ ಭಗವಂತನ ಅತ್ಯರ್ಥ ಪ್ರಸಾದದಿಂದ ನಮ್ಮಿಂದ ಅಪೇಕ್ಷಿತವಾಗಿರುವ ಶಾಶ್ವತವಾದ ಮತ್ತು ಸ್ವರೂಪವಾಗಿರತಕ್ಕ ಮೋಕ್ಷವನ್ನ ನಾವು ಹೊಂದಲಿಕ್ಕೆ ಇರತಕ್ಕಂಥ ಮಾರ್ಗ. ಅದಕ್ಕೆ ಸಾಧನ ಶರೀರವಿದು, ನೀ ದೈದು ಕೊಟ್ಟಿದ್ದು ಸಾಧಾರಣ ಆಗಲ್ಲ ಹರಿ ಅಂತ ಹೇಳಿಕೊಟ್ಟಿದ್ದ ನಮ್ಮ ಸ್ವಾಮಿ. ಇದನ್ನ ನವ್ವಾರನೇವರು ಅಂತಾರೆ, ಈಗ ಮಾಡಿಕೊಂಡ್ರೆ ಉಂಟು, ಈಗಲೋ ಇನ್ಯಾವಾಗಲೋ ಅಂತ ದೇವರಾಮ ನೋಡಿದ್ರೆ ಅದಕ್ಕೆ ತಕ್ಕಂತೆ ಅದೇ ಥರ ಮಾಡಿದ್ದಾರೆ. ದೇವರನಾಮವನ್ನು ಕೊಡುವಾಗಿ ಎಲ್ಲ ರೀತಿಯನ್ನು ಕೊಡುವಾಗಿ ಜ್ಞಾನಿಗಳು ಬಂದು 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 ನಮ್ಮನ್ನು ಎತ್ತರಿಸ್ತಾನೆ ಇದ್ದಾರೆ. ಆದರೂ ಕೊಡುವಾಗಿ ನಾವು ಯಾವ್ದು ಧಾಂತೆ ಹೊಡೆದ್ರು ಕೊಡುವಾಗಿ ಚಿವುಡರಂತೆ ಮಲ್ಕೊಂಡಿದ್ದೀನಿ ಅಂತಂದ್ರೆ ನಾವು ಹತಭಾಗ್ಯರೇ. ಸರಿ, ಹಾಗಾಗಬಾರದು. ಎಚ್ಚೆತ್ತೀರು ಪಂಡ್ಯ ಮನವೇ ಅಂತೇಳಿ ನಮ್ಮ ಮನಸ್ಸಿಗೆ ನಾವೇ ನಮಗೆ ನಾವು ಬುದ್ಧಿಯನ್ನು ಹೇಳ್ಕೊಡುತ್ತಾ ತನ್ನನ್ನು ತಾನೇ ತಿದ್ದುಕೊಂಡವನು ಬಹಳ ಬುದ್ಧಿವಂತ ಅಂತಂತಾರೆ. ಅರಣ್ಯಕಾಚಾರ್ಯ ಹೇಳಿದ ಸಂದರ್ಭದಲ್ಲಿ ಅದೇ ಪಕ್ಷ ಮತ್ತೊಬ್ಬರು ಜ್ಞಾನಿಗಳು ಹೇಳಿದ ಉಪದೇಶವನ್ನು ಮಾಡಿದಾಗಲೂ ನಾವು ತಿದ್ದುಕೊಳ್ಳಿಲ್ಲ ನಮ್ಮನ್ನು ನಾವು ಅಂತಂದ್ರೆ ಆದ್ರೆ ಎಂದು ಕೊಡುವಾಗಿ ಅದು ಸಿದ್ಧ ಆಗೋದೇ ಇಲ್ಲ. ಅಂತ ಜಡ ಪ್ರತಿಮೆ ಅದು ತಮಸ್ಸು ಯೋಗ್ಯವಾದ ಅಂತ ಅರ್ಥ ಆಗುವುದು. ಆದ್ದರಿಂದ ಸಜ್ಜನರಾಗಿರ್ತಕ್ಕವರು, ಭಗವಂತನ ಅನುಗ್ರಹ ಬೇಕು ಅಂತಕ್ಕವರು ಸದಾಕಾಲದಲ್ಲೂ ಕೊಡುವಾಗಿ ಬ್ರಾಹ್ಮಣ ದೇಹ ಇದು ಬಂದಿದೆ ಅಂತಂದ ಮೇಲೆ ಸದಾಕಾಲದಲ್ಲಿ ಶ್ರೀ ಸುಖತೀರ್ಥರ ಶಾಸ್ತ್ರವನ್ನು ಶ್ರವಣಾದಿಗಳ ಮನನಾದಿಗಳನ್ನು ಮಾಡಕ್ಕೇನೆ ನನಗೆ ಇರತಕ್ಕಂಥ ಮುಖ್ಯ ಕರ್ತವ್ಯ ಅದೇನೆ. ಅದಕ್ಕೆ ಉಪಸ್ತಂಭಕವಾಗಿ ಬಾಕಿ ಎಲ್ಲ ಲೌಕಿಕ ವ್ಯವಹಾರ ನನಗಿರಬೇಕೆ ಹೊರತು ಯಾವುದು ಅರ್ಥಾಷ್ಟ್ರ ಲೋಕ ಅಂತ ಹೇಳಿದ್ದಾರೆ. ಎಷ್ಟು ಅದಕ್ಕಾಗಿ ಬೇಕೋ ಅಷ್ಟನ್ನು ಅದನ್ನು ಇಟ್ಟುಕೊಂಡು ಮುಖ್ಯವಾಗಿರ್ತಕ್ಕಂಥ ಧ್ಯೇಯವನ್ನು ನಾವು ಸಾಧಿಸಬೇಕು. ಅಂತಹ ಒಳ್ಳೆಯ ಕೆಲಸವನ್ನು ಮುರಳಿಯವರು ಇಂತಹ ಒಳ್ಳೊಳ್ಳೆ ವಿದ್ವಾಂಸರುಗಳ ಮುಖದಿಂದ ತಮ್ಮ ಮನೆಯೊಳಗೆ ಅವರು ಹೇಳಿದ ಭವನ ಅಂತ ಆಗಕ್ಕೆ ಏನು ಬೇಕೋ ಅಂತಹ ಲಕ್ಷಣಗಳಲ್ಲಿ ಇಲ್ಲಿ ಇರುವಂತೆ ಮಾಡಿ ಉತ್ತಮವಾಗಿರುವ ಸತ್ಯಂದ್ರರು ಅವರಿಗೆ ಬೇಕಾಗಿರುವ ಅಭಿಮಾನಿಗಳು ಏನಿದ್ದಾರೆ ಅವರೆಲ್ಲ ಕೂಡ ಒಂದು ಕಡೆ ಸೇರಿ ಇಂತಹ ಪರಮಾತ್ಮನ ಒಂದು ಗುಣಗಾನವನ್ನು ಮಾಡತಕ್ಕಂತಹ ಅದನ್ನು ಶ್ರವಣಾದಿಗಳನ್ನು ಮಾಡತಕ್ಕಂತಹ ಭಗವಂತನಿಗೆ ಪ್ರೀತಿಯಾಗತಕ್ಕಂಥ ಏನು ಅದ್ಭುತವಾದ ಶ್ರೇಷ್ಠವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಳ್ಳೆ ಚಾತುರ್ಮಾಸ ಕಾಲ ಈ ಸಂದರ್ಭದಲ್ಲಿ ಸನ್ಯಾಸಿಗಳಿಗೆ ಭಿಕ್ಷ, ಗೋಪಾಲಕೃಷ್ಣ ದೇವರಿಗೆ ಪೂಜಾ, ಕೃಷ್ಣನ ಕಥಾ, ಇದಕ್ಕಿಂತ ಇನ್ನೇನು ಬೇಕು ವೈಷ್ಣವ ಸೇವೆ ಕೊಟ್ಟಾಗ ನಮ್ಮ ಸ್ವಾಮಿ ಇದನ್ನೇನು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಅವ್ರಿಗೊಂದು ಬಿಡುವಿಲ್ಲದೆ ಇದ್ರು ಕೂಡ ಹಾಗೆ ಎಷ್ಟೋದಕ್ಕೆ ಉಪನ್ಯಾಸ ನೀವೇ ಇರಲ್ವಲ್ಲ ಅಂತ ಕೇಳಿದೆ. ಹಳಸ್ತಾ ಇದ್ದೀರಿ ಆಚಾರ ಹತ್ರ ನೀವೇ ಇರಲ್ಲ ಇಲ್ಲ ಸ್ವಾಮಿ, ನಾನು ರೆಕಾರ್ಡ್ ಮಾಡಿಸಿಟ್ಕೊಂಡಿದ್ದು ಒಂದು ತಕ್ಷಣ ಕೇಳ್ತೀನಿ ಅಂತ. ಎಷ್ಟು ಆಸಕ್ತಿ ಇನ್ನೊಬ್ಬರಿಗಾದ್ರೆ ಅದು ಕಾಸು ವ್ಯವಹಾರ ಇದ್ದರೆ ಏನೋ ಆಟ ಆಡ್ಕೊಂಡು ಇಟ್ಬಿಡ್ತಾರೆ, ಹೋಗಯ್ಯ ಎಲ್ಲ ಕ್ಲಬ್ ಬರೋಣ ಅಂತ. ಆದರೆ ಆ ಒಳ್ಳೆ ಸತ್ಸಾವಾಸದಲ್ಲೇ ಹಿಡ್ಕೊಂಡು ಸಚೇತನ ಆದ್ದರಿಂದ ಇಂತಹ ಒಳ್ಳೆ ಕೆಲಸವನ್ನು ಮಾಡಿ ನೂರಾರು ಜನಕ್ಕೆ ಇದರ ಲಾಭವನ್ನು ಮಾಡೋಣ. ತಮ್ಮ ಸ್ವಾರ್ಥ ಒಂದೇ ಅಲ್ಲ, ನಾನು ಕೇಳ ಕಾಗದಿಂದೇ ಅಲ್ಲ, ಬಾಕಿ ಎಲ್ಲರದ್ದು ಕೇಳಿರಲಿ, ನಾನು ಅದು ರೆಕಾರ್ಡಲ್ಲೇ ಕೇಳ್ಕೊಂತೀನಿ ನಾನು ಅನ್ನುವಂಥ ಒಂದು ಔದಾರ್ಯಗಳನ್ನ ಇಟ್ಟುಕೊಂಡು ಎಲ್ಲರಿಗಿಂತ ನಮ್ಗೆ ಎಲ್ಲಿ ಬಿಡೋದಪ್ಪ, ನಮಗೆ ಆಗೋದಿಲ್ಲ. ಎಷ್ಟೋ ಜನ ನಾನು ಮಠದಲ್ಲಿ ಬರ್ತಾರೆ, ಅವ್ರು ಏನೋ ಒಂದು ಇದಾಗ್ತಾರೆ, ಏನೋ ಒಂದು ಫಂಕ್ಷನ್ ಮಾಡ್ತಾರೆ, ಮೇಲೆ ಭಿಕ್ಷ ಆಗಿರ್ತಾರೆ, ಇಲ್ಲ ಕನಕಾಭಿಷೇಕ ಆಗ್ಬೋದಲ್ಲ ಅಂದ್ರೆ ನಾನು ಮೇಲಿರ್ತೀವಿ ಕನಕಾಭಿಷೇಕಕ್ಕೆ ಕಳಕ್ಕೆ ಬರಲ್ಲ, ಅದಕ್ಕೋಸ್ಕರ ಇನ್ಯಾವ ಮಾಡ್ತೀವಿ ಅಂಚಕರ್ ಕೊಟ್ಬಿಟ್ಟು ಹೋಗೋದು, ಅದಕ್ಕೆ ಭಿಕ್ಷಾಲ್ ಮಾಡೋದಪ್ಪ ಜಗತ್ತಲ್ಲಿ ವ್ಯವಹಾರ. ಇಲ್ಲ ನಾನು ಕೇಳಕ್ಕಾಗದೇ ಇರೋ ಚಿಂತೆ ಇಲ್ಲ, ಮತ್ತೊಬ್ರು ಕೇಳಲಿ ಮತ್ತೊಬ್ರು ಆಗಲಿ ಅದ್ರಲ್ಲಿ ಎಷ್ಟಾಗುತ್ತೆ ನಂಗೆ ಅಷ್ಟೇ ಸಿಗಲಿ ಲಾಭ ಅನ್ನೋ ಭಾವನೆ ಇಟ್ಕೊಂಡು ಉದಾ ಒಳ್ಳೆ ಬ್ರಾಡ್ ಮೈಂಡ್ ವಿಸ್ತಾರವಾದ ಬುದ್ಧಿ ಇಲ್ಲ ಏನು ಸತ್ಯೇಂದ್ರಗಳನ್ನ ಶ್ರವಣ ಆಗುವಂತೆ ಒಳ್ಳೆಯ ಏರ್ಪಾಡುಗಳನ್ನು ಮಾಡಿದ್ದಾರೆ. ಯೋಜಕ ಸತ್ತ ದುರ್ಲಭ ಅಂತ ಹೇಳೋರು ಇರ್ಬೋದು ಕೇಳೋರು ಇರ್ಬೋದು, ಯೋಜನೆ ಮಾಡಬೇಕಲ್ಲ. ಕೇಳೋರು ನಿಮ್ಮಲ್ಲಿ ಇದ್ದೀರಿ, ಹೇಳೋರು ಉದ್ಯೋಗ ಬಿಡದಲ್ಲಿ ಇದ್ದಾರೆ ಮುಂದೆ ನಾವು ಪ್ರಯೋಜನ. ಆದರೆ ಯೋಜಕ ಸತ್ತ ದುರ್ಲಭ ಅಂತವರು ದುರ್ಲಭ ಜಗತ್ತಿನೊಳಗೆ ಅಂತವರು ಒಬ್ಬೊಬ್ಬರು ಇರ್ತಾರೆ. ಅಂತಹ ಅದ್ಭುತವಾದ ಒಳ್ಳೆಯ ಕಾರ್ಯವನ್ನು ಮುರಳಿಯವರು ಮಾಡ್ತಾ ಇದ್ದಾರೆ. ಅವ್ರಿಗವರು ಫ್ಯಾಮಿಲಿ ಜನಗಳಿಗೂ ಕೂಡ ಆಗಿ ಭಗವಂತ ವಿಶೇಷವಾದ ಆಯುರ ಆರೋಗ್ಯ ಆಗಿರ್ತಕ್ಕಂಥ ಕೊಟ್ಟು ಎಲ್ಲ ಇಂತಹ ಒಳ್ಳೆಯ ಭಗವಂತನಿಗೆ ಪ್ರೀತಿಕರವಾದ ಉತ್ಸವಗಳು ಈ ಮನೆಯಲ್ಲಿ ವಿಶೇಷವಾಗಿ ನಡೀತಾ ಇರಲಿ ಅಂತ ಹೇಳಿ ನಮ್ಮ ಉಪಾಸ ಮೂರ್ತಿ ಆಗಿರತಕ್ಕ ಜಾತಿಮನಿ ಬರದ ಶ್ರೀ ರುಕ್ಮಿಣಿ ಸಚಿವ ಮಹಾಮಂತ್ರಿ ವೇಣುಗೋಪಾಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶ್ರೀ ಕೃಷ್ಣಾರ್ಪಣೆ ಮತ್ತು ಹರಿಸ್ತೇವೆ.